ಮುಖ್ಯತಮೋನಿಹಂತಾ ವ್ಯಾಸಾವತಾರೋ ಹರಿರತ್ನಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಸ್ತದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಪುರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಹಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋ ವಿಚಾರಸ್ತುತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ನಮಸ್ತೇ ಪ್ರಾಣೇಶ ಪ್ರಣತ ವಿಭವಾ ಯಾವನಿಲಾಸಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಭವತೇರನುಭಾವಾದೇಡಮುಖೋ ವಿವಾಗ್ಮಿ ಜಡಮತಿರತಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿ ಮಾನಸಿ ಚ ಸೋಮೇಶ್ವರಾಯ ಸಿತಭೂತಿವಿತಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಯಾಹೃದಿ ಭಾಸ್ವರಾಯ ತುಂಗೋಲ್ವಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತುಚರಿತಾಯ ನಮಃ ಶಿವಾಯ ಉಮೇಶಾದ್ಯಾಸುರಾವೋಹಂ ವಿವೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಕಾಪತ್ ಶ್ರೀಮಂತಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾಂ ತಥಾ ಸರ್ವಾಂ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀಗುರುಭ್ಯೋ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿ ಪ್ರದಾಯ ದಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿಕತಾಯ ನಮೋ ನಮಸ್ತೆ ಶ್ರೀರಾಮ ಜಲದ ಶ್ಯಾಮ ಸ್ವಾಮಿ ನಿರ್ದೋಷ ಪುರುಷ ಭೀಮತಾಮಸ ಯೋನೀನಾ ಮಾಂಚ ತವಾನುತ ಮಹಾವ್ಯಾಕರಣಂ ಭೂತಿ ಮಂಥ ಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಉಪಾಸ್ಮ ವಾಲ್ಮೀಕೇರ್ಗೌಃಪುನೀಯಾಂನೋ ಮಹೀಧರ ಪರಾಶ್ರಯ ಯದ್ದುಗ್ಧ ಉಪಜೀವಂತಿ ಕವಯಸ್ತರಣಕಾಲಿವ ಪರಮ ಪವಿತ್ರವಾದ ಶ್ರೀಮದ್ ರಾಮಾಯಣ ವೇದ ತುಲ್ಯವಾದ ಗ್ರಂಥ ಅಂತ ಹೇಳಿ ಅದರ ಬಗ್ಗೆ ಮಹತ್ವವು ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮತೆ ವೇದ ಪ್ರಚೇತಸಾ ದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ದೇವ ರಾಮನಾದಾಗ ವೇದ ರಾಮಾಯಣವಾಯಿತು ಅಂತ ದೇವ ರಾಮನಾದ ವೇದ ರಾಮಾಯಣವಾಯಿತು ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅದಕ್ಕೆ ವೇದದ ಮಹತ್ವ ಬರಲಿಕ್ಕೆ ಕಾರಣ ಮಹಾಭಾರತ ವೇದಕ್ಕಿಂತ ವಿವೇಕ ಅದರಲ್ಲಿ ರಾಮಾಯಣ ಬಂದಿರೋದ್ರಿಂದ ರಾಮಾಯಣಕ್ಕೂ ಆ ಮಹತ್ವ ಯಥೋಚಿತವಾಗಿ ಅನ್ವಯವಾಗುತ್ತೆ ಅಷ್ಟು ಶ್ರೇಷ್ಠವಾದ ವೇದದಿಂದ ತಿಳಿಯೋದೇನು ದೇವರ ಮಹಿಮೆ ರಾಮಾಯಣದ ಗೊತ್ತಾಗೋದೇನು ರಾಮ ಸರ್ವೋತ್ತಮ ಅಂತ ರಾಮಾಯಣನ ಹೆಸರೇ ರಾಮನನ್ನ ಸರ್ವೋತ್ತಮ ಶ್ರೀ ಹರಿಯನ್ನ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಗ್ರಂಥ ಅಂತ ಸರ್ವೋತ್ತಮನಿಗೆ ವನವಾಸವೇ ಅಂತ ಕೇಳಿದರೆ ಇವತ್ತು ಮನೆಗಳಲ್ಲಿ ಆಗ್ತಿರೋದೇನು ವನವಾಸನೆ ಎಂದೋ ಪೂಜೆ ಎಂದೋ ಇದು ಅಂದರೆ ಅಷ್ಟೇ ಆ ವನವಾಸನೆ ದೇವರಿ ತಮಗೆ ಪುಷ್ಕಳ ಭೋಜನ ದೇವರಿ ಮಾತ್ರ ವನವಾಸ ಅಂತ ಹೇಳಿದರೆ ಇಂದ ವಿಷಯಕ್ಕೆ ಎಷ್ಟನ ಮಾಡ್ತಾರೆ ಪೂಜೆ ಎಷ್ಟನ ಎಷ್ಟನಲ್ಲಿ ದೇವರಿದ್ದಾರೆ ಮೊದಲು ಅದೇ ಇಲ್ಲ ತಾಯಿ ಗ್ರಾಮ ಇಲ್ಲದ ಮನೆಗಳು ಇವತ್ತು ಸಾವಿರ ಸಾವಿರ ಮನೆಗಳು ಸಿಗ್ತವೆ ಗೊತ್ತಾಯ್ತು ಏನೋ ನಾಯಿ ಇಲ್ಲದ ಮನೆ ಸಿಗೋ ಗ್ಯಾರಂಟಿ ಇಲ್ಲ ಸಿಕ್ಕೇ ಸಿಗುತ್ತೆ ಒಂದು ಮನೆ ಒಂದು ನಾಯಿ ಕೆಲವರು ಇಬ್ಬರಿಗೆ ಒಂದು ತಂದೆ ಮಕ್ಕಳಿಗೆ ಒಂದು ನಾಯಿ ಬೇರೆ ಇರ್ತದೆ ಜೊತೆಗೆ ಆದರೆ ದೇವರಿಗೆ ಒಂದು ಒಂದು ಸಾಲಿಗ್ರಾಮ ಇರೋದು ಭಾರಿ ಕಷ್ಟ ಕಾರಣ ಏನಂದರೆ ದೇವರ ಮಹಿಮೆ ಗೊತ್ತಿಲ್ಲ ಅವತ್ತು ಮಂಥರೆಯಿಂದಾಗಿ ರಾಮನಿಗೆ ವನವಾಸ ಮಂಥರೆ ಅಂದರೆ ಕಲಿಯ ಹೆಂಡತಿ ಅಲಕ್ಷ್ಮಿ ಅಂದರೆ ಕೆಟ್ಟ ಕೆಟ್ಟ ಗ್ರಂಥಗಳು ವಿಚಾರವಾದದ ಹೆಸರಲ್ಲಿ ಆ ವಿಚಾರಗಳನ್ನು ತಲೆಯಲ್ಲಿ ತುಂಬತಕ್ಕಂಥ ವಾತಾವರಣದಿಂದಾಗಿ ಭಗವಂತನಿಗೆ ವನವಾಸದ ವಾತಾವರಣ ಇದೆ ಆದರೆ ಅದರಿಂದ ರಾಮನಿಗೆ ತೊಂದರೆ ಉಂಟು ಅಂದರೆ ಏನೇನು ಇಲ್ಲ ಅಂತ ತೋರಿಸ್ತಾರೆ ರಾಮ ಪರಿಪೂರ್ಣ ರಾಮ ಇಚ್ಛೆಯಿಂದ ಗುರುವರ್ಥೇ ಕೆಟ್ಟ ರಾಜ್ಯ ಅಸಾಧಾರಣವಾದ ದೇವತಾ ಕಾರ್ಯಕ್ಕೋಸ್ಕರವಾಗಿ ಪರಮಾತ್ಮ ಹೊರಟಿದ್ದಾನೆ ಹೊರತು ಬೇರೆ ಅಂತ ಆ ಆತ ಅವತಾರ ಮಾಡಿಕೊಂಡು ರಾಜ್ಯಾಡಲಿಕ್ಕೋಸ್ಕರ ಅಲ್ಲ, ರಾವಣ ಕುಂಭಕರ್ಣಾದಿಗಳ ಸಂಹಾರ ಮಾಡಬೇಕಾಗಿದೆ. ವೃತಶ ಮುನಿಕೃತೆ ಅರಣ್ಯಮೇ ವಾವಿವೇಶ. ಇಲ್ಲೇ ವಿಶ್ವಿಸ ನೋಡಿದಾಗ ವಿರಾಧನ ಉದ್ಧಾರವಾಯಿತು, ಶರಮಂಗನಿಗೆ ಮೋಕ್ಷವನ್ನು ಕೊಡ್ತಾ ಇದ್ದಾನೆ ಭಗವಂತ. ಅದೇ ರೀತಿ ಎಷ್ಟು ಜನ ಮುನಿಗಳಿಗೆ ಕಂಟಕಪ್ರಾಯರಾಗಿದ್ದ ಖರ ದೂಷಣಾಗಿ ಸಂಹಾರ ಮಾಡ್ತಾ ಇದ್ದಾನೆ. ಶುರ್ಪಣಿಗೆ ಅಂತ ಮಹಾರಾಕ್ಷಸಿಯ ಇವನ್ನು ಕತ್ತರಿಸಿ ವಿರೂಪಕರಣ ವಿರೂಪವನ್ನು ತಂದುಕೊಟ್ಟುಬಿಟ್ಟು ಎಚ್ಚರಿಕೆಯನ್ನು ಭಗವಂತ ಕೊಡ್ತಾನೆ. ನಿಷಿದ್ಧವಾದ ರೀತಿಯಾದ ಬದುಕು ಎಂದೂ ಸಹ ಕಲ್ಯಾಣಕ್ಕೆ ಕಾರಣವಾಗೋದಿಲ್ಲ, ಅದು ವಿರೂಪಕ್ಕೆ ಕಾರಣವಾದನ್ನು ತಿಳಿಸಿಕೊಡ್ತಾನೆ. ರಾವಣ ಮತ್ತು ಮಾರೀಚಾರ್ಯರ ದುಷ್ಟ ಸ್ವಭಾವವನ್ನು ಅಭಿವ್ಯಕ್ತಿಗೊಳಿಸುತ್ತಾನೆ. ರಾವಣ ರಾಮನ ಬಗ್ಗೆ ಅಷ್ಟು ಮಹತ್ವವನ್ನು ತಿಳಿದವನಿಗೆ ಭಕ್ತಿ ಬರಲಿಲ್ಲ, ಅದರ ಬದಲು ದ್ವೇಷ ಶುರುವಾಯಿತು. ಇದರಿಂದ ಅರ್ಥವಾಗೋದು ಏನೆಂದರೆ ಮಹಾತ್ಮ ಜ್ಞಾನ ಇಬ್ಬರಿಗೂ ಇದೆ, ಅಯೋಗ್ಯರಿಗಿದೆ ಯೋಗ್ಯರಿಗೂ ಇದೆ. ಯೋಗಿಗೆ ಬರತಕ್ಕಂಥ ಮಹಾತ್ಮ ಜ್ಞಾನ ಭಕ್ತಿಯಾಗಿ ಪರಿಣಾಮ ಹೊಂದು, ದುಷ್ಟರಿಗೆ ಬರತಕ್ಕಂಥ ಮಹಾತ್ಮ ಜ್ಞಾನ ದ್ವೇಷವಾಗಿ ಪರಿಣಾಮ ಹೊಂದು. ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಶ್ರೇಷ್ಠವಾದ ರೀತಿ ಇದೆ, ಅವರ ಒಂದು ಸ್ವರೂಪ ಯೋಗ್ಯತೆ ಹೇಗಿದೆ ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳಿದ್ದು. ದೌ ಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರೈವಟ. ದೈವೀ ಸಂಪತ್ತಿನವರ ಬದುಕು ಹೇಗೆ, ಆಸುರೀ ಸಂಪತ್ತಿನವರ ಬದುಕು ಹೇಗೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥ ಭಾಗಗಳು. ರಾವಣ ಉಲ್ಲಾಸ ಪಡೆದರು ಅಂತ ಯೋಚನೆ ಮಾಡಿದ, ಮಾರೀಚನ ಜೊತೆ ಉಪಯೋಗಿಸಿಕೊಂಡ, ಶಕುನಿಯನ್ನು ಮುಂದೆ ಇಟ್ಟುಕೊಂಡು ದುರ್ಯೋಧನ ಕಪಟ ದ್ಯೂತವನ್ನು ಮಾಡಿದ. ಶಕುನಿಯನ್ನು ಮುಂದಿಟ್ಕೊಂಡ, ಕಪಟ ದ್ಯೂತವನ್ನು ದುರ್ಯೋಧನ ಮಾಡಿದ. ರಾವಣ ಮಾರೀಚನ ಮುಂದಿಟ್ಕೊಂಡ, ಮಾಯಾಮೃಗವನ್ನು ತಂದ ಮುಂದೆ. ಅಂದರೆ ಸತ್ಯ ಅಲ್ಲಿ ಜಿಮಾದಿಗಳ ವಂಚನೆ, ರಾಮಾದಿ ರಾಮನಿಗೆ ವಂಚನೆ ಮಾಡಬೇಕು ಅಂತ ಹೊರಟಿದ್ದ. ಅದಕ್ಕೆ ತಕ್ಕಂತೆ ಲಕ್ಷ್ಮೀನಾರಾಯಣರು ಏನು ಮಾಡಿದ್ದಾರೆ, ಅಲ್ಲೂ ಕೂಡ ಭೀಮ ಸರ್ವಸಮರ್ಥ. ದುರ್ಯೋಧನ ಲೆಕ್ಕನೇ ಇಲ್ಲ ಭೀಮಸೇನಿಗೆ, ಭೀಮಸೇನ ತಮೋ ನಾಸ್ತಿ ಸೇನೆಯೋ ಉಭಯೋರಪಿ. ಆ ದೊಡ್ಡ ದೇವತಾ ಕಾರ್ಯ ಆಗಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಯಾವುದೇ ವಿಧವಾದ ಅಶಕ್ತಿ ಅಜ್ಞಾನ ಯಾವುದೇ ಇಲ್ಲ ಹೋದರೂ ಕೂಡ ವನವಾಸವನ್ನು ಹೊಂದುತ್ತಾರೆ. ಅದೇ ರೀತಿ ಇಲ್ಲಿ ರಾಮನಿಗೆ ಯಾವ ತೊಂದರೆಯದು ವನವಾಸವನ್ನು ರಾಮದೇವರು ಮಾಡ್ತಾ ಇದ್ದಾರೆ. ಆ ಮೂಲಕ ಅಯೋಗ್ಯರಿಗೆ ನರಕವಾಸವನ್ನು ಮಾಡಿಸುವುದು ಭಗವಂತನ ಉದ್ದೇಶವಾಗಿತ್ತು. ಲಕ್ಷ್ಮಣನನ್ನ ಸೀತಾ ರಕ್ಷಣೆಗೋಸ್ಕರ ರಾಮದೇವರು ನಿಲ್ಲಿಸಿದರು. ಸೀತೆಗೆ ಯಾರ ರಕ್ಷಣೆಯೂ ಬೇಕಿಲ್ಲ, ಲಕ್ಷ್ಮಣ ಕರ್ತವ್ಯವನ್ನು ಮುಗಿಸಿದ್ರು. ನೋಡು ಲಕ್ಷ್ಮಣ ಏನು ಮಾಡಿದ್ರು ಬಿಟ್ಟು ಬರಬಾರ್ದು ಅಂತ ಹೇಳಿದರೆ, ಲಕ್ಷ್ಮಣ ಆ ಸಮಯದಲ್ಲಿ ಸೀತಾದೇವಿಯ ಉಗ್ರವಾದ ಮಾತುಗಳನ್ನು ತಡ್ಕೊಳ್ಳಕ್ಕಾಗದೇ ಬಿಟ್ಟುಬಿಟ್ಟ ಅಂತ ಹೇಳಿದ. ಇಲ್ಲಿ ಕೆಲವು ವಿಚಿತ್ರವಾದಂಥ ವ್ಯಾಖ್ಯಾನ ಬರೆದವರಿದ್ದಾರೆ. ಸೀತಾದೇವಿ ರಾವಣನಿಂದ ಅಪಹೃತಳಾದ್ಲು, ಭಾರಿ ಒಂದು ವರ್ಷ ಭಾರಿ ದುಃಖ ಪಟ್ಲು. ಇದಕ್ಕೇನು ಕಾರಣ ಅಂದರೆ, ಲಕ್ಷ್ಮಣನಂತಹ ಸಾಧು ಮನುಷ್ಯನನ್ನು ಬೈದಿದ್ದಕ್ಕೆ ಅಂತ ಹೇಳಿಬಿಡ್ತಾರೆ, ಗೊತ್ತಾಯ್ತಾ. ಲಕ್ಷ್ಮಣನಿಗೆ ನಿಂದೆ ಮಾಡಿದ್ದರಿಂದ ಸೀತಾದೇವಿ ಭಾರಿ ಪಾಪ ಬಂತು, ಅದರ ಅನುಭವವೇ ಅಲ್ಲಿ ತಿಳಬೇಕಾಯ್ತು ಅಂತ ಹೇಳ್ತಾರೆ. ಏನು ಹೇಳಬೇಕಿದೆ, ಸೀತಾದೇವಿ ಯಾರು, ನಿತ್ಯ ಮುಕ್ತಳು ಶ್ರೀರಾಮ. ಮುಕ್ತರಿಗೆ ಯಾವುದೇ ಒಂದು ಬಂಧನ ಇಲ್ಲ, ನಿತ್ಯ ಮುಕ್ತರಿಗೆ ಯಾವ ಬಂಧನ ಬರಬೇಕು? ಈ ಮತ್ತೆ ಲಕ್ಷ್ಮಣರು ತಪ್ಪೋ ಸೀತಾದೇವಿ ತಪ್ಪೋ? ಇಲ್ಲಿ ಸೀತಾದೇವಿಯ ಇಂಗಿತವನ್ನು ಅರ್ಥ ಮಾಡಿಕೊಳ್ಳಲಿ ಲಕ್ಷ್ಮಣ. ರಾಮದೇವರ ಆದೇಶವನ್ನು ಸರಿ ಯೋಚನೆ ಅವರಿಗೆ ಮತ್ತೆ ಉದ್ದೇಶ ಮಾಡಿಕೊಳ್ತಾ, ಇದು ದೊಡ್ಡ ತಪ್ಪಾಯಿತು ಲಕ್ಷ್ಮಣರು. ಒಂದು ಹಂತದಲ್ಲಿ ಅವರು ಗಂಟೆ ಕೊಟ್ಟರು, ರಾಮ ಲಕ್ಷ್ಮಣ ಮಾತಾಡ ಗಂಡ ಹೆಂಡತಿ ಮಾತನ್ನು ಮೂರನೇ ತಲೆ ಹಾಕಬಾರ್ದು. ತಮ್ಮನಿಗೆ ಅದಕ್ಕೆ ಏನೋ ಒಂದು ಮಾಡಿದ್ದ, ಅವ್ರು ಯಾರಂತೂ ಗೊತ್ತಿಲ್ಲ ಅನ್ನೋಗಿಲ್ಲ. ಈ ಮತ್ತೆ ರಾಮ ಯಾರತ್ತು ಅಷ್ಟೊಂದು ಎಷ್ಟು ಹೇಳ್ಕೊಂಡು ಉಳಿದವರೆಲ್ಲ ಕೂಡ ರಾಮನ ಏನು ತಿಳ್ಕೊಂಡ್ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಈ ತಾನೇ ತಿಳ್ಕೊಂಡ್ಬಿಟ್ಟ ಯೋಚನೆ ಮಾಡಿ, ಉಳಿದವರಿಗೆ ಅಷ್ಟು ಹೇಳಿದ ಲಕ್ಷ್ಮಣ ಈಗ ತಾನಾಯ್ತಿ ಮಾಡ್ತಾನೆ ಅಂದರೆ, ಇದು ಪ್ರಾರಬ್ಧವಶಾತ್ ಒಂದು ಲಕ್ಷ್ಮಣ ಸಾಮಾನ್ಯನಲ್ಲ, ಅಸಾಮಾನ್ಯವಾದ ವ್ಯಕ್ತಿ. ಆ ಹಂತದಲ್ಲಿ ಒಂದು ದೌರ್ಬಲ್ಯಕ್ಕೊಳಗಾಗ್ತಾರೆ, ಅದಕ್ಕೆ ನುಡಿನ ಸಹಿಸಕ್ಕಾಗೋದಿಲ್ಲ, ಹೊರಟೋಗ್ತಾರೆ. ಮುಂದೆ ರಾಮನ ಕಥೆಯಿಂದ ನೋಡಿದ್ದೇವೆ, ಅವನು ಅದನ್ನು ತಾನು ಏನು ಭಾರಿ ಲಾಭ ಪಡಿದ್ದೇನೆ ಅಂತ ಹೇಳಿಬಿಟ್ಟು ಸೀತೆಯನ್ನು ಪಡಿತೇನೆ ಅಂತ ಹೇಳ್ಕೊಂಡ, ಸೀತೆಯನ್ನು ಪಡೆಯಲಿಲ್ಲ. ಮಾಯಾ ಸೀತೆಯನ್ನಷ್ಟೇ ಪಡೆದನೆ ಹೊರತು ನಿಜವಾ ಸೀತೆಯ ಪಡೆಯ ಯೋಗ್ಯತೆ ಸಾಧ್ಯವೇ ಇಲ್ಲ. ಅದು ಇವತ್ತು ಸೀತೆಯನ್ನು ಕದ್ದೊಯ್ದರು ಅನ್ನೋ ಮಾತು ಹೇಗಿರುತ್ತೆ ಅಂದರೆ, ಆಕಾಶನ ಕಳ್ತರಣೆ ಮಾಡಿದಂತಾಗತ್ತಷ್ಟೇ. ಯಾರು ಮಹಾಲಕ್ಷ್ಮಿ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿ ದೇವತೆಯವರು, ಇವತ್ತು ಯಾರು ಆಕಾಶ ಕಳ್ತರ ಇದೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಕೇಸ ನೋಡಿದ್ದೀರಾ? ಈಗ ಸಾಧ್ಯ ಉಂಟ ಅದನ್ನು, ಎಷ್ಟು ಸರ್ವತ್ರ ವ್ಯಾಪ್ತವಾದದ್ದು ವ್ಯಾಕಾಶ, ಅವ್ಯಾಕೃತ ಆಕಾಶ. ಅವ್ಯಾಕೃತವಾದ ವ್ಯಕ್ತಿತ್ವ ಸಾಕ್ಷಾತ್ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿನೇ ಸೀತಾದೇವಿ, ಆದ್ದರಿಂದ ಅವರನ್ನು ಕದಿಯ ಶಕ್ತಿ ಯಾರಿಗೂ ಇಲ್ಲ. ಅವರನ್ನು ಮುಟ್ಟಿದ ಆ ಕ್ಷಣಕ್ಕೆ ರಾವಣ ಬ್ಲಾಸ್ಟ್ ಆಗ್ತಿದ್ದ. ಅದಾಗಬಾರದು ಅಂತಲೇ ಒಂದು ವರ್ಷ ಕಾಲ ಅಲ್ಲಿ ಆಕೃತಿಯನ್ನು ಇಟ್ಟರು, ಒಳಗೆ ಇಂದ್ರದೇವರು ಪ್ರವೇಶವನ್ನು ಮಾಡಿದರು. ರಾವಣಿಗೆ ಯಾವುದೂ ಅರ್ಥವಾಗಲಿಲ್ಲ, ರಾವಣನಿಗಲ್ಲ ಲಕ್ಷ್ಮಣನಿಗೂ ಗೊತ್ತಾಗಲಿಲ್ಲ ಏನು ನಡೀತು ಅಂತ ಹೇಳಿ. ಲಕ್ಷ್ಮಣೋ ನೈವ ಗುಹೆ ತದನ್ನೇ ಶಾಂತು ಕಾಕಃ, ಇನ್ನು ಉಳಿದವರ ಪಾಡೆ ಎಂಥ ಲಕ್ಷ್ಮಣ, ಎಷ್ಟು ಹತ್ರ ಇದ್ದವನು, ಆತನಿಗೆ ಗೊತ್ತಾಗಲಿಲ್ಲ. ಅಂದಮೇಲೆ ರಾಮಸೀತೆಯರ ವಿಹಾರ ಅವರದ್ದೇ ವಿಹಾರ. ಯಾಂ ಯಾಂ ಪರೇಶ ಉರುಥೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಅವರಿಬ್ಬರ ಒಂದು ವಿಚಿತ್ರವಾದ ಕಪಟ ನಾಟಕ ಅದು. ಯಾರಿಗೆ ಕಪಟಿಗಳನ್ನು ಸದಿಬಡಿತಕ್ಕಂಥ ಕಪಟ ನಾಟಕ. ದೈಹಿಕ ಬರನಾಟಕವಾದರೆ ಸರಿಯಲ್ಲ, ಕಪಟಿಗಳನ್ನು ಸರಿಪಡಿಸತಕ್ಕಂಥ ಕಪಟ ನಾಟಕವನ್ನು ಮಾಡಿದ್ದಾರೆ. ಮತ್ತು ಇಮಿಟೇಷನ್ ಟೀಕೆ ಅಲ್ಲಿ ಇದನ್ನು ಜನ ಬೈತಾರಲ್ಲ, ಇವತ್ತು ಫಾಲೋ ಮಾಡ್ತಿರೋದು ಹಾಗೇನೆ. ಸ್ವಲ್ಪ ಯೋಚನೆ ಮಾಡಿ, ಯಾವುದು ಅತ್ಯಮೂಲ್ಯವಾದ ಒಂದು ವಜ್ರ ಮಗ ಅದೊಳಗಿದೆ, ಅದನ್ನು ಕದಿರ ಕಾಲದಲ್ಲೆಲ್ಲ ಪ್ಲಾನ್ ಮಾಡಿಲ್ಲ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿದೆ, ಅವರೆಲ್ಲ ಒಂದು ವ್ಯೂಹ ರಚನೆಯನ್ನು ಮಾಡ್ತಾರೆ. ಯಾವ ರೀತಿ ಅಂತ ಕೇಳಿದರೆ, ಆ ಕಾರಣ ಜೀವಕ್ಕೆ ರೆಡ್ ಹ್ಯಾಂಡ್ ಹಿಡಿದು ಅದಕ್ಕೆ ಏನು ಮಾಡ್ತಾರೋ ಗೊತ್ತಾ, ರಿಸ್ಕ್ ಅವಾಯ್ಡ್ ಮಾಡೋಕ್ಕೋಸ್ಕರ ಅಲ್ಲಿ ನಿಜವಾದ ಡೈಮಂಡ್ ಇಡೋದೇ ಇಲ್ಲ, ಡೂಪ್ಲಿಕೇಟೇ ಇರ್ತಾರೆ ಫಸ್ಟ್. ನಿಜವಾದ ಡೈಮಂಡ್ ಇಡೋಕ್ಕೆ ರಿಸ್ಕ್, ನಾಳೆ ಕದ್ರೂ ಕೂಡ ಏನು ಯೋಚನೆ ಆಗಬಾರ್ದು, ಕರಿಯರು ಹಿಡಿಬೇಕು, ಅದು ತೆಗೆದಿಟ್ಬಿಡ್ತಾರೆ, ತೆಗೆದಿಟ್ಟು ಡೂಪ್ಲಿಕೇಟ್ ಅಲ್ಲಿ ಇರ್ತಾರೆ, ಇವರು ಅದಕ್ಕೆ ಪರ್ಸೆಂಟ್ ಹಾಕೊಂಡ್ಬಿಡ್ತಾರೆ. ಇದು ನಾಂದೇ ಹಾಡಿದ್ದೆ ರಾಮದೇವ್ ಹೇಗೆ ಕಾಡನ್ನು ಹಿಡಿಬೇಕು ಅಂತ ಕೇಳಿ, ರಿಸ್ಕ್ ತಗೊಳ್ಳೋಕೆ ಹೋಗಬಾರ್ದು. ರಾಮದೇವರು ರಿಸ್ಕ್ ಇಲ್ಲ, ಉಳಿದವರು ರಿಸ್ಕ್ ಇದೆ, ಆದ್ದರಿಂದಾಗಿನೇ ನಿಜವಾದ ಡೈಮಂಡ್ ಅಲ್ಲಿ ಇಡಬಾರ್ದು, ಕೃತಕ ಡೈಮಂಡ್ ಇಡಬೇಕು. ಅವರಿಗೆ ಅದು ಗೊತ್ತಾಗಬಾರ್ದು, ತಗೊಳ್ಳೋರಿಗೆ ಗೊತ್ತಾಗಬಾರ್ದು, ಅವ್ರು ಬರ್ತಾರೆ ತಗೊಳ್ಳೋಕೆ ಅವ ಹಿಡಿಬೇಕು. ಆ ಮೂಲಕವಾಗಿ ಲೋಕಕ್ಕೆ ಹೇಗೆ ಶಿಕ್ಷಣ ಮಾಡ್ತಾರೆ ಭಗವಂತ, ವಾಯುವಧೇನ ಹಾಗೆ ಮಾಡಿದ್ದ ರಾಮದೇವರು. ಹೇಗೆ ಒಬ್ಬ ಅಪರಾಧಿಗಳನ್ನು ಹೊಡಿಬೇಕು ಅಂತ ಕೇಳಿದರೆ ಅವರಿಗೆ ಗೊತ್ತಾಗದಂತೇ ಹೊಡಿದರು. ಮುಂದೆ ಬರುತ್ತೆ ವಾಯುವಧೇ ಕಾಲಕ್ಕೆ ಎಲ್ಲರೂ ಕೇಳಿರ್ತೇವೆ, ರಾಮದೇವರು ಹೊಡೆದಿದ್ದು ಮೋಸದಿಂದ ಅಲ್ಲ, ರಾಮದೇವ ಯುದ್ಧ ಮಾಡಕ್ಕೆ ಬಂದಿದ್ದಾರೆ ವಾಲಿ ಮೇಲೆ. ರಾವಣನನ್ನ ಅಪರಾಧಿ, ವಾಲಿ ಅಪರಾಧಿ ಇಲ್ಲ, ಅಪರಾಧಿ ಶಿಕ್ಷಿಸಬೇಕೇ ಹೊರತು ಯುದ್ಧ ಅಲ್ಲ ಅದು. ಇದು ಹಾಗೆ ಕಪಟಿಗಳನ್ನು ಹ್ಯಾಂಗ್ ಮಾಡಬೇಕು ಅಂತ ಹೇಳೋದು ರಾಮದೇವರು ತೋರಿಸಿಕೊಟ್ರು. ಸೀತಾದೇವಿ ಅದೃಶ್ಯರಾಗಿ ಅಲ್ಲಿ ಇದ್ದಾರೆ, ಇನ್ನೊಂದು ರೂಪದಿಂದ ಎದ್ದಿದ್ದಾರೆ ಗೊತ್ತ. ಸೀತಾದೇವಿ ಒಂದು ರೂಪದಿಂದ ಕೈಲಾಸ, ಇನ್ನೊಂದು ರೂಪದಿಂದ ರಾಮಾಂತಿಕೆ ಸೀತಾದೇವಿ ನಮಂದೈಹಿ ಸಮದೃಶ್ಯತ, ರಾಮದೇವ ಪಕ್ಕದಲ್ಲೇ ಇದ್ದಾರೆ, ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ಇಲ್ಲಿ ಎರಡು ರೂಪದ ಸೀತಾದೇವಿ ಅಂತ ಕೇಳಿದರೆ ಅನಂತ ರೂಪಿಣಿ ಅಂತ ಕೇಳ್ತಾರಲ್ಲ, ನಾರಾಯಣನಿಗೆ ಎಷ್ಟು ರೂಪ ಇದೆಯೋ, ಮಹಾರಾಷ್ಟ್ರಕ್ಕೆ ಎಷ್ಟು ರೂಪ ಇದೆ ಅಷ್ಟೇ ರೂಪ ಇರೋದ್ರಿಂದ ಎರಡು ಮೂರು ಅಂತ ಗಾಬರಿ ಆಗುವಾಗಲೇ. ಧರ್ಮರಾಜನಿಗೆ ಎಷ್ಟು ರೂಪ, ಯಮದೇವರು ಎಷ್ಟು ರೂಪದಲ್ಲಿದ್ದರು, ಇದರನ್ನು ಯಮದೇವರು, ಜಾಂಬಂತನವರು ಧರ್ಮರಾಜನು ಯಮದೇವರು, ಗೊತ್ತಾಯ್ತಾ. ದೇವತೆಗಳಿಗೆ ಎಷ್ಟು ರೂಪ ಇರಬೇಕು, ರಾಯ ಎಷ್ಟು ಕಡೆ ಇದ್ದ ಲೆಕ್ಕ ಹಾಕಿರೋಣ ಅಂತ ಒಬ್ಬರೇ. ಇವತ್ತು ಸಾವಿರಾರು ಕಡೆ ಒಬ್ಬರು ರಾಯರಂಥ ಜ್ಞಾನಿಗಳಿರಬೇಕಾದ್ರೆ ಸಾಕ್ಷಾತ್ ಮಹಾರಾಷ್ಟ್ರಿಗೆ ಎಷ್ಟು ರೂಪ ಇರಬಹುದು, ಇನ್ನೂ ರೂಪಗಳು ವ್ಯವಸ್ಥೆ ಮಾಡಿದರೆ ಒಬ್ಬ ಶ್ರೀಮಂತನಿಗೆ ಎಷ್ಟು ಡ್ರೆಸ್ ಇರುತ್ತೆ ಲೆಕ್ಕ ಹಾಕಿರೋಣ, ಎಷ್ಟು ಸೂಟ್ ಇಟ್ಕೊಂಡಿರ್ತಾರೆ ಗೊತ್ತಲ್ಲ. ಉಳಿದು ಬಡವರಿಗೆ ಒಂದು ಪರಿಚಯ ಇರೋದಿಲ್ಲ ನೆಟ್ಟಿಗೆ, ಅವ್ರಿಗೆ ನೋಡಿದ್ರು ಹತ್ತಾರು ಸೂಟ್ ಅಲ್ಲ, ನೂರಾರು ಸೂಟ್ ಕೆಲವು ಒಂದು ಸತ್ ನೋಡಿ ಮತ್ತೆ ಉಡೋದಲ್ಲಿ ಇಷ್ಟಾಗ್ಬಿಡ್ತಾರೆ ಹಾಗೆ. ಅದು ಸೆಕೆಂಡ್ ಹ್ಯಾಂಡ್ ಹೋಗ್ಬೇಕು ಈ ಕಡೆ ಅದು. ಅದು ವೈಭವ ಸಾಮಾನ್ಯರಿಗೆ ಎಷ್ಟು ಇರಬೇಕಾದ್ರೆ, ಸಂಪತ್ತಿರೋದು ವೈಭವ ಎಷ್ಟು ಇರಬೇಕಾದ್ರೆ, ಸಂಪತ್ತಿನ ಅಭಿಮಾನಿ ದೇವತೆಯ ವೈಶಿಷ್ಟ್ಯ ಇರಬೇಕು, ವೈಭವ ಹೇಗಿರಬೇಕು. ಆದ್ದರಿಂದ ಸೀತಾದೇವಿಗೆ ಸದಾಕಾಲ ಭಗವಂತ ಎಲ್ಲ ರೂಪಗಳು ನಿತ್ಯ, ಎಲ್ಲ ರೂಪಗಳ ಜೊತೆಗೂ ಮಹಾಲಕ್ಷ್ಮಿ ಇದ್ದಾರೆ, ಇಲ್ಲೂ ಹಾಗಿದ್ದಾರೆ. ಆದ್ದರಿಂದ ಅವರಿಗೆ ವಿಯೋಗಾದಿಗಳ ಪ್ರಸಕ್ತಿ ಇಲ್ಲವೇ ಇಲ್ಲ. ಲಕ್ಷ್ಮಣ ಹೋಗ್ತಿದ್ದಾನೆ ದಾರಿಯಲ್ಲಿ, ಆ ಕಡೆಯಿಂದ ರಾಮದೇವರು ಬರ್ತಾ ಇದ್ದಾರೆ, ಈಗ ಅಲ್ಲಿಂದ ವಿಶೇಷರು ಆಗಬೇಕು. ಕಷ್ಟ ನಾನು ಲಕ್ಷ್ಮಣ ನೋಡಿ ತಕ್ಷಣ ಹೇಳ್ತಾರೆ, ಲಕ್ಷ್ಮಣ ನಾನು ಹೇಳಿದ್ದೇನೆ ನೀನು ಮಾಡಿದ್ದೇನು ಅಂತ ಹೇಳ್ತಾರೆ. ಒಂದೇ ಮಾತು, ಮಗ ನಾನು ಹೇಳಿದ್ದೇನೆ ಮಾಡಿದ್ದೇನು, ಗರಿಹಂ ಅಂತ ಹೇಳ್ತಾರೆ, ಬೈತಕ್ಕಂಥ ಕೆಲಸ ಮಾಡಿದ್ದೆ ಅಂತ ಹೇಳ್ತಾರೆ, ಬೈತಕ್ಕಂಥಕ್ಕೆ ಬಯಸ್ಕೊಳ್ತಿದ್ದೀನಿ ನೀನೀಗ, ಯಾಕೆ ಹಾಗೆ ಮಾಡಿದೆ, ನಾನೇನು ಹೇಳಿದ್ದೆ ಸೀತಾರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಿಲ್ಲ, ಯಾಕೆ ಬಂದಿ ಅಂತ ಕೇಳ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಹಾಗೆ ಮಾಡೋಕ್ಕೆ ಹೊರಟೆ, ಅತ್ತಿಗೆ ಭಾರಿ ಬೈದರು, ಭಾರಿ ಕೆಟ್ಟದ ಬೈದರು ಬಂದುಬಿಟ್ಟೆ ಅಂತ ಹೇಳ್ತಾರೆ, ನಿನಗೆ ಸರಿಯಲ್ಲ, ನೀನು ಮಾಡಿದ ತಪ್ಪು. ಅವರು ಬೈದಿರ್ಬೋದು, ನನ್ನ ಮಾತು ದೊಡ್ಡದ ನಿನಗೆ ಬೈದರು ಹೋಗೋದು ಭಾರಿ ದೊಡ್ಡದಾಯ್ತು, ಹಾಗೆ ಮಾಡಬಾರ್ದಾಗಿ. ಒಂದು ಸೀತಾ ರಾಮದೇವರು ಲೋಕದೃಷ್ಟಿಯಲ್ಲಿ ಮಾತಾಡ್ತಾರೆ. ಇವಾಗ ಕೆಲವೊಮ್ಮೆ ಸ್ತ್ರೀಯರು ಯಾವುದೋ ಒಂದು ಆತಂಕಕ್ಕೆ ಒಳಗಾಗಿ ಏನೋ ಬೈತಾರೆ, ನೀನೊಬ್ಬ ಪುರುಷ ಅರ್ಥ ಮಾಡ್ಕೊಳ್ಬೇಕೋ ಎದ್ದು ಬರಬೇಕು ಅಂತ ಕೇಳ್ತಾ ರಾಮದೇವ್ ಅರ್ಥ ಎದ್ದು ಬರಬೇಕಾಗಿತ್ತು, ನೀನೀಗ ಇದು ಮಾಡಿದ್ದು ಸರಿಯಲ್ಲ ಅಂತ ಪ್ರಶ್ನ ಲಕ್ಷ್ಮಣನಿಗೆ. ಆಗ ಶಾಖ ಆಗಿ, ನಾನೇನೋ ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಹೇಳ್ಕೊಂಡ್ರೆ ತಪ್ಪು ಮಾಡಿದ್ದೇನೆ ಅಂತ. ಇನ್ನೂ ಲಕ್ಷ್ಮಣಿ ಭಾರಿ ಬೇಜಾರಾಗಿದ್ದರೆ ಅವಾಗ ಏನು ಮಾಡಬೇಕು, ಅಮ್ಮ ನೀನು ಬೇಕಾದ ನಾನಂತೂ ಹೋಗೋದಿಲ್ಲೇ ಅಂತ. ಆಯ್ತಾ, ರಾಮದೇವರು ಬಂದ ಮೇಲೆ ರಿಸೈನ್ ಮಾಡಿ ಹೋಗ್ಬಿಡ್ತೇನೆ ಅಷ್ಟೇ, ಅಲ್ಲಿ ಮಧ್ಯೆ ರಿಸೈನ್ ಮಾಡಬಾರ್ದು, ಮತ್ತೆ ಕೆಲಸ ಮುಗಿಸಿ ಮಾಡಬೇಕೆ ಹೊರತು ಮಧ್ಯೆ ಮಾಡಬೇಕಾಗಂತ ಸಾಧ್ಯ ಇಲ್ಲ. ಅದು ಲಕ್ಷ್ಮಣ ತೋರಿಸ್ಬೋದಾಗಿದೆ. ಲಕ್ಷ್ಮಣ ಏನು ಮಾಡ್ದ, ನಿಜವಾಗ್ಲೂ ಸೀತಾದೇವಿ ಭಾರಿ ಉದ್ಯೋಗಕ್ಕೊಳಗಾಗಿಬಿಟ್ರು ಅಂತ ಹೇಳ್ತಾನಲ್ಲ, ತಾನು ಉದ್ಯೋಗಕ್ಕೊಳಗಾಗಿದ್ದಾನೆ. ಅಕ್ಷಿ ತಾನು ಹೈಲಿ ಸೆಕ್ಟಿವ್ ಎಮೋಷನಲ್ ಆಗಿಬಿಟ್ಟಿದ್ದಾರೆ ಲಕ್ಷ್ಮಣ, ಆ ಮಾತು ಕಳ್ಕೊಳ್ಳೋಕ್ಕಾಗಲಿಲ್ಲ ತನ್ನ ಕೈ. ಇದು ಒಂದು ಮಾತು ಕೂಡ ಸೀತಾದೇವಿ ತೋರಿಸಿದ್ದಾರೆ. ಶುದ್ಧೇ ಭಾಗವತೇ ತರನೇ ನಿರತೋ ಎದುರುಕೋದರ, ಭೀಮಸೇನ ದೇವರಿಗೆ ಪ್ರಸಕ್ತ ಕೃಷ್ಣ ಬೈತಾನೆ ಉದ್ಯೋಗ ಬರುವುದೇ ನೆನಪಿರಲಿ, ಕೃಷ್ಣ ಬೈತಾನೆ ಏನಂತ ಗೊತ್ತಾ, ಸಂಧಿನೋ ನಿನಗೆ ಯುದ್ಧನೋ ಭೀಮಸೇನ ಅಂತ ಕೇಳಿದಾಗ ಸಂಧಿನೇ ಇರಲಿ ಕೃಷ್ಣ ಅಂತ ಹೇಳ್ಬಿಟ್ಟಿದೆ ಭೀಮಸೇನ. ತಕ್ಷಣ ಕೃಷ್ಣ ಹೇಳಿ, ಏನು ಭೀಮಸೇನ ನೀನು ನಿನ್ನ ಬಾಯಲ್ಲಿ ಈ ಮಾತು ಬರೋದ, ಬೆಟ್ಟ ಹದರಾದಂತೆ ಆಯಿತು, ಸೂರ್ಯ ಪಶ್ಚಿಮ ಕೊಡ್ತದಂತೆ ಆಯಿತು, ಏನಿದೆ ಆಶ್ಚರ್ಯ, ಹೆದರಿಬಿಟ್ಟಿಯಾ ಅಂತ ಕೇಳ್ತಾರೆ, ಯುದ್ಧಕ್ಕೆ ಹೆದರಿಬಿಟ್ಟಿ ಅಂತ ಕೇಳ್ತಾರೆ. ಹುಡುಗವರ ಏನು ಮಾಡೋದು, ಬಾಯಿ ಬಂದ ಬೈಬೋದೆ ಕೃಷ್ಣ ಏನು ತಿಳ್ಕೊಬಿಟ್ಟಿದ್ದಾನೆ ಅಂತೆ. ಭೀಮಸೇನ ಹೇಗೆ ಮಾತಾಡೋದು ಅಂತ ಕೃಷ್ಣ, ನಿನಗೆ ಗೊತ್ತು ನನ್ನ ವಿಷಯ, ನೀನು ಹೇಗೆ ಅಂತ ನನಗೂ ಗೊತ್ತಿದೆ, ನೀನು ನೋಡಿದರೆ ಮಹಾನುಭಾವ, ನಾನು ಈ ಮಾತನ್ನು ಯಾತಕ್ಕೆ ಆಗ್ತೇನೆ ಗೊತ್ತಿದೆ, ಉಳಿದವರು ಅರ್ಥಾಗಲಿ ಅಂತ ಹೇಳ್ತೇನಷ್ಟೇ. ನನ್ನ ಒಬ್ಬನಿಂದ ಯುದ್ಧವಾಗಿ ಜನ ಶತ್ರು ಅಂತ ಆಗಬಾರ್ದು. ನನಗೆ ದುರ್ಯೋಧನ ಭಾರಿ ದ್ವೇಷ ಇದೆ, ಅದು ವೈಯಕ್ತಿಕ ದ್ವೇಷ ಅಲ್ಲ, ತಾತ್ವಿಕ ದ್ವೇಷ. ಆದರೆ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಭೀಮ ಒಬ್ಬ ಸಂತಾನಕ್ಕೆ ಒಪ್ಪಿದ್ದಿದ್ರೆ ಅಂತ ಆಗ್ತಿರ್ಲಿಲ್ಲ, ತರಬಹುದಲ್ಲ. ಆದರೆ ನಾನು ತಯಾರಿದ್ದೇನೆ ಅಷ್ಟೇ. ಆದಷ್ಟು ಸಂತಾನ ತಯಾರಿದ್ದೆ ಹೇಳಿ ನನ್ನ ಭಯ ನನಗೆ ಗೊತ್ತಿಲ್ಲ. ಕೃಷ್ಣ ನನಗೆ ಗೊತ್ತಿಲ್ಲದಿರತಕ್ಕಂಥ ಒಂದೇ ಒಂದು ಪದ ಅಂದರೆ ಭಯ ಅಂತ ಹೇಳಿದ್ದೆ. ನನ್ನ ಕಂಡ್ರೆ ಉಳಿದವರು ಭಯ ಪಡೋದು ನನಗೆ ಗೊತ್ತು, ನಾನು ಯಾರಿಗೂ ಭಯ ಪಟ್ಟು ಗೊತ್ತಿಲ್ಲ. ಭಯ ಯಾರಿಗೆ ಬರಬೇಕು? ದುರ್ಬಲರಿಗೆ. ನಾನು ಎರಡು ತೋಳಗಳ ಮಧ್ಯೆ ಸಿಕ್ಕರೆ ಇಂದ್ರಾದಿ ದೇವತೆಗಳು ಬಚಾವಾಗಲು ಸಾಧ್ಯ ಇಲ್ಲ. ಅದುವೇ ನನಗೆಲ್ಲಿ ಭಯ ಆಗಬೇಕು ನೋಡಿ. ಅದೇ ಮಾತು ಎಷ್ಟು ಪೊಲೈಟ್ ಹೇಳ್ತಾನೆ ಭೀಮಸೇನ. ಎದುರು ಹಾಕ್ತೇನೆ ಕೃಷ್ಣ ಅಭಿಪ್ರಾಯ ವಿರೋಧ ಬರುವಂತೆ ಮಾಡ್ತಾನೆ. ಲಕ್ಷ್ಮಣ ಹೇಳ್ಬೋದಾಗಿತ್ತು, ಅಮ್ಮ ನೀ ಯಾಕಪ್ಪ ಅದನ್ನು ಗೊತ್ತಿದೆ ನನಗೀಗ, ಇಂಥ ಮಾತಾಡ್ತೀನಿ ನಾನು ಹೋಗಬೇಕು ಅಂತ ಅಷ್ಟೇ ಅರ್ಥ. ಈಗ ರಾವಣ ಬರಬೇಕಾಗಿದೆ, ಸೀತಾಪರ್ಣ ನಾಟಕ ಆಗಬೇಕಾಗಿದೆ ಅಂತ ಹೇಳೋದಕ್ಕೂ ಲಕ್ಷ್ಮಣ ಅರ್ಥ ಮಾಡಲಿಲ್ಲ, ಎಮೋಷನಲ್ ಆಗಿಬಿಡ್ತಾರೆ, ಎಮೋಷನಲ್ ಆಗಿಬಿಟ್ಬಿಡ್ತಾರೆ. ಅದು ಲಕ್ಷ್ಮಣನ ಗುಣವನ್ನು ಭಾರಿ ಮೆಚ್ಚಬೇಕು ಸಂಶಯನೇ ಇಲ್ಲ. ಆದರೆ ಒಂದು ಕಡೆ ಈ ಒಂದು ಕಡೆಗೆ ಲಕ್ಷ್ಮಣ ಮಾಡಿದ್ದು ಬಹಳ ವಿಚಿತ್ರವಾಗಿ, ಆತನ ಭಾವೋದ್ವೇಗಕ್ಕೆ ಕಡಿವಾಣ ಹಾಕಲಿಕ್ಕೆ ಆತನಿಗೆ ಆಗಲಿಲ್ಲ. ರಾಮದೇವರು ಮಾತನ್ನು ಹೇಳ್ತಾರೆ, ಲಕ್ಷ್ಮಣ ನಿನ್ನ ಕೆಲಸ ನನಗೆ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳಿ ರಾಮ ರಿಜೆಕ್ಟ್ ಮಾಡಿದ ಮೇಲೆ ಪಾಸ್ ಅಕ್ಸೆಪ್ಟ್ ಮಾಡದೆ ಹೋಗಿ ಎಷ್ಟು ಜನ ಮಾಡಿದ್ರು ಅಷ್ಟೇ. ಸಾರು ವಾರಗಟ್ಟೆ ಫೈಲ್ ತಯಾರು ಮಾಡಿದ್ದೇನೆ ಅಂದರೆ ಈಗ ಹಾಕಿ ಕಳಿಸ್ಬಿಟ್ರೆ ಮುಗಿದಂತೆ. ಇದರ ಅರ್ಥ ಇಲ್ಲ. ಅವು ಎಷ್ಟಂದ್ರೆ ಎಷ್ಟು ನೋವು ಅಂದ್ರೂ ಯಾರಿಗೋಸ್ಕರ ಒಂದು ಕೆಲಸ ಮಾಡಿರ್ತೇವೆ ಅಕ್ಸೆಪ್ಟ್ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಲಕ್ಷ್ಮಣ ತಲೆ ಬೀಗಿಸ್ಬಿಡ್ತಾರೆ, ಲಕ್ಷ್ಮಣ ತಪ್ಪು ಮಾಡಿದ್ದೀನಿ, ಅಲ್ಲಿ ಸೀತ ಇರೋದಿಲ್ಲ ಅಂದರೆ ಸೀತ ಇರೋದಿಲ್ಲ. ಅತ್ಯಾಯದಿಂದ ಬರ್ತಾ ಇದ್ದಾರೆ, ನೋಡ್ತಾರೆ ಯಥಾ ಪ್ರಕಾರ ರಾಮದೇವರು ಹೇಳಿದಂತೆ ಸೀತ ಇಲ್ಲ. ಲೋಕದ ಕಣ್ಣಿಗೆ ಕಾಣಾಗಿಲ್ಲ ಅಂತೆ, ಎಲ್ಲಿದ್ದಾರೆ ಅಂತ ರಾಮದೇವರಿಗೆ ಗೊತ್ತು, ಹುಡ್ತವ್ರು ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮಣನು ಭಾರಿ ದುಃಖ ಪಡ್ತಾನೆ, ನಾನು ಮಾಡಿದ ತಪ್ಪು ಏನಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನಿಜವಾಗಿ ನಿನ್ನೆ ಹೇಳಿದೆ, ಲಕ್ಷ್ಮಣ ರೇಖೆ ಸೀತಾದೇವಿಗೆ ಲಕ್ಷ್ಮಣ ಹಾಕಲಿಲ್ಲ, ರಾಮದೇವರಿಗೆ ಲಕ್ಷ್ಮಣ ರೇಖೆ ಹಾಕಿದ್ದು ರಾಮದೇವ್ ಇಲ್ಲ ಬರಬೇಡ ನೀನು ಅಂತ ಹೇಳಿದ್ರು. ಅದನ್ನು ಮೀರಿ ರಾಮ ಲಕ್ಷ್ಮಣ ಬಂದುಬಿಟ್ಟಂತೆ. ರಾಮನ ಅಪ್ಪಣೆಯ ಲಕ್ಷ್ಮಣ ರೇಖೆಯನ್ನು ಮೀರಿದ್ದು ನಿಜವಾಗಲೂ ಲಕ್ಷ್ಮಣ ಹೊರತು ಸೀತಾದೇವಿಗೆ ಲಕ್ಷ್ಮಣ ಲಕ್ಷ್ಮಣ ಹೇಗೆ ಪ್ರಸಂಗ ಬಂದೇ ಇಲ್ಲ, ಅದು ಕಲ್ಪನೆ ಮಾತ್ರ ಅನ್ನೋದನ್ನು ತುಂಬ ಸತ್ತು ಹೇಳಿದೆ. ಈಗ ನೋಡಿದೆಯಾ ಎಂಥ ಕೆಲಸ ಆಯಿತು, ಎಷ್ಟು ಅನರ್ಥವಾಯಿತು ನೋಡಿದೆ ಲಕ್ಷ್ಮಣ. ಈ ಒಂದು ತಪ್ಪಿನಿಂದ ಏನಾಯಿತು ನೋಡಿದೆಯಾ, ಒಂದು ಹೋಗ್ತಾ ಇದ್ದ ಹಾಗೆ. ಆಗ ರಾಮ ಕೇಳಿ ರಾಮ ಯಾವ ರೀತಿ ಹೇಳ್ತಾನೆ ಅಂತ ಅನೇಕ ರೀತಿ ಏನು ಗೊತ್ತಿಲ್ಲದ ಹಾಗೆ ಸೀತೆ ಯಾರು ತಿಂದಾಕಿರ್ಬೇಕು. ಬಹುಶಃ ರಾವಣ ಬಂದ ಮಗ ರಾಮದೇವರು ಹೇಳಿದ್ರು ಸೀತೆ ತಿಂದಾಕಿರ್ಬೇಕಷ್ಟೇನೆ, ಜನ ಕಾಯ್ತಿರ್ತಾರೆ. ನಮ್ಮ ಮೇಲೆ ಹೇಗೋ ಸಿಟ್ಟಿದೆ ರಾಜ್ಯದಲ್ಲಿ ಕರದೂಷ ಒಬ್ಬ ಜಡ್ಜ್ ಏನಾದರೂ ಈ ಕ್ರಿಮಿನಲ್ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಬಿಟ್ರೆ ಅವನಿಗೆ ಸ್ಪೆಷಲ್ ಸೆಕ್ಯೂರಿಟಿ ಕೊಡಬೇಕು, ಇಲ್ಲವರು ಅವ್ರ ಕಾಲದ ಕಡೆ ಅವ್ರು ಕಣ್ಣಾಕಿರ್ತಾರೆ. ಅಲ್ಲಿ ನನಗೆ ಗೊತ್ತು ನನ್ನ ಮೇಲೆ ಕಣ್ಣಾಕ್ತಾರೆ ಅಂತೇಳಿ, ಆದರೆ ನನ್ನೇನು ಮಾಡಿ ಬರೋದಿಲ್ಲ ಅವರು, ಅದು ಸೀತಾ ತಿನ್ನಕ್ಕಿಂತ ಪ್ರಯತ್ನ ಪಟ್ಟಿದ್ದಾರಷ್ಟೇನೆ ಅಂತ ರಾಮದೇವರು ಸುಳ್ಳೆ ಊಹೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ನೋಡಿದಾಗ ರಕ್ತ ಎಲ್ಲ ಕಾಣಿಸ ಶುರುವಾಗುತ್ತೆ. ರಾಮದೇವ್ ಹೇಳ್ತಾರೆ, ಹೇಳಿಲ್ಲ ನಾನೀಗ ನೋಡು ಸೀತೆ ತಿಂದಾಕ್ಬಿಟ್ಟಿದ್ದಾರೆ ರಾಕ್ಷಸ. ಅಲ್ಲಿ ನೋಡಿದಾಗ ಇರೋನೋ ಕಾಣಿಸುತ್ತೆ, ಓ ಯಾ ಇಬ್ಬರು ರಾಕ್ಷಸರು ಬಂದಿರಬೇಕು, ಬಹುಶಃ ರಾಮ ಇಬ್ಬರು ರಾಕ್ಷಸರು ಬಂದಿರಬೇಕು, ನನಗೇನೆ ಅಂತ ಹೊಡೆದಾಡಿರಬೇಕು, ಕೊನೆಗೆ ಇಬ್ಬರು ತಿಳಿದೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಸುಳ್ಳೆ, ಅದು ರಾಮದೇವ್ ಇಷ್ಟ ಅಜ್ಞಾನ ಅಂತ ಯಾರಿಗೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಮೋಹನವನ್ನು ಮಾಡ್ತಾ ಇದ್ದಾರೆ. ಆಗ ಜಟಾಯುವಿನ ಜಟಾಯು ಬಿದ್ದಿದ್ದು ಕಾಣಿಸ್ತು, ಒಂದು ಆಡ್ತಿದ್ದಾರೆ ಜಟ ಅಂತ್ಯಕಾಲದಲ್ಲಿದ್ದಾರೆ. ರಾಮದೇವ್ ಬಂದು ಏನು ಮಾಡಿದಂತೆ, ಇವನೊಬ್ಬ ರಾಕ್ಷಸ ಅಂತ ಕಾಣುತ್ತೆ ಅಂತ ಹೇಳಿದ್ರು, ಇವನೇ ಟ್ರೈ ಮಾಡಿ ಏನು ಬಿದ್ದಿರಬೇಕು ಬಹುಶಃ ಅಂತೆ. ತಾವು ಅಜ್ಞಾನಿ ಅಂತ ಮಾತಾಡ್ತಾರೆ ರಾಮದೇವ್. ಇದೆಲ್ಲ ಯಾತಕ್ಕೆ ಅಂದರೆ ಒಟ್ಟಾಗಿ ತಾವು ಮಾಡ್ತಿರೋದೆಲ್ಲ ನಾಟಕ ಅಂತ ತೋರಿಸ್ಬೇಕಾಗಿತ್ತು. ಜಟಾಯು ಆಗ ದುಃಖ ಪಡ್ತಿದ್ದ ರಾಮ, ಓ ನಮ್ಮ ಜಟಾಯುವನು ಅಂತ ಹೋಗಿಬಿಟ್ಟು ಕಡಿಮೆ ಮರ್ಚಿಕೊಂಡ್ರೆ ಅವನನ್ನ, ಏನಾಯ್ತು ಜಟಾಯು ಅಂತ ಹೇಳ್ತಾರೆ. ಆಗ ಜಟಾಯು ಎಲ್ಲ ಹೇಳ್ತಾನೆ, ರಾವಣ ಅನ್ನೋ ರಾಕ್ಷಸ ಬಂದ, ನಾನು ಭಾರಿ ಪ್ರಯತ್ನ ಪಟ್ಟೆ, ಎಷ್ಟು ಪ್ರಯತ್ನ ಪಟ್ಟರೂ ಆಗಲಿಲ್ಲ, ಕೊನೆಗೆ ಒಂದು ನನ್ನ ಕೈಕಾಲು ಕತ್ತರಿಸ್ದ, ರೆಕ್ಕೆ ಕತ್ತರಿಸ್ದ, ಕತ್ತಿಗೆ ಹೊಡೆದ, ನಾನು ಎಂತೆ ಕಾಲದಲ್ಲಿದ್ದೇನೆ ರಾಮ, ನಾನು ತುಂಬ ದುಃಖ ಆಗ್ತಾ ಇದೆ, ನಿನ್ನ ಕೆಲಸ ಮಾಡೋಕ್ಕೆ ಆಗಲಿಲ್ವ ಅಂತ ದುಃಖ ಆಗ್ತಾ ಇದೆ ಅಂತ ಹೇಳಿದೆ. ನಿನ್ನ ಕೆಲಸ ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ, ನಾನು ದಶರಥನಿಗೆ ದ್ರೋಹ ಮಾಡಿದಾಗಾಯಿತು, ಸ್ನೇಹಿತರು ಅಂತ ಹೇಳ್ಕೊಂಡಿರ್ತಾರಲ್ಲ ದಶರಥ, ನಾನು ದಶರಥನಿಗೆ ದ್ರೋಹ ಮಾಡಿದಾಗ ನಿನ್ನಿಗೆ ದ್ರೋಹ ಮಾಡಿದಾಗಾಯಿತು, ತುಂಬ ನನಗೆ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಇದು ಯಾಕಕ್ಕೆ ಅಂದರೆ ಭಕ್ತನಾದವನು ಭಗವಂತನ ಕೆಲಸ ಮಾಡಿದ ಮೇಲೆ ಏನಾದರೂ ತಪ್ಪಿದಾಗ ಹಾಗೆ ದುಃಖ ಪಡೋದು, ಸಂಧ್ಯಾನೆ ಮಾಡಿದವನು ಖುಷಿ ನಮಗೆ, ಸಂಧ್ಯಾನೆ ಕ್ಯಾನ್ಸಲ್ ಇವತ್ತು ಅಂತ ಹೇಳಿ. ಒಂದು ದಿವಸ ಆಫೀಸ್ಗೆ ಹೋದರೆ ಒಂದು ಎರಡು ಡಬ್ಲ್ಯೂ ಆಗ್ತೈತೆ ನಮಗೆ ಗೊತ್ತಿದೆ, ಒಂದು ದಿವಸ ಆಫೀಸ್ಗೆ ಹೋದರೆ ಎರಡು ಡಬ್ಲ್ಯೂ, ಎಷ್ಟು ಸಂಧ್ಯಾನೆ ಬಿಟ್ಟಿದ್ರು ಬರೀ ಎಲ್ ಎಲ್ ಡಬ್ಲ್ಯೂ, ಎಷ್ಟು ಎಲ್ಗಳು ಹಾಕಿದ್ರು ಸಾಲ, ಎಲ್ಲ ಎಷ್ಟು ಲೋಪ ಗೊತ್ತಾ. ಒಂದು ಆಫೀಸ್ಗೆ ಹೋಗೋ ಬೆಲೆ ನಮಗೆ ಗೊತ್ತು, ಸಂಧ್ಯಾನೆ ಬೆಲೆ ನಮಗೆ ಗೊತ್ತಿಲ್ಲ, ಒಂದು ಪೂಜೆಯ ಬೆಲೆ ನಮಗೆ ಗೊತ್ತಿಲ್ಲ. ಅದು ಫೈನಾನ್ಷಿಯಲ್ ಲಾಸ್ ಅಷ್ಟೇ, ಆಫೀಸ್ಗೆ ಹೋದರೆ ಫೈನಾನ್ಷಿಯಲ್ ಲಾಸ್, ಇದು ಸ್ಪಿರಿಚುಯಲ್ ಲಾಸ್. ಯಾವಾಗ ಭಗವಂತನ ಸ್ತೋತ್ರ ಮಾಡೋದಿಲ್ಲ ಅವತ್ತೆ ನಿಲ್ಲಿಸೋ ದೊಡ್ಡ ಅವಕಾಶ ಕಳ್ಕೊಂಡು ಬಿಡ್ತಾನೆ. ಸಾ ಹಾನಿ ತನ್ ಮಹಚ್ಚಿತ್ರಂ ಸಾಚಾಂಧ ಜಡಮೂಕತ ಎನ್ನು ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಯಾವ ಒಂದು ಕ್ಷಣದಲ್ಲಿ ದೇವರನ್ನ ಮರಿತೇವೆ ಆ ಒಂದು ಕ್ಷಣ ನಮ್ಮ ಜೀವನದಲ್ಲಿ ದೊಡ್ಡ ನಷ್ಟ ಅಂತ ಕರೀತಾರೆ. ಒಂದ್ ದಿವಸ ಬಂದಾದ್ರೆ ದೇಶಕ್ಕೆ ಎಷ್ಟು ನಷ್ಟ ಲೆಕ್ಕ ಹಾಕ್ತಾರೆ? 1,000 ಕೋಟಿ ಲೆಕ್ಕ ಹಾಕ್ತಾರೆ. ಒಂದ್ ದಿವಸ ವ್ಯಾಪಾರ ವಹಿವಾಟ ನಿಂತೋಗ್ಬಿಟ್ರೆ ಎಷ್ಟು ನಷ್ಟ ನಮ್ಮ ದೇಶಕ್ಕೆ ಅಂತ ಹೇಳ್ತಾರೆ. ಇವತ್ತು ಒಂದು ದಿವಸ ಭಗವಂತನ ಸ್ಮರಣೆ ಬಿಟ್ಟರೆ ಎಷ್ಟು ನಷ್ಟ ಇದೆ ಗೊತ್ತಾ? ಆ ನಷ್ಟವನ್ನು ಕಂಪೆನ್ಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಯಾವ ಕಾಲ. ಅದನ್ನೆಲ್ಲ ತಿಳಿಸ್ತಾರೆ ರಾಮದೇವರು. ನೋಡಿದ್ಯಾ ಜಟಾಯು ನೋಡಯ್ಯ, ಹೇಳ್ತಾ ಹೇಳ್ತಾ ಆಗ ಪ್ರಾಣ ಬಿಟ್ಟಂತೆ ಜಟಾಯು. ರಾಮದೇವರು ಹೇಳ್ತಾರೆ ನೋಡಿದ್ಯಾ ಲಕ್ಷ್ಮಣ, ಇದೊಂದು ಪ್ರಾಣಿ ಅದು ಹದ್ದು, ಎಷ್ಟು ಜ್ಞಾನ ಇದೆ ನೋಡಿದ್ಯಾ ಅಂತ ಹೇಳ್ತಾರೆ. ಸರ್ವತ್ರ ಸಂಸ್ಥಿತೋ ಧರ್ಮ ತಿರಿಯಜ್ಞೋನಿ ಗತೇಶ್ವಪಿ. ಒಬ್ಬ ವ್ಯಕ್ತಿ ಯೋಗ್ಯನಾದರೆ ಎಲ್ಲಿ ಹುಟ್ಟಿದ್ರೂ ಅವನೇನಾಗಿರ್ತಾನೆ ಗೊತ್ತಾ? ಯೋಗ್ಯನೇ ಆಗಿರ್ತಾನೆ, ಸಾತ್ವಿಕನೇ ಆಗಿರ್ತಾನೆ. ನೋಡು ಮೊದಲೇ ಪ್ರಾಣಿ ಹದ್ದಿನ ಬೈತಾರೆ, ಮುದಿ ಹದ್ದು ಅಂತ ಬೈಸ್ಬೇಕಾದ್ರೆ ಬೈತಾರೆ. ಮುದಿ ಹದ್ದು ಕೆಲವು ಬೈಯೋ ಪದಗಳು, ಪ್ರಾಣಿ ಅದರಲ್ಲಿ ಹದ್ದು. ಎಂಥ ಸೇವೆ ಮಾಡಿದೆ ನೋಡಿದ್ಯಾ? ಇದರಿಂದ ಅರ್ಥ ಮಾಡಿಕೊಟ್ರೆ ಒಬ್ಬ ಮನುಷ್ಯ ಒಳ್ಳೆಯವನಾಗಿದ್ದರೆ ಎಲ್ಲೇ ಹುಟ್ಟಿರಲಿ, ಯಾವ ದೇಶ ಕಾಲ ಏನೇ ಆಗಿರಲಿ, ಅವನ ಯೋಗ್ಯತೆಯನ್ನು ಮುಚ್ಚಲಕ್ಕಾಗೋದಿಲ್ಲ. ಕಸ್ತೂರಿ ವಾಸನೆಯನ್ನ ಏನು ಮಾಡಿ ಮುಚ್ಚಲಕ್ಕಾಗೋದಿಲ್ಲ ಅಂತಾರ? ಸೂರ್ಯನ ಬೆಳಕನ್ನು ಮುಚ್ಚಲಕ್ಕಾಗುತ್ತಾ? ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಯೋಗ್ಯರ ಒಂದು ಯೋಗ್ಯತೆಯನ್ನು ಯಾವಾಗಲೂ ಪ್ರಕಟವಾಗಲೇಬೇಕು. ಎಷ್ಟು ದೀಕ್ಷೆ ಇವರಿಗೆ, ಎಷ್ಟು ಪ್ರಾಣವನ್ನೇ ಕೊಟ್ಟಿದ್ದಾನಲ್ಲ ಇವನನ್ನು ನಾವು ಮಾಡಿ ಕೊಂಡಾಡಬೇಕು. ಲಕ್ಷ್ಮಣ ನೋಡಿದೆಯಾ, ಇವನಂತೂ ಸತ್ತ, ಇವನು ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅಂತ್ಯಕ್ರಿಯೆ ಮಾಡೋಣ ಅಂತ ಹೇಳ್ತಾರೆ. ಇಲ್ಲಿ ಯೋಚನೆ ಮಾಡಿ, ನಿಜವಾಗಿ ಹೆಂಡತಿನ ಕಡೆ ಅಂತ್ಯಕ್ರಿಯೆ ಮಾಡ್ತಾ ಕೊಡ್ತಾರ? ಓಡ್ತಿರ್ತಾರೆ ಹುಡ್ಕೊಂಡು, ಅದು ಏನು ನಿನ್ನ ಏನಾಗಿದೆ ಗೊತ್ತಿಲ್ಲ ಇನ್ನೂ ಕೂಡ ಓಡ್ತಿರ್ತಾರೆ ಆ ಕಡೆ ಅಂತ್ಯಕ್ರಿಯೆ. ಅವು ಯಾರು ಸಾಂಗೋ ಸುಮ್ಮನೆ ಅಂತ್ಯಕ್ರಿಯೆ ಮಾಡಲ್ಲ ರಾಮದೇವರು. ಏನು ಮಾಡಿದ್ರು ಗೊತ್ತಾ? ಸಾಂಗೋಪಾಂಗವಾಗಿ ಮತ್ತೆ ಲಕ್ಷ್ಮಣ ಚಿತೆ ಸಿದ್ಧ ಮಾಡೋ, ಸಿದ್ಧ ಮಾಡ್ತಾ ಲಕ್ಷ್ಮಣ ಇವನ ದೇಹವನ್ನು ಇಬ್ಬರು ಎತ್ತಿರೋಣ ಅಂತ ಕೇಳಿದ್ದಾನೆ. ಜೊತೆಗೆ ಭಕ್ತನಿಗೆ ಇವತ್ತು ಭಗವಂತನ ಪೂಜೆ ಭಕ್ತರ ಮಾಡಿಸ್ತೀವಿ ಭಾಳ ಗ್ಯಾರಂಟಿ ಇಲ್ಲ. ಭಕ್ತರ ಉದ್ಧಾರ ಭಗವಂತ ತಾನ ಅವನ ಶವ ಎತ್ತಿದ್ದಾನಂತೆ. ಮಕ್ಕಳು ಎತ್ತ ಗ್ಯಾರಂಟಿ ಇಲ್ಲ ಅಂತ ಹೇಳಿ. ಮತ್ತು ಔಟ್ ಆಫ್ ಕಂಟ್ರಿ ಇರ್ತಾರೆ, 190 ಬಾಲ ಮಕ್ಕಳು ಔಟ್ ಆಫ್ ಕಂಟ್ರಿನೇ, ಔಟ್ ಆಫ್ ಹೌಸ್ ಅಂತ ಗ್ಯಾರಂಟಿ, ಅದರ ಸಂಶಯನೇ ಇಲ್ಲ. ಆದರೆ ರಾಮದೇವರ ಶವ ಎತ್ತಿರ್ತಾರೆ ಅಂತ ಕೇಳಿದರೆ ಇದಕ್ಕಿಂತ ಒಂದು ಹೆಚ್ಚಿನ ಮಾತನ್ನು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಂತ ನನ್ನ ತಂದೆಗೆ ಸ್ನೇಹಿತ ಇವನು, ನನಗೋಸ್ಕರ ಸತ್ತಿದ್ದಾನೆ. ಇವನೇ ನಾವು ಒಳ್ಳೆ ಮಾಡಿ ನಮ್ಮ ಕರ್ತವ್ಯ. ಇದು ಕೃತಜ್ಞತೆಯಿಂದ ಭಗವಂತ ಹೇಗೆ ತೋರಿಸ್ಬೇಕು ಕೊಡುತ್ತಾರೆ. ಇದು ರಾಮನ ಗುಣವನ್ನು ಎಷ್ಟು ಕೊಂಡಾಡಿ ಸಾಧಕ ರಾಮೋ ರಾಮೋ ರಾಮ ಇತಿ ಪ್ರಜಾನಾ ಭಗವನ್ ಕಥಾ ರಾಮಭೂತಂ ಜಗತ್ ಸರ್ವಂ ರಾಮೇ ರಾಜ್ಯಂ ಪ್ರಶಾಸ. ರಾಮನ ಹಿರಿಮೆ ಅಂತ ಹೇಳಿದರೆ ಸುಮ್ಮನೆ ಬರೀದಲ್ಲ, ಇಂಥ ಒಂದು ಅಪಾರವಾದ ಕಾರುಣ್ಯ, ಅಪಾರವಾದ ರಕ್ಷಣೆಯ ಒಂದು ಕರುಣೆ. ಅಷ್ಟು ಹೇಳಿ ಸ್ವತಃ ಇಬ್ಬರು ಎತ್ತಿ ಚಿತೆ ಮೇಲೆ ಇಟ್ಟರಂತೆ. ಇಟ್ಟು ಸ್ವತಃ ರಾಮದೇವರು ದಹನ ಮಾಡ್ತಿದ್ದಾರೆ. ಲೆಕ್ಕ ರಾಮದೇವರು ದಹನ ಮಾಡ್ತಾರೆ. ಒಬ್ಬ ಭಗವದ್ಭಕ್ತನಾದವನೇನಾದರೂ ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡಿಬಿಟ್ರೇನೆ ಆ ಬಿದಿರುಗಳೆಲ್ಲ ಒಯ್ಕೊಂಡಕ್ಕೆ ಹೋಗ್ಬಿಡ್ತಾರೆ. ಒಬ್ಬ ಭಗವದ್ಭಕ್ತನಾದವನು ಗಯಾಕ್ಕೆ ಹೋಗಿ ಮಾಡಿದ ಸತ್ಯತೆ ಹೋಗ್ತಾರೆ. ಸ್ವತಃ ಭಗವಂತನಾದ ವಿಷ್ಣು ಅವನಿಗೆ ಸಂಸ್ಕಾರ ಮಾಡಬೇಕಾದ್ರೆ ಜಟಾಗಿ ಯಾವ ಲೋಕಕ್ಕೆ ಹೋದ ಅಂತ ಏನೇನು ಕೇಳೋ ಕಾರಣನೇ ಇಲ್ಲ. ಅಂಥ ಒಂದು ಭಾಗ್ಯಶಾಲಿ ಭಗವಂತ ತೋರಿಸ್ತಾರೆ. ನನಗೋಸ್ಕರವಾಗಿ ಯಾರು ತ್ಯಾಗ ಮಾಡ್ತಾರೋ ಅವರನ್ನು ಎಂದೂ ನಾನು ತ್ಯಾಗ ಮಾಡೋದಿಲ್ಲ ಅಂತ ಭಗವಂತ ತೋರಿಸ್ತಾರೆ. ದೇವರಿಗೋಸ್ಕರ ಯಾರಿಗೋಸ್ಕರ ತ್ಯಾಗ ಮಾಡಿದ್ರೆ ವ್ಯರ್ಥ ಆಗುತ್ತೆ. ಆದರೆ ಭಗವಂತನಿಗೆ ಮಾಡ್ತಕ್ಕಂಥ ತ್ಯಾಗ ಮಾತ್ರ ಸಾರ್ಥಕವಾದ ತ್ಯಾಗ. ತುಂಬ ಜನ ಬರುತ್ತಿರ್ತಾರೆ, ನಾನು ಅವರಿಗೋಸ್ಕರ ಎಷ್ಟೊಂದು ಮಾಡಿದೆ ಮನೆ ಹೋಯಿತು, ಇವರಿಗೋಸ್ಕರ ಎಷ್ಟೊಂದು ಮಾಡಿದೆ ಯಾರ್ಯಾರೋ ಎತ್ಕೊಂಡ್ಬಿಡ್ತಾರೆ ಮನೆಯೊಳಗೆ, ಕೊನೆಗೆ ಎಲ್ಲ ರೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕೊನೆಯೋ. ಅಯ್ಯೋ ಎಷ್ಟು ಮಾಡಿದೆ ಹೊರಟು ಬಿಟ್ರಲ್ಲ, ಆ ತಿಳ್ಕೊಬಾರಿ ಅದರಿಂದ ಜನಗಣಿ ಮಾಡಬಾರ್ದು, ಜನಾರ್ದನನಿಗೆ ಮಾಡಬೇಕು ಅಂತ. ಜನಗಳಿಗೆ ಹೇಗೆ ಮಾಡಬೇಕು ಅಂದರೆ ನಮಗೆ ಜನಾರ್ದನ ಕಾಣೋದೇ ಇಲ್ಲ, ಜನಗಳೇ ಕಾಣೋದು. ಜನಗಳಿಗೆ ಮಾಡಿ ಜನಾರ್ದನನಿಗೆ ಅಂತ ಅನುಸಂಧಾನ ಮಾಡಿ. ಎದುರಿಗೆ ಕಾಣೋದು ಜನಗಳು, ಒಳಗಿರೋದು ಭಗವಂತ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿ ಹಸ್ತಿನಿ ಶುನಿ ಶೈವ ಶಪಾಚೇಚ ಪಂಡಿತಾ ಸವದರ್ಶಿ. ಯಾವ ನೊಂದವನಿಗೆ ನಾವು ಮಾಡ್ತಕ್ಕಂಥ ಸೇವೆ ಕೂಡ ಭಗವಂತನ ಆರಾಧನೆ. ಅದಕ್ಕಿಂತ ದೊಡ್ಡ ಆರಾಧನೆ ಇಲ್ಲ ಅನ್ನೋದನ್ನು ಶ್ರೀಮದ್ ಆಚಾರ್ಯರು ಒತ್ತಿ ಹೇಳ್ತಾರೆ. ನಾನಾ ಜನ ಶುಶ್ರೂಷ ಕರ್ಮಾಖ್ಯ ಕರ್ಮನ್ವಿತೆ. ನಮ್ಮಿಂದ ಏನಾದರೂ ಇನ್ನೊಂದು ಉಪಕಾರವಾಗೋದಾದರೆ ಅದಕ್ಕಿಂತ ದೊಡ್ಡ ಯಜ್ಞ ಇಲ್ಲ ಅಂತ ಶಾಸ್ತ್ರದ ಘೋಷಣೆ. ಇವತ್ತು ರಾಮದೇವರು ಆ ರೀತಿಯಾಗಿ ಸ್ವತಃ ತಾವು ಅವನಿಗೆ ಮಾಡಿ ತೋರಿಸ್ತಾ ಅವನು ಮಾಡಿದ ಸೇವೆಗೆ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ಲಕ್ಷ್ಮಣ ಬಾಯಿಗೆ ಹೋಗೋಣ, ಅಲ್ಲಿ ತರ್ಪಣ ಕೊಡೋಣ ಅಂತ ಹೋದರು. ತರ್ಪಣ ಕೊಡ್ತಾರೆ ರಾಮದೇವರು. ಒಂದು ಕಡೆ ದಹನಾದಿಗಳನ್ನು ಮಾಡಿದ್ರು ತರ್ಪಣ ಕೊಡ್ತಿದ್ದಾರೆ. ಅಲ್ಲಿ ತೋರಿಸ್ತಾರೆ ಪಿತೃಕಾರ್ಯ ಮತ್ತು ಪ್ರತಿಯೊಬ್ಬರಿಗೂ ಅತ್ಯಂತ ವಿಹಿತವಾದದ್ದು. ಅವರು ಪಿತೃ ಅಲ್ಲ, ಆ ಪಿತೃವಿನ ಸ್ನೇಹಿತ. ಪಿತೃವಿನ ಸ್ನೇಹಿತನೇ ಪಿತೃನಂತೆ ಮಾನ್ಯ ಅಂದರೆ ಸ್ವತಃ ಪಿತೃ ಹೇಗಿರಬಹುದು? ಎಷ್ಟು ಮನುಷ್ಯನಿಗೆ ಬದ್ಧತೆ ಬೇಕು ಜೀವನಕ್ಕೆ, ಅದನ್ನು ತೋರಿಸಿಕೊಡ್ತಾನೆ. ಆಗ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಈ ಜಟಾಯುವಿಗೆ ನಾನು ಅಕ್ಷಯಾನ್ ಲೋಕಾನ್ ತದಾಮಿ, ಅಕ್ಷಯಾನ್ ಲೋಕಾನ್ ತದಾಮಿ. ಇವನಿಗೆ ಮುಕ್ತಿ ಆಗಲಿ ಅಂತ ರಾಮದೇವರು ಅನ್ನೋದಿಲ್ಲ, ಸದ್ಗತಿ ಆಗಲಿ ಸದ್ಗತಿ ನಾನು ಕೊಡ್ತೇನೆ ಅಂತ ಹೇಳ್ತಾರೆ ಭಗವಂತ. ರಾಮ ಯಾರು ಅಂತ ಗೊತ್ತಾಯ್ತಲ್ಲ. ಈಗ ರಾಮ ಸಾಕ್ಷಾತ್ ಸದ್ಗತಿ ಕೊಡೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಇಷ್ಟೇಳಿ ಕೈವಲ್ಯದಾಯಕ ನಾರಸಿಂಹನೇ. ಮೋಕ್ಷ ಕೊಡೋದು ಭಗವಂತನದೇ ಶಕ್ತಿ, ಬೇರೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಅಂಥದ್ದನ್ನು ಭಗವಂತಪ್ಪ ಮೋಕ್ಷ ಕೊಡ್ತೇನೆ ಅಂತ ಹೇಳ್ತಾನೆ. ಅಕ್ಷಯ ಲೋಕಗಳು ಅಂದ್ರೆ ಯಾವುದು ಗೊತ್ತಾ? ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅನಾವೃತ್ತಿ ಹಿ ಶಬ್ದ ತನಾವೃತ್ತಿ ಹಿ ಶಬ್ದ. ಅದು ಸದ್ಗತಿಯನ್ನು ಭಗವಂತ ಕೊಟ್ಟ. ತಾನು ಯಾರು ಇಲ್ಲಿ ಜಟಾಯಿ ಒಬ್ಬನೇ ಸದ್ಗತಿ ಕೊಟ್ಟ. ಮುಂದೆ ಕೊನೆಯ ಹೇಳ್ತಾರೆ, ಸಮಾಯಾತ ಸಮಾಯಾತ ಏ ಮೋಕ್ಷ ಪರೇಚ್ಛವ, ಯಾರಿಗೆ ಮೋಕ್ಷ ಬೇಕು ಬನ್ನಿ ಕೊಡ್ತೇನೆ ಅಂತ ಹೇಳ್ತಾರೆ. ಈ ಮೋಕ್ಷ ಕೊಡೋ ಭಗವಂತ ಹೆಂಟಿನ ಕಂಡು ಹೊರಡ್ತಾರೆ ಯೋಚನೆ ಮಾಡಿ ನೋಡಂತೆ. ಇಷ್ಟು ಕಾಮನ್ ಸೆನ್ಸ್ ಸಾಕು ನಮಗೆ. ಇಷ್ಟೆಲ್ಲ ತಪ್ಪು ನಿಧಾನವಾಗಿ ಅಂತ್ಯಕ್ರಿಯೆ ತರ್ಪಣ ಕೊಡಬೇಕಾದ್ರೆ ನಿಜವಾಗ್ಲೂ ಕೂಡ ಯೋಚನೆ ಏನಿರ್ಬೇಕು? ಎಲ್ಲ ಟ್ರಾಫಿಕ್ ಜಾಮ್ ಮಾಡಿರ್ತಾನೆ, ಡೈಮಂಡ್ ರಿಂಗ್ಸ್ ಕಳೆದೋಗಿದೆ ಅಂತೇಳಿ ಎಲ್ಲ ಹುಡುಕ್ತಿರ್ತಾರೆ. ಅವನೊಂದು ಸುಮ್ಮನೆ ನೋಡ್ತಾ ಇರ್ತಾರೆ ಅಂದರೆ ಅವನು ಸುಮ್ಮನೆ ಟ್ರಾಫಿಕ್ ಜಾಮ್ ಮಾಡಕ್ಕೆ ಮಾಡಿದ್ದಾನೆ ಹೊರತು ನಿಜವಾಗ್ಲೂ ಕಳ್ಕೊಂಡೆ ಅಂತ ಗ್ಯಾರಂಟಿ. ಹುಡುಗ ಜಾತಿ ಹುಡುಕ್ಬೇಕಾಗಿತ್ತು, ಹುಡುಕೋ ಯೋಚನೆ ಕೂಡ ಇಲ್ಲ. ಆರಾಮ ಸಂಸ್ಕಾರ ಮಾಡ್ತಾ ಕೊಟ್ಬಿಟ್ಟಿದ್ದಾನೆ ರಾಮ. ಇದು ನಡಿ ಜಟಾಯು ಸದ್ಯತೆಯಿಂದ ಭಗವಂತ ಕೊಟ್ಟ. ಸ್ವಲ್ಪ ಗಮನಿಸಿ, ಅವತ್ತು ಇನ್ನೊಬ್ರು ಸತ್ತಿದ್ದಾನೆ, ಮಾರೀಚ ಸತ್ತಿದ್ದಾನೆ. ಆ ಕಡೆ ಇವನು ಹತ್ತು ಸತ್ತ, ಅವನು ಜಿಂಕೆ ಸತ್ತ. ರಾಕ್ಷಸ ರೂಪದಲ್ಲಿದ್ದ ಅವನು ಜಿಂಕೆಯಾಗಿ ಅವನು ಸತ್ತ, ಇವನು ಹತ್ತಾಗಿ ಇವನು ಸತ್ತ. ಆಶ್ಚರ್ಯ ನೋಡಬೇಕು. ಇಬ್ಬರು ಒಂದೇ ಸರಿ ಸತ್ತಿದ್ದಾರೆ, ಒಂದೇ ದಿವಸ ಸತ್ತಿದ್ದಾರೆ, ಒಂದೇ ಸ್ಥಳ ಪಿಚ್ ಸೇಮ್, ಒಂದೇ ಪಿಚ್ಚೆ ದಂಡಕಾರಣ್ಯ ದಂಡಕ. ಇಬ್ಬರು ಸತ್ತಿದ್ದಾರೆ, ಒಂದೇ ಸತ್ತಿದ್ದಾರೆ. ಮಾರೀಚ ಸತ್ತು ನರಕಕ್ಕೆ, ನಿತ್ಯ ನರಕಕ್ಕೆ ಹೋಗ್ತಾ ಇದ್ದಾರೆ. ಜಟಾಯು ಸತ್ತು ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ. ಇಬ್ಬರು ಸತ್ತವರೇ, ಜಟಾಯುವಿಗೆ ಸದ್ಗತಿ, ಆ ಮಾರೀಚರಿಗೆ ದುರ್ಗತಿ. ಆಶ್ಚರ್ಯ ಗೊತ್ತಾ? ಈ ಜಟಾಯು ಸತ್ತಿತ್ತು ರಾವಣನಿಂದ, ಮಾರೀಚ ಸತ್ತಿತ್ತು ರಾಮನಿಂದ. ಇಬ್ಬರು ಇವರಿವರಿಗೆ ಬಟ್ಟ ಬಟ್ಟ ಸಾಯ್ತಾರೆ, ಅವ್ರ ಕಡೆ ಇವ್ರ ಕಡೆಯಿಂದ ರಾವಣ ಕಡೆಯಿಂದ ಸಾಯ್ತಾರೆ. ಅದು ರಿಸಲ್ಟ್ ಮಾತ್ರ ರಾವಣನಿಂದ ಸತ್ತ ಇವರು ಸದ್ಗತಿಗೆ ಹೋದ, ರಾಮನ ಸದ್ದುರ್ಗತಿಗೆ ಹೋದ. ನಾವೇನು ಎದುರ್ಕೋತೇವೆ? ಹಾಗೆ ದೇವರಿಂದ ಸಾಯ್ಬೇಕು, ಬೇರೆಯವರಿಂದ ಸಾಯ್ಬಾರ್ದು. ಹಾಗಲ್ಲ ಅರ್ಥ. ನಿಜವಾಗಲೂ ಕೂಡ ರಾವಣನಿಂದ ಸತ್ತರೆ ಸದ್ಗತಿ ತಿಳ್ಕೊಂಡ್ಬಿಡ್ಬೇಡಿ, ಮತ್ತೆ ರಾಮನಿಂದ ಸತ್ತರೆ ದುರ್ಗತಿ ಅದಲ್ಲ. ಅವನ ಸತ್ಯ ಉದ್ದೇಶ ಏನಿದೆ ಗೊತ್ತಾ? ಇಬ್ಬರದು ಕೂಡ ಉದ್ದೇಶ ತುಂಬ ವ್ಯತ್ಯಾಸವಿದೆ. ಜಟಾಯು ಸತ್ತ, ಶ್ರೀ ರಾಮಪ್ರೀತ್ಯರ್ಥಂ ಅಂತ ಜಟಾಯು ಸತ್ತ, ರಾಮಪ್ರೀತ್ಯರ್ಥಂ ಸತ್ತ. ಅವನು ರಾವಣ ಪ್ರೀತ್ಯರ್ಥಂ ಸತ್ತ ಅಂದರೆ ಯಾರ ಪ್ರೀತಿಗೋಸ್ಕರ ಸಾಯ್ತಾರೆ? ಸೇಮ್ ಲೆಟರ್ ಬಾಕ್ಸ್ ಒಂದೇ, ಪೋಸ್ಟ್ ಆಫೀಸ್ ಒಂದೇ, ಹಾಗೆ ಲೆಟರ್ ಎಲ್ಲೆಲ್ಲ ಯಾರು ತಗೋಬೋದು? ಅಡ್ರೆಸ್ ಬೇರೆ ಇದೆ, ಅಡ್ರೆಸ್ ಬೇರೆ ಇದ್ದಿದ್ದು ಎಲ್ಲೆಲ್ಲಿ ಹೋಗಿಬಿಡುತ್ತೋ ಆ ರೀತಿಯಲ್ಲಿ. ಸೇಮ್ ಬಸ್ ಸ್ಟ್ಯಾಂಡಿಂದ ಬೇರೆ ಬೇರೆ ಕಡೆ ಬಸ್ ಹೋಗೋದಿಲ್ವಾ? ಸೇಮ್ ಸ್ಟೇಷನಿಂದ ಟ್ರೈನ್ ಬೇರೆ ಕಡೆ ಹೋಗೋದಿಲ್ವಾ? ಸೇಮ್ ಇದರಿಂದಲೇ ಬೇರೆ ಬೇರೆ ಕಡೆ. ಸೇಮ್ ಭೂಮಿ ಒಂದೇ, ಸಾಧನ ಭೂಮಿ ಒಂದೇ, ಆದರೆ ಗತಿ ಎಲ್ಲರಿಗೂ ಒಂದೇ ಆಗೋದಿಲ್ಲ. ನಮ್ಮ ಜೀವನದ ಗುರಿ ರಾಮ ಪ್ರೀತ್ಯರ್ಥಂ. ರಾಮ ಅಂದರೆ ಭಗವಂತ, ಭಗವತ್ ಪ್ರೀತ್ಯರ್ಥಂ ಅಂತ ಬದುಕಿದರೆ ಸದ್ಗತಿ, ಆದರೆ ರಾವಣ ಪ್ರೀತ್ಯರ್ಥಂ ಅಂತ ಬದುಕಿದರೆ ದುರ್ಗತಿ. ರಾವಣ ಪ್ರೀತ್ಯರ್ಥಂ ಅಂದರೆ ಏನರ್ಥ? ರಾವಣನಿಗೆ 10 ತಲೆ 20 ಕೈಗಳು ಅಂದರೆ ತಿನ್ನೋದು 10 ಬಾಯಿ 20 ತಿನ್ನೋದು, ಅದು ಏನರ್ಥ? ಬರೀ ತಿನ್ನೋದು ಬದುಕೋದು ಅರ್ಥ, ಬರೀ ತಿನ್ನೋ ಸ್ವಭಾವ. ಲಕ್ಷರಿ ರಾವಣ ಹೆಸರಾದ ಲಕ್ಷರಿಗೋಸ್ಕರ, ಭೋಗಗಳಿಗೋಸ್ಕರ ಅವನು ಬದುಕ್ತಾನಲ್ಲ, ಅವನು ನರಕಕ್ಕೆ ಹೋಗ್ತಾನೆ. ಸತ್ತ ಮೇಲೆಲ್ಲ ಇಲ್ಲೇ ನರಕಕ್ಕೆ ಹೋಗಿರ್ತಾನೆ, 100 ರೋಗ ಬರುತ್ತೆ ಫಸ್ಟ್. ಅವನು ಭೋಗ ಯಾವನು ಭೋಗಿಯಾಗಿ ಬದುಕ್ತಾನೆ, 100 ರೋಗಕ್ಕೆ ಒಳಗಾಗ್ತಾನೆ. ಇವನು ತ್ಯಾಗಿಯಾದವನು ತ್ಯಾಗ ಶಾಂತಿ ಇರಲಂತಾನು, ಸದ್ಗತಿಗೆ ಹೋಗ್ತಾನೆ. ಭೋಗಿ ರಾವಣ, ಅನುಸರಿಸಿದವನು ಮಾರೀಚ ದುರ್ಗತಿಗೆ ಹೋದ. ಎಲ್ಲ ತ್ಯಾಗದ ಸಂಕೇತ ರಾವಣ, ರಾಮ ತ್ಯಾಗದ ಸಂಕೇತ. ಯಾತಕ್ಕೆ? ಅಯೋಧ್ಯೆಯೇ ಬಿಟ್ಬಂದಿದ್ದಾನೆ ರಾಮ. ತ್ಯಾಗಿಗೋಸ್ಕರ ತ್ಯಾಗ ಮಾಡಿದಾಗ ವೈಕುಂಠ ಲೋಕ ಸಿಕ್ಕ. ಆ ಭಗವಂತನ ಪ್ರೀತಿಗೋಸ್ಕರ ಸಾಯಬೇಕು ಹೊರತು ಬೇರೆ ಅಲ್ಲ. ಇನ್ನೂ ಆಶ್ಚರ್ಯ, ಇಬ್ಬರು ಸತ್ತವರೇ ಅಂದರೆ ಇವತ್ತು ಒಳ್ಳೆಯವನು ಸಾಯಬೇಕು, ಕೆಟ್ಟವನು ಸಾಯಬೇಕು. ಜಾತಸ್ಥೆಗೆ ಧ್ರುವ ಮೃತ್ಯು, ಮೃತ್ಯು ಧ್ರುವಂ ಜನ್ಮ ಮೃತಶ್ಚೇತ. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು ಅನಿವಾರ್ಯ. ಇವತ್ತು ರ್ಯಾಂಕ್ ಬರೆಯಲು ಪೇಪರ್ ಕೊಟ್ಟೆ ಹೋಗಬೇಕು, ರ್ಯಾಂಕ್ ಕೊಡೋನು ಕೂಡ ಫೇಲಾಗಲು ಪೇಪರ್ ಕೊಟ್ಟೆ ಹೋಗಬೇಕು. ಇಬ್ಬರು ರ್ಯಾಂಕ್ ಕೊಡೋರೆಲ್ಲ ಪೇಪರ್ ಕೊಡಬೇಡಿ ಅಂತೇನು ಇಲ್ಲ. ಇನ್ನೂ ಮತ್ತೆ ಕೊಟ್ಬಿಡ್ತಾನೆ, ಎಷ್ಟೋ ಇನ್ನೂ ಮತ್ತೆ ಬರ್ದು ಕೊಟ್ಟೋಗ್ಬಿಡ್ತಾನ. ಫೇಲ್ ಆಗೋನು ಅವನು ಕೊಡ್ತಾನೆ, ರಿಸಲ್ಟ್ ಮಾತ್ರ ವೇರಿ ಆಗಿ. ಸೊ ದುರ್ಜನನು ಸಾಯ್ತಾನೆ, ಸಜ್ಜನನು ಸಾಯ್ತಾನೆ, ಸಜ್ಜನನು ಮತ್ತೆ ಬರದಂತೆ ಉದ್ಧಾರ ಹೊಂದ್ತಾನೆ. ಇವನು ಮತ್ತೆ ಸೆಪ್ಟೆಂಬರಿಗೆ ಗ್ಯಾರಂಟಿ ಬರ ಹೋಗ್ತಾನೆ ಹೊರತು ಉದ್ಧಾರ ಆಗೋದಿಲ್ಲ. ಹುಟ್ಟು ಸಾವುಗಳ ಸಂಕೋಲೆ ಗೆಲ್ಲಬೇಕಾದ್ರೆ ಭಗವಂತನಿಗೋಸ್ಕರ ಬದುಕಿದರೆ ಮಾತ್ರ ಸಾಧ್ಯ. ಶೇಷಾವಹಂ ಸಮುದ್ಧತ್ತ ಮೃತ್ಯು ಸಂಸಾರ ಸಾಗರ ಭವಾನಿ ರಚಿರಾ ಪಾರ್ಥ ಮಯ್ಯಾವೇಶಿತ ಚೇತಸಾಮ್. ತಾನೇ ಹೇಳ್ತಾನೆ, ಯಾರು ನನಗೋಸ್ಕರವಾಗಿ ಮನಸ್ಸಾಗ್ತಾರಲ್ಲ ಅವನು ಎತ್ತಿಬಿಡ್ತೇನೆ ಅಂತ ಹೇಳ್ತಾನೆ. ರಾಮಕೃಷ್ಣನಾಗಿ ಹೇಳಿದ, ರಾಮನಾಗಿ ಮಾಡಿ ತೋರಿಸ್ತಿದ್ದಾನೆ. ಜಟಾಯು ಸದ್ಗತಿಯ ಅವನು ಹತ್ತು ಬುದಿ ಹತ್ತು ವ್ಯರ್ಥ ಜೀವನ ಅಂತ ಹೆಸರು. ಅಂಥದ್ರಲ್ಲೂ ಸಾಧನೆ ಮಾಡಿಕೊಂಡ ಪುಣ್ಯಾತ್ಮ ಜಟಾಯು. ಇದು ಅವನ ರಮ್ಯವಾದ ಕಥೆ. ಈ ಕಥೆಯನ್ನು ಮುಂದೆ ಇವನು ಕೇಳ್ತಾನೆ ಸಂಪಾದನೆ ಸುಂದರಕಾಂಡದ ಆರಂಭದ ಹಂತದಲ್ಲಿ ಹೇಳ್ತಾನೆ ಕಿಷ್ಕಿಂಧರ ಕಾಂಡದ ಕೊನೆಗೆ ಜಟಾಯುವಿನ ಕಥೆ ಕೇಳಿದಾಗ ಅವರಿಗೆ ಭಾರಿ ಖುಷಿಯಾಯ್ತಂತೆ. ಅವರಿಬ್ಬರು ಅಣ್ಣ ತಮ್ಮ, ಕರ್ಣನ ಮಕ್ಕಳು. ಸೂರ್ಯಮಂಡಲಕ್ಕೆ ಯಾರು ಮೊದಲು ಹೋಗಬೇಕು ಅಂತ ಪಂದ್ಯ ಕಟ್ಕೊಂಡು ಹಾಡಿದ್ರು. ಸುತ್ತೂರ ಹಾಕಲಿಕ್ಕೆ ಸೂರ್ಯನ ಬಿಸಿಗೆ ತಾಪಕ್ಕೆ ಜಟಾಯುವಿನಕ್ಕೆ ಸುಡ ಸ್ಥಿತಿ ಬಂತು. ಸಂಪಾದ್ಯ ತಂದ್ರಕ್ಕೆ ಅಡ್ಡ ಹಿಡಿದ, ಇವನು ಕೆಳಗೆ ಬಿದ್ದ, ಅವನು ಅಲ್ಲಿ ಬಿದ್ದ. ನಿಜವಾದಕ್ಕೆ ಸುಟ್ಟುಬಿಟ್ಟಿದ್ದ ಅವನು ಅಡ್ಡ ಹಿಡಿದಕ್ಕೆ ಹೋಗಿ, ಇವನು ಇಲ್ಲಿ ಬಿದ್ದಿದ್ದ. ಇಬ್ಬರಿಗೂ ಕಾಣೆ ಕಾಂಟ್ಯಾಕ್ಟ್ ತಪ್ಪೋಯ್ತು. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಇವನು ಹೋಗಾಗಿಲ್ಲ. ಇವನಿಗೆ ಅವನಿಗೆ ಗೊತ್ತೂ ಇಲ್ಲ, ಬರಲಿಕ್ಕೆ ರೆಕ್ಕೆನೂ ಇಲ್ಲ, ಈಗ ಅಲ್ಲೇ ಉಳ್ಕೊಂಡು ಬಿಟ್ಟಿದ್ದ. ಯಾವಾಗ ರಾಮನ ಕಥೆ ಹೇಳಿರಲ್ಲ ಕವಿಗಳು, ಆಗ ರೆಕ್ಕೆ ಬಂತಂತ. ಆಗ ಕೇಳ್ತಾನೆ, ಜಟಾಯುಷ ಪಾತನ ಮುಚಿರೇ ತತ್ ಸಂಪಾತಿ ರಾಮನ ಶರಣಂ ಜಗಾಮ. ಯಾವಾಗ ಜಟಾಯು ಸತ್ತ ಅಂತ ಕೇಳಿದ್ನಲ್ಲ, ಆಗ ಸಂಪಾತಿ ಕೇಳ್ತಾನೆ, ಯಾಕೆ ಸತ್ತ, ಹ್ಯಾಕ್ ಸತ್ತ ಅಂತ ಎಲ್ಲ ಕಥೆ ಹೇಳ್ತಾರೆ. ಎಷ್ಟು ಖುಷಿಯಾಯ್ತು ಅಂತ ಗೊತ್ತಾಗ ಸಂಪಾತಿಗೆ, ಅಪ್ಪ ನಾನು ಯಾರ ಜೀವ ಉಳಿಸಿದೆ ಅವನು ಎಂತ ದೊಡ್ಡ ಕೆಲಸ ಮಾಡಿ ಸತ್ತ, ಖುಷಿಯಾಗುತ್ತೆ. ಯಾರ ಜೀವವನ್ನು ಉಳಿಸಿದೆ, ದೊಡ್ಡ ಕೆಲಸ ಮಾಡಿ ಸತ್ತ, ನಾನು ಉಳಿಸಿ ಸಾರ್ಥಕ ಆಯ್ತು ಅನ್ಕೊಂಡು. ಯಾರೊಮ್ಮೆ ಅನ್ನ ಹಾಕಿ ಸಾಕಿರ್ತಾರೆ, ದೊಡ್ಡ ದೊಡ್ಡ ಜನಸೇವಕನಾಗಿ, ಇವತ್ತಿನ ಜನಸೇವಕರಲ್ಲ ಮತ್ತೆ, ಒಳ್ಳೆ ಜನಸೇವಕನಾಗಿ ಸಮಾಜ ಹಿತ ಮಾಡಿದಾಗ ಎಷ್ಟು ಖುಷಿಯಾಗುತ್ತಪ್ಪ ಅಂಥವ್ರಿಗೆ ಅನ್ನ ಹಾಕಿ. ಯಾವುದು ಎಕ್ಸ್ ಆಫೀಸ್ ಜೊತೆ ಕೊಟ್ಟ 100 ರೂಪಾಯಿ ರ್ಯಾಂಕ್ ಬಂದ್ಬಿಟ್ಟ, ಅಪ್ಪ ಎಷ್ಟು ಖುಷಿಯಾಯ್ತು ಅಲ್ಲಿ ಕ್ಲಬ್ಗೆ ಹಾಕಿಬಿಟ್ಟೆ ಎಷ್ಟು ಅಂತ ಆಗುತ್ತಾಗ. ಅದೇ 100 ರೂಪಾಯಿ ಕೊಡಬಾರ್ದಾಗಿ, ಯಾರನ್ನ ಜೋಪಾನ ಮಾಡ್ತಾನೆ, ಒಬ್ಬರು ಕ್ರಿಮಿನಲ್ ಆಗಿಬಿಡ್ತಾನೆ. ಅವತ್ತೇ ಸತ್ಯದ್ರೆಷ್ಟಾಗಿ ಈ ಮಾತನ್ನ ಗಾಂಧಾರಿ ಅಂತ ಕಳ್ಕೊತಪ್ಪ, ನನಗೆ ನಿನ್ನಂತ ಹುಟ್ಟಿದ ಸತ್ಯದ್ರೆಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಗಾಂಧಾರಿ ಅಂತ ನಮ್ಮ ಮಕ್ಕಳು ನಾವು ಹೇಗೆ ಬೆಳೆಸ್ಬೇಕು ಅಂದ್ರೆ, ನಾಳೆ ಸಮಾಜ ನೆನೆಸಾಗಿ ಬದುಕಬೇಕು, ಹೊರತು ಬೊಯ್ಯ ಬದುಕುವ. ನಾವೇ ಬದುಕಬೇಕು ಅಂದ್ರೆ ಸಮಾಜ ನಮ್ಮ ತಂದೆ ತಾಯಿ ಇಂಥವನ್ನ ಹುಟ್ಟಿಸಿಬಿಟ್ಟಲ್ಲ ಅಂತ ಅನ್ಕೊಳ್ಬಾರ್ದು, ಆ ರೀತಿ ಬದುಕಬೇಕು. ರಾವಣರ ಬಗ್ಗೆ ಹೇಳ್ತಾರೆ, ಅವನು ತಾಯಿಯ ಗರ್ಭದಿಂದ ಹುಟ್ಟಿ ಬಂದ ಮಗುವಾಗಲಿಲ್ಲ, ಅವಳ ದೇಹದಿಂದ ಬಂದ ಮಲಮೂತ್ರದಂತೆ ಆದ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಒಂದೇ ದೇಹದಿಂದಲೇ ಮಲಮೂತ್ರನು ಬರುತ್ತೆ, ಮಗುನು ಬರುತ್ತೆ. ಮಗು ಬಂದು ಮಲಮೂತ್ರ ಡಿಸ್ಕಾರ್ಡ್ ಮಾಡ್ತಾರೆ, ಮಗುವನ್ನ ಬೆಳೆಸ್ತಾರೆ. ಇವತ್ತು ನಾವು ಯೋಚನೆ ನಮ್ಮ ಬಗ್ಗೆ ಯೋಚನೆ ಮಾಡಿದರೆ, ನಮ್ಮಿಂದ ನಮ್ಮ ಹೆತ್ತವರು ನಮ್ಮ ಹಿಂದಿನವರು ಎಂಥ ಪಾಪಿಗೆ ಜನ್ಮ ಕೊಟ್ಟ ಅನ್ನೋ ಬದುಕ ನಮಗಾಗಬಾರ್ದು. ಎಂಥ ಪುಣ್ಯಾತ್ಮನಿಗೆ ಕೊಟ್ಟಿರೋ ಕುಣಿಬೇಕು ಅಂತ ಬದುಕನ್ನು ಬದುಕಬೇಕು ಅಂದರೆ ಸಂಪಾತಿ ಏನು ಮಾಡಿದ ಎಷ್ಟು ಸಾರ್ಥಕವಾದ ಕೆಲಸ. ದೃಷ್ಟಾಂತ ನೋಡಿದ್ದೆ, ಯಾರಿಗೋ ಬಂಗಾರದ ಒಂದು ಲೋಟ ಪ್ರೆಸೆಂಟ್ ಮಾಡ್ತಾರೆ, ಏನು ಮಾಡ್ತಾರೆ ನೋಡಿದ್ರೆ ಅದರಲ್ಲಿ ವೈನ್ ಹಾಕೊಂಡು ಕುಡಿತಿರ್ತಾರೆ, ಎಷ್ಟು ಸಂಕ ಆಗ್ತದೆ. ಈ ಸಂಪತ್ತಿ ಬಂಗಾರ ಲೋಟ ಕೊಡಬೇಕಾಯ್ತಾ? ಇನ್ನೊಬ್ಬನೇ ಕೊಡ್ತಾನೆ, ಒಳ್ಳೆ ದೇವ್ರ ಪೂಜೆ ಮಾಡ್ತಾ ಕಲಶ ಪೂಜೆ ಇಟ್ಕೊಂಡಿರ್ತಾರೆ, ಎಷ್ಟು ಖುಷಿ ಆಗುತ್ತೆ. ಅಪ್ಪ ಇನ್ನೊಂದು ಕೊಡಬೇಕು ಅಂತ ಅನ್ಸುತ್ತಾನೆ. ಇದು ನಮ್ಮ ಜೀವನವೇ ಬಂಗಾರದ ಬಟ್ಟೆ ಅಂತ ಗೊತ್ತಾಯ್ತಾ? ನಮ್ಮ ಮನುಷ್ಯ ಜನ್ಮ ಅಂದ್ರೆ ಯಾವ ಚಿನ್ನೂ ಇದರ ಮುಂದೆ ಇಲ್ಲ. ಇದರಲ್ಲಿ ನಾವು ಸುಸಾದಿ ಗ್ರಂಥಗಳ ಒಂದು ಪಾನ ಸಿದ್ಧರಾಗಬೇಕೇ ಹೊರತು ನಿಷಿದ್ಧ ಕೆಲಸಗಳನ್ನು ಮಾಡಬಾರದು. ಜಟಾಯುವನ ಸಾವು ಕೂಡ ಇವಳು ಎಲ್ಲರಿಗೂ ಬದುಕಿಗೆ ಒಂದು ದಿಗ್ದರ್ಶನ ಮಾಡತಕ್ಕಂಥ ಪ್ರಸಂಗ. ಮುಂದೆ ರಾಮದೇವರು ಸಂಚಾರ ಮಾಡ್ತಾ ನದಿನ ಕೇಳೋದು ಗಿಡಕ್ಕೆಲ್ಲ ಕೇಳಿದ್ದು ಕೇಳಿದ ಸೀತೆ ನೋಡಿದ್ರ ನೋಡಿದಾರೆ, ಕೇಳ್ತಾ ಕೇಳ್ತಾ ಗೊತ್ತಿದ್ದಾರೆ ರಾವಣ ವೈದ್ಯ ಅಂತ ಗೊತ್ತಾಗಿದೆ. ಮತ್ತೆ ಹುಡುಕ್ತಾ ಹೋಗ್ಬೇಕು ರಾಮದೇವರಾಗಿದ್ರೆ, ಜಟ ಹೇಳ್ಬಿಟ್ಟಿದೆ ನೀವಾಗಿ ಮತ್ತೆ ಹುಡುಕ್ತಾರೆ ರಾಮದೇವರು ಅಂತ ಕೇಳಿದ್ರೆ ಏನರ್ಥ? ನಾಟಕ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ ಹೊತ್ತು, ಬೇರೆ ಅಲ್ಲ. ಹಾಗೆ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ನಿಜ ಸೀತೆಯನ್ನು ರಾಮ ಕರ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ಒಂದು ಸಮಾಶೆಯಾಗಿ ಒಬ್ರು ಹೇಳಿರೋದುಂಟು, ಯಾವುದೋ ಒಂದು ಗ್ರಂಥನೇ ಬರುತ್ತೆ, ಬಹಳ ಸ್ವಾರಸ್ಯವಾಗಿ. ರಾಮ ಅಷ್ಟು ಭಾರಿ ದುಃಖ ಪಡೋದನ್ನು ನೋಡಿಬಿಟ್ಟು ಮೇಲೆ ಪಾರ್ವತಿ ಪರಮೇಶ್ವರ್ ನೋಡಿರಂತಲ್ಲ, ರಾಮನ ದುಃಖ ನೋಡಲೆ ಪಾರ್ವತಿ ದೇವಿ ಆಗಲಿಲ್ಲ ಅಂತ ಭಾರಿ ದುಃಖ ಆಯ್ತು ಅಂತವ್ರಿ. ಪಾಪ ಎಷ್ಟು ದುಃಖ ಪಡ್ತಾನೆ ರಾಮ, ಅಷ್ಟೇ ಭಾರಿ ಇದಾಗಿಬಿಡ್ತು ಅಂತ ಹೇಳಿ ಏನಾದರೂ ರಾಮನಿಗೆ ಸಮಾಧಾನ ಮಾಡಬೇಕು ಅಂತ ರುದ್ರದೇವ ಶಿವ ಹೇಳಿದನಂತೆ, ಪಾರ್ವತಿ ರಾಮ ನಾಟಕ ಮಾಡ್ತಿದ್ದಾರೆ, ಸುಮ್ಮನೆ ಇದ್ದು ನೋಡ್ಕೊಂಡು ಎಂಜಾಯ್ ಮಾಡಬೇಕೆ ಹೊರತು ನಾವು ಅದನ್ನು ಇನ್ನು ಮಧ್ಯೆ ಹೋಗಬಾರ್ದು ಅದಕ್ಕೆಲ್ಲ, ಇದು ರಾಮಸೀತೆಯರ ನಾಟಕ ಅಂತ ಹೇಳಿದರು. ಆದರೂ ಪಾರ್ವತಿ ಸಮಾಧಾನ ಆಗಲಿಲ್ಲ ಅಂತ ಎಷ್ಟು ಓಡಾಡ್ತಾರೆ ರಾಮ ಪಾಪ, ಎಷ್ಟೊಂದರೆ ಸಿಂಹ ನೋಡ್ತಾ ಕಂಡು ಹರಿಸೋದ ಗೊತ್ತಿರ್ತಾರೆ, ಪಾಪ ನಾಟಕ ನೋಡ್ತಾ ಕಂಡು ಸುರಿಸ್ತಿರ್ತಾರೆ. ಆದರೆ ಒಂದು ಭಾರಿ ಅಷ್ಟು ಎಫೆಕ್ಟಿವ್ ಆಗಿತ್ತು ರಾಮನ ನಾಟಕ. ಯಾವಾಗಲೂ ನಾಟಕ ಮಾಡೋ ಜಾಸ್ತಿನೇ ಮಾಡ್ತಾರೆ ನೆನಪಿರ್ಬೇಕು. ಇವತ್ತು ನಾಟಕ ಸಿನಿಮಾಗಳಲ್ಲಿ ಬರೋ ಸೀನ್ಗಳಂತೆ ಮನೆಯಲ್ಲಿ ನಡೆಯೋದಿಲ್ಲ, ಆ್ಯಕ್ಚುಲಿ ನಡೆಯುತ್ತಿದ್ರೆ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ, ಯಾರಾದರೂ ಓವರ್ ಆ್ಯಕ್ಟಿಂಗೇ ಮಾಡ್ತಿರೋ. ಆಗ ರುದ್ರದೇವ ಹೇಳಿರುತ್ತೆ, ಸೀತಾ ಹೋಗಿಬಿಡು ಪಾರ್ವತಿ, ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ದಿ, ರಾಮನ ಸಮಾಧಾನ ಮಾಡ್ತೀನಿ, ಏನು ಮಾಡ್ತೀವಿ, ನಾನು ಸೀತೆ ವೇಷಗಳು ಇದ್ದಂತೆ ರಾಮನ ಮುಂದೆ ಅಂತ ಹೇಳಿದ್ರು. ಹೋಗು ಅಂತ ಕಳಿಸ್ಕೊಟ್ರು, ಸೀತೆ ವೇಷಲ್ಲಿ ಬಂದಿರಂತೆ. ಕಷ್ಟ ರಾಮದೇವ್ ಪಾರ್ವತಿ ಇಲ್ಲಿ ಅದಕ್ಕೆ ಬಂದು ಹೋಗು ಅಂತ ಕೇಳಿ ಕಷ್ಟ ಅಂದರು. ಗೊತ್ತಾಯ್ತಾ? ಪಾರ್ವತಿ ಯಾರೊತ್ತು ಗೊತ್ತಿರುವ ರಾಮನಿಗೆ ಇವತ್ತು ತ ಸೀತೆ ಎಲ್ಲಿದ್ದಾರೆ ಗೊತ್ತಿಲ್ಲ. ಈಗಂತೆ ಅಂದರೆ ರಾಮದೇವರು ಪೂರ್ತಿ ನಾಟಕ ಮಾಡ್ತಿದ್ದಾರೆ, ಸಮಾಜ ನಾಟಕದಲ್ಲಿ ಅಂದಿರ್ತಾರೆ, ಅಯ್ಯೋ ರಾಮ ನಾಟಕ ರಾಮ ದುಃಖ ಪಡ್ತಿರ್ತಾನೆ, ಸೀತೆ ಪಾಠ ಪಡೆದು ಒಳಗಿರ್ತಾಳೆ, ಭಾಳ ಒಳಗಿಕೊಂಡು ಹೊರಗೆ ಬಂದ್ಬಿಟ್ಟು ಏನಾಗಬೇಕಾಗ ನಾಡಿಗೆ ಕೆಟ್ಟ ಹೋಗಿಬಿಡ್ತಾನೆ, ಎಲ್ಲ ಕಲ್ಲೊಡೆದ್ದು ಹೋಗ್ಬಿಡ್ತಾರೆ. ಇದೆಂತ ನಾಟಕ ಅಂತ ಪಕ್ಕದಲ್ಲಿ ಸೇವೆಗಳಲ್ಲಿ ಇದ್ರೂ ನಿಂತಿರ್ತಾರೆ, ನೋಡ್ಬೋದು ನಿಂತಿರ್ತಾರೆ ಅಷ್ಟೇ. ಒಳ್ಳೆ ಆಕ್ಟರ್ ಕರೆ ಹೇಳಿ ಒಳ್ಳೆ ಆಕ್ಟರ್ ಅಂತ ಕರೆದಿರ್ತಾರೆ ಅಷ್ಟೇ. ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ಬೇಕಾದ್ರೆ ಭಗವಂತನಿಗೆ ಒಂದೇ, ಅವನಂತೆ ಆಕ್ಟ್ ಮಾಡೋಕ್ಕೆ ಯಾರಿಗೂ ಬರೋದಿಲ್ಲ. ಏಷಮೋಹಂ ಸೃಜಾಮ್ಯಾಶು ಯೋಜನಂ ಮೋಹ ಈಶ್ಯತಿ, ಭಗವಂತನ ಮೋಹಕ್ಕೆ ಎಂಥೆಂಥವ್ರು ಬಿದ್ದಾಂತರಾಗಿ ಬಿಡ್ತಾರಂತೆ. ಅದನ್ನು ರಾಮದೇವರು ತೋರಿಸಿಕೊಟ್ಟರು. ಮುಂದೆ ಹೋಗ್ತಾ 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 ಒಬ್ಬ ರಾಕ್ಷಸಿ ಬರ್ತ, ಅಯೋಮುಖಿ ಅಂತ ಅವರ ಹೆಸರು. ಶೂರ್ಪಣಿಕೆ ಅಯೋಮುಖಿ ಎರಡು ಚೀಗಳೇ ಪಣೆ. ಅಯೋಮುಖಿ ಅಂತೇಳಿ ಅಂದರೆ ಅವಳು ಇದ್ರದಂತ ಮುಖ್ಯನ ಮುಖದವಳು ಅಂತ ಹೆಸರು. ಭಯಾನಕವಾದ ಮುಖದವಳು ಬರ್ತಾಳೆ. ಅವಳು ರಾಮಲಕ್ಷ್ಮಣ ನೋಡ್ತಾಳೆ, ಇವನು ತಿಂದು ಬಿಡ್ತೇನೆ ಅಂತ ಬರ್ತಾರೆ. ನಾ ಪ್ರಕಾರ ರಾಕ್ಷಸಿ ತಿನ್ನೋದೊಂದೇ ಗೊತ್ತು, ಜಾಸ್ತಿ ತಿಂದ ರಾಕ್ಷಸ ಅಂತಾನೆ ಅರ್ಥ. ನಿಂತಿರುತ್ತೆ ರಾಕ್ಷಸಿ ತಿನ್ನೋ ಬುದ್ಧಿ ಇರೋದ್ರಿಂದ ಹೆಚ್ಚು ಜನ ತಿಂದ ಸಾಮಾನ್ಯ ಹೇಳ್ತಾರಲ್ಲ ಅದೇ. ತಕ್ಕ ಲಕ್ಷ್ಮಣ ನೋಡ್ತಾನೆ, ಭಾರಿ ಕೋಪ ಬರುತ್ತೆ ಲಕ್ಷ್ಮಣಿಗೆ. ಒಂದು ಕ್ಷಣದಲ್ಲಿ ಲಕ್ಷ್ಮಣ ಅವಳ ಕಿವುಗನ್ನು ಕಟ್ಟಿಸಿ ಹಾಕಿಬಿಡ್ತಾನೆ. ಶೂರ್ಪಣಿಕೆ ಏನು ಮಾಡಿದ್ದ ಅದೇ ಟೈಪ್ ತೊಗೊಂಡು ಮತ್ತೆ ಇವಳು ಓಡೋಗ್ಬಿಡ್ತಾರೆ. ಲಕ್ಷ್ಮಣ ರಾಮನ ತಿಂದು ಬಿಡ್ತೇನೆ, ನಿನ್ನೆ ನೋಡಿ ಹೋಗ್ತೇನೆ ಅಂತ ಹೇಳ್ತಾರೆ. ನಿಜ ಮದುವೆ ಮಾಡ್ಕೊಂಡಿರ್ತೇನೆ ಅಂತ ಹೇಳ್ತಾರೆ ಲಕ್ಷ್ಮಣ. ಎಂಥ ರಾಕ್ಷಸಿ ಇರ್ಬೇಕು, ತಾನೇ ಬೆಸ್ಟ್ ಕಡ್ನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದ ಲಕ್ಷ್ಮಣನೇ. ಪಾಪ ಮೂರ್ಖರು ಯಾವಾಗಲೂ ಶೂರ್ಪಣಿಕೆ ಅಯೋಮತಿ ಇಬ್ಬರು ಒಂದೇ ರೀತಿನೇ. ಲಕ್ಷ್ಮಣ ಅವಳನ್ನು ಆರಿಸಿ ಮಾಡ್ತಾನೆ, ಅವಳು ಪಲಾಯನ ಮಾಡ್ತಾಳೆ. ಅಲ್ಲಿಂದ ಮುಂದೆ ಬರ್ತಾ 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 ಇದ್ದಕ್ಕಿದ್ದಾಗ ಎರಡು ಕೈ ಬಂದು ಇಬ್ಬರು ನಡೆದು ಬಿಡುತ್ತೆ. ರಾಮನ ಒಂದು ಕೈ, ಲಕ್ಷ್ಮಣ ಒಂದು ಕೈ. ತಕ್ಷಣ ರಾಮದೇವರು ಅಂತಾರೆ, ಏನು ಗ್ರಾಚಾರ ಗುಣ ಕಾಣಲಿಲ್ಲ ಅಂದ್ರೆ ರಾಮದೇವರು. ಏನೇನೋ ಆಗ್ತಾ ಇದೆ, ಇದು ಬರೀ ಆಪತ್ತುಗಳೇ ಆಪತ್ತುಗಳೇ, ಏನು ಲಕ್ಷ್ಮಣ ಗ್ರಾಚಾರ ಅಂತ ಹೇಳಿ ತಕ್ಷಣ ಲಕ್ಷ್ಮಣ ನೋಡಿದನಂತೆ. ಎಲ್ಲ ಗ್ರಹಗಳಿಗೂ ಫಲ ತಾನೇ, ಸಕಲ ಗ್ರಹ ಫಲ ನೀನೇ ಸದಸ್ಯ ಅಚ್ಚ. ಲಕ್ಷ್ಮಣ ಏನಿದು ಅಂತ ಲಕ್ಷ್ಮಣ ಹೇಳಿದ, ರಾಮ ಬಹಳ ಜ್ವರ ಹಿಡ್ಕೊಂಡ್ಬಿಟ್ಟಿದ್ದಾನೆ ಯಾವನೋ ಇವನು, ಯಾವ ಪ್ರಾಣಿನೂ ಗೊತ್ತಾಗ ಮುಖ ಕಾಣ್ತಾನೆ ಅಲ್ಲಿ ಯಾವುದು ಕೂಡ, ಯಾವ ಪ್ರಾಣಿನೂ ಗೊತ್ತಾಗ್ತಾ ಇಲ್ಲ. ರಾಮ ನನ್ನ ಕೆಲಸ ಮಾಡು, ನೀನು ಸುಮ್ಮನೆ ಅಯೋಧ್ಯೆಗೆ ವಾಪಸ್ ಹೋಗ್ಬಿಡು, ನಾನು ನನ್ನ ಕಟ್ಟೆ ಮುದಾಗಲಿಕ್ಕೆ ಹೆಚ್ಚು ಕಡಿಮೆ ನನ್ನ ನೆನೆಸ್ಕೊ ಆಮೇಲೆ ಪಟ್ಟಾಭಿಷೇಕ ಆದ್ಮೇಲೆ ಅಂತ ಹೇಳಿದ್ದೆ. ಪಟ್ಟ ನೆನೆಸ್ಕೊ ನನ್ನನ್ನು ಹೋಗಿಬಿಡ್ತೇನೆ ಲಕ್ಷ್ಮಣ ಹೇಳಿದ್ದಾನೆ. ಕಟ್ಟು ಜ್ವರ ಹೇಳ್ಬಿಟ್ಟಿದ್ದಾನೆ. ಆಗ ರಾಮದೇವರು ನೋಡೋಣ ಸ್ವಲ್ಪ ಇರೋ ಲಕ್ಷ್ಮಣ ಅಂತ ಹೇಳ್ತಾ ಮುಂದೆ ನೋಡಿದರೆ ವಿಚಿತ್ರವಾದ ಪ್ರಾಣಿ. ಅದಕ್ಕೆ ತಲೆನೇ ಇಲ್ಲ, ಫಸ್ಟ್ ತಲೆನೇ ಇಲ್ಲ, ಕಾಲುಗಳಿಲ್ಲ, ದಪ್ಪಂದು ಕೂತಿದೆ, ಒಂದು ಕಡೆ ಕೂತಿದೆ, ಕೈ ಮಾತ್ರ ಉಚ್ಚಾಬಟ್ಟೆ ಹೊಡೆದು ಬಿಟ್ಟಿದೆ, ಇಬ್ಬರು ಹಿಡಿದು ಕೈ ಹಿಡ್ಕೊಂಡ್ಬಿಟ್ಟಿದೆ. ಹಾಗೆ ಕೇಳ್ತಾನೆ, ಯಾರು ನೀನು, ಎಂಥ ಪ್ರಾಣಿ ಅಂತ ಕೇಳಿದಂತ ರಾಮದೇವರು. ಅವ್ರಿಗೆ ಗೊತ್ತಿಲ್ಲದ ಯಾವುದೂ ಇಲ್ಲ. ಆಗ ಅವನು ಹೇಳ್ತಾನೆ, ನಾನು ಧನು ಅಂತಕ್ಕಂಥ ನನ್ನ ಹೆಸರು, ತ್ರಿಜಟ ಅಂತಕ್ಕಂಥವಳ ಮಗ ನಾನು. ನಾನು ಅವನು ಗಂಧರ್ವ ಮೂಲಕ ಯಾವುದೋ ಒಂದು ಸಮಯದೊಳಗೆ ಋಷಿಗಳನ್ನು ಪೀಡಿಸಕ್ಕೋಸ್ಕರವಾಗಿ ರಾಕ್ಷಸ ಆಕಾರದಲ್ಲಿ ಅವರನ್ನು ಭಯಪಡಿಸಿದೆ. ನಾನು ಋಷಿಗಳು ಶಾಪ ಕೊಟ್ಟು ರಾಕ್ಷಸನಾಗಿ ಇರೋದು ಶಾಪ ಕೊಟ್ಬಿಟ್ಟಿದ್ದೆ. ರಾಕ್ಷಸನಾಗಿ ಇರ್ತಾರೆ, ಮಕ್ಕಳ ಹೆದರ್ಸಿ ಜೋರ ಹೆದರಿಸ್ಬಿಡ್ತಾರೆ ನೋಡಿದ್ರೆ ಖುಷಿಯಾಗಲ್ಲ. ಆ ಕಾಲಕ್ಕೆ ತಮಾಷೆ ಮಾಡ್ತಾರೆ, ಋಷಿಗಳು ಸಿಟ್ಟು ಬಂತು, ನಮ್ಗೆ ಆನೆಯಕ್ಕೆ ಹಾಳು ಮಾಡ್ತಾನೆ ಇವನು ಅಂತೇಳಿ ಶಾಪ ಕೊಟ್ಟು ರಾಕ್ಷಸನೇ ಆಗ್ಬಿಡ್ತಾರೆ. ರಾಕ್ಷಸನಾದ ಅವನು ಬುದ್ಧಿನೂ ಕೆಟ್ಟೋಯ್ತು, ರಾಕ್ಷಸನಾದ ಬುದ್ಧಿನೂ ಚೇಂಜ್ ಆಯಿತು. ಲೋಕ ಕಂಟಕನಾದ, ನರಭಕ್ಷಕನಾದ, ಮಹಾಮಹಾ ಪಾಪ ಮಾಡ್ತಾ ಮಾಡ್ತಾ ಬ್ರಹ್ಮದೇವರು ತಪಸ್ಸನ್ನು ಹೊರಡ್ಬಿಟ್ಟೆ. ಆ ದೊಡ್ಡ ತಪಸ್ಸನ್ನು ಮಾಡಿದೆ ಬ್ರಹ್ಮದೇವ್ರು ಪ್ರತ್ಯಕ್ಷರು ಆದರು. ಏನು ಬರಬೇಕು ಅಂತ ಕೇಳಿದೆ, ನಾನು ಕೇಳಿದೆ ನಾನು ಅವಧ್ಯನಾಗಬೇಕು ಅಂತ ಕೇಳಿದೆ, ನಾನು ಸಾಯಲೇಬಾರದು ಅಂತ ಕೇಳಿದೆ. ಬಟ್ ತಥಾಸ್ತು ಅಂತ ಹೇಳಿ ನನಗಿನ್ನೂ ಕೂಡ ಹುರುಪು ಜಾಸ್ತಿ ಆಯಿತು. ನಾನು ಯಾರೂ ಕೊಲ್ಲೋದಿಲ್ಲ ಅಂತಕ್ಕಂಥರುತ್ತಾರೆ, ಪ್ರೊಫೆಷನ್ಗಳು ಮುಗಿಯುತ್ತೇನೆ, ಕನ್ಫರ್ಮ್ ಮಾತಾಡ್ತಾ ಶುರು ಮಾಡ್ತಾರೆ, ಕನ್ಫರ್ಮ್ ಮಾತಾಡ್ತಾ ಭಾಷೆಗಳು ಬಯ ಶುರು ಮಾಡ್ತಾರೆ. ನಾನು ಯಾರು ಟ್ರಾನ್ಸ್ಫರ್ ಮಾಡಬಹುದು ಅಂತ ಡಿಸ್ಮಿಸ್ ಮಾಡೋದಿಲ್ಲ ಅಂತ ನಂಬಿಕೆ. ಇದು ನಮಗೆ ಆ ವರಗಳಿಂದ ಏನಾಗುತ್ತೆ ಮನುಷ್ಯನಿಗೆ ಅಂದರೆ ಸಾಕ್ಷತೆ ಹಾಗಲ್ಲ, ಕನ್ಫರ್ಮ್ ಬೇರೆ ಆಗಿರ್ತದೆ, ಇನ್ನೂ ಹುಷಾರಾಗಿರ್ಬೋದು ಅಂತ ಪಾಪ. ಇವನು ಹಾಗಲ್ಲ, ದುರುಪಯೋಗ ತೊಡ್ತಾನೆ ಮನುಷ್ಯನ ಸ್ವಭಾವ, ಲೋಕ ನಾಶ ಮಾಡಬೇಕು ಅಂತ ಹೊರಟಂತೆ. ಆಗ ದೇವತೆಗಳಿಗೂ ಬೇಜಾರಿಟ್ಟೋಗುತ್ತೆ, ಎಂಥ ರಾಕ್ಷಸ ಅಂತ ಯೋಚನೆ ಮಾಡಿ ಇಂದ್ರದೇವನ ಬರ್ತಾರೆ. ಇಂದ್ರದೇವರು ಬರ್ತಾರೆ, ಶಕ್ತಿನಿಂದ ಬಂದು ವಜ್ರಾಯದವ್ರು ನೋಡಿಬಿಡ್ತಾನೆ ಅವನ ತಲೆ. ಇವತ್ತು ತಲೆ ಹೊಡೆದಕ್ಕ ಎಂಥ ಎಷ್ಟು ಬಿತ್ತು ಅಂದರೆ ಅವನ ತಲೆ ಎಲ್ಲೋ ಹೋಗೇ ಬಿಡುತ್ತಾ, ಪೀಸ್ ಒಳಗೆ ಹೋಗಿ ಚಿಕ್ಕಾಕೊಂಡ್ಬಿಡುತ್ತೆ, ತಪ್ಪಂತ ಕುಸ್ತು ಬಿಡುತ್ತಾನೆ, ಕಾಲು ಬಿಡಿಸೋಗ್ಬಿಡುತ್ತೆ, ಸಾಯಲಿಲ್ಲ. ಅವನು ಮಾತಾಡ್ತಾನೆ, ಇಂದ್ರದೇವರೇ ನೀವು ಗೊತ್ತಿರಬೇಕಲ್ಲ, ನನಗೆ ಬ್ರಹ್ಮದೇವರ ವರ ಇದೆ, ನಾನು ಕೊಲ್ಲೋದು ಸಾಧ್ಯ ಇಲ್ಲ ನಿಮ್ಮ ಕೈಗೆ. ನೀವು ಮಾಡಿದ ಕೆಲಸ ಏನೀಗ, ನನ್ನ ತಲೆ ತೆಗೆದಿದ್ದೀರಿ, ಕಾಲು ಮುಂದೆ ಓಡಾಡೋದು ಮಾಡಿಬಿಟ್ಟಿದ್ದೆ. ಈಗ ನಾನು ಹೇಗೆ ಬದುಕಬೇಕು, ಸಾಯದ್ದು ಸಾಯೋದಿಲ್ಲ, ನಮ್ಮದೇ ವರ ಇದೆ, ನಾನೇನು ಮಾಡಲಿಕ್ಕೆ ಕೇಳ್ತಾ. ಆಗ ಅವರು ಯೋಚನೆ ಮಾಡ್ತಾ, ಹೌದು ಸರಿ ಹಾಗಿದೆ, ಒಂದು ಕೆಲಸ ಮಾಡ್ತೇನೆ, ನಿನಗಂತೂ ನಾವು ವಜ್ರಾಯದಿಂದ ಹೊಡೆದ ರಿಪೇರಿ ಮಾಡೋಕೆ ಬರೋದಿಲ್ಲ, ಅದು ಹಾಗೇ ಇರಬೇಕು, ನಿನಗೆ ಹೊಸ ಒಂದು ವ್ಯವಸ್ಥೆ ಮಾಡ್ತೇನೆ, ಹೊಟ್ಟೆಯಲ್ಲೇ ಬಾಯಿ ಕೊಡ್ತೇನೆ ಅಂತ ಹೇಳ್ತಾ. ಹೊಟ್ಟೆಯಲ್ಲೇ ಬಾಯಿ ಕೊಟ್ಬಿಡುತ್ತೆ, ನಿನ್ನ ಕೈಗಳು ಎಷ್ಟು ಬೇಕಾದ್ರೂ ಬೆಳಗ್ಗೆ ಹೊರ ಕೊಡ್ತೇನೆ, ಎಷ್ಟು ಬೇಕಾದ್ರೂ ಬೆಳಗ್ಗೆ ಕೈಗಳು, ಯಾವ ಪ್ರಾಣಿ ಬೇಕಾದ್ರೂ ಕೈಗೆ ಸಿಗಲಿ, ನನಗೆ ಕಷ್ಟ ಹೊಟ್ಟೆಯಲ್ಲಿ ಇಟ್ಕೊ, ಜೀರ್ಣ ಆಗಲಿ ಅಂತ ಹೊರ ಕೊಟ್ಟು ಅವನಿಗೆ ಖುಷಿ ಆಯ್ತು. ಓಡಾಡಕ್ಕೆ ಕೂತಲ್ಲೇ ಕೊಟ್ಟು ಸಿಕ್ಕಾಗಾಯ್ತಲ್ಲ, ವ್ಯವಸ್ಥೆ ಆಯ್ತು. ಅವತ್ತಿನಿಂದ ಹಿಡಿದ್ದೇನೆ ರಾಮ, ನನ್ನ ಕೈಗೆ ಅದೇನೂ ಸಿಗೋದಿಲ್ಲ, ಆನೆಗಳನ್ನು ಹಿಡಿತಾ ಇದ್ದಂತ ಹಾಗೆ ಆನೆಗಳನ್ನು ಖಡ್ಗ ಮೃಗಗಳನ್ನು ಹಿಡಿದ್ಬಿಟ್ಟು ಆಗ ಬಾಯಿಟ್ಬಿಟ್ಟಿದ್ದೀನಿ, ನಾನು ಹೊಟ್ಟೆ ಬಾಯಿ ಪೂರ್ತಿ ಜೀರ್ಣ ಆಗ್ತಿತ್ತು. ಎಂಥ ವರ, ರಾಕ್ಷಸ ಅಂದ್ರೆ ರಾಕ್ಷಸ, ಆ ರೀತಿ ಮಾಡ್ಕೊಂಡಿದ್ದೇನೆ, ಇವತ್ತು ನೀವು ಸಿಕ್ಕಿದ್ದೀರಿ, ತಿಂದು ಹಾಕಿಬಿಡ್ತೇನೆ. ಇದು ಕಬಂಧ ಬಾಹು ಅನ್ನೋ ಪದ ಶುರುವಾಯಿತು, ಅದರಿಂದ ಕಬಂಧ ಬಾಹು ಅಂತ ಕರೀತಾರೆ. ಕಬಂಧನಿಗೆ ತಲೆ ಇಲ್ಲ, ಹೊಟ್ಟೆ ಮಾತ್ರ, ಹೊಟ್ಟೆಯಲ್ಲೇ ಬಾಯಿ. ಹೊಟ್ಟೆಯಲ್ಲಿ ಬಾಯಿ ಇರುತ್ತೆ ಯಾರಿಗಾದ್ರು ಅಂತ ಯೋಚನೆ ಮಾಡಿದರೆ ಸೈನ್ಸ್ ಪ್ರೂವ್ ಮಾಡಿಬಿಟ್ಟಿದೆ, ಗಂಟೆ ಕ್ಯಾನ್ಸರ್ ಕೆನಾಲ್ ಕ್ಯಾನ್ಸರ್ ಆಗಿರುತ್ತೆ, ಇಲ್ಲ ಬರೋದಿಲ್ಲ. ಹೊಟ್ಟೆಯಲ್ಲಿ ಟ್ಯೂಬ್ ಡೈರೆಕ್ಟ್ ತಿಂತಾರೆ ಗೊತ್ತಾಯ್ತಾ, ಈ ಫಸ್ಟ್ ಅಂತ ಟ್ಯೂಬ್ ಕೇಸ್ ಕಬಂದೇನೆ, ಹೊಟ್ಟೆಯೊಳಗೆ ಡೈರೆಕ್ಟ್ ಫುಡ್ ಏನು ಮಾಡೋಂಗಿಲ್ಲ, ಅಲ್ಲೇ ಬಾಯಿ ಕಂಪ್ಲೀಟ್ ಬಾಯಿಲ್ಲ ತಿನ್ನಾಕ್ಬಿಡ್ತಾ ಇದ್ದಂತೆ. ಇದು ಕಬಂಧನ ಜೀವನ, ಇದು ವೈಜ್ಞಾನಿಕವಾಗಿ ಸತ್ಯ ಅನ್ನೋದನ್ನು ಪ್ರೂವ್ ಆಗಿದೆ. ಆ ರೀತಿ ಮಾಡಿಕೊಂಡಿದ್ದ ಕಬಂಧ. ಇವತ್ತು ನಾವು ಭ್ರಷ್ಟಾಚಾರದ ಕಬಂಧ ಬಾಹು ಅಂತ ಹೇಳಿದ್ದಾರೆ ಸಾಮಾನ್ಯ. ನಮ್ಮ ಜನ ರಾಮಾಯಣ ಬೈತಾರೆ, ಆದರೆ ರಾಮರಾಜ್ಯ ಅನ್ನೋದು ಬಿಡೋದಿಲ್ಲ. ರಾಮಾಯಣ ಬೈತಾರೆ, ರಾಮರಾಜ್ಯ ಅಂತ ಕರೀತಾರೆ. ಸುಗ್ರೀವನ್ನು ಬೈತಾರೆ, ಸುಗ್ರೀವಾಜ್ಞೆ ಅಂತ ಕರೀತಾರೆ. ಈ ಕಬಂಧ ಬಾಹು ಅಂತ ಮತ್ತೆ ಒಬ್ಬರು ಭ್ರಷ್ಟಾಚಾರದ ಕಬಂಧ ಬಾಹು ಅಂತ ಹೇಳ್ತಾರೆ. ಯಾಕೆ ಕರೆಕ್ಟ್ ಹೇಳ್ತಾರೆ ಗೊತ್ತಾ, ಅದನ್ನ ಭ್ರಷ್ಟಾಚಾರ ಮಾಡೋ ಕಬಂಧವಿಗೆ ತಲೆ ಇರೋದಿಲ್ಲ, ಇವರಿಗೆ ತಲೆ ಇರೋದಿಲ್ಲ. ಭ್ರಷ್ಟಾಚಾರ ಮಾಡೋರು ಏನಿರೋದಿಲ್ಲ, ತಲೆ ಇರೋ ತಲೆ ಇದ್ರೆ ಭ್ರಷ್ಟಾಚಾರ ಯಾಕೆ ಮಾಡ್ತಾರೆ ಪಾಪ. ಮೊದಲೇ ಎಣ್ಣೆ ಕೈ ಮಾತ್ರ ಬೆಳೆಯುತ್ತೆ, ಕೈ ಮಾತ್ರ ಬೆಳೆಯುತ್ತೆ. ಈ ಸಿಕ್ಕಾಪಟ್ಟೆ ತಿಂದು ಮಾಡ್ಕೊಂಡು ಒಣಗಿಕೊಂಡ್ಬಿಡ್ತಾರೆ. ಇದು ಹಾಗೆ ಭ್ರಷ್ಟಾಚಾರದ ತಲೆ ಕಾಣೋದಿಲ್ಲ, ಕೈ ಮಾತ್ರ ಕಾಣೋದು. ಟೇಬಲ್ ಕೆಳಗೆ ಕೈ ಮಾತ್ರ ಬರುತ್ತಾನೆ, ತಲೆಗೆ ಬರೋದು ಕೈ ಮಾತ್ರ ಬರೋದು. ಭ್ರಷ್ಟಾಚಾರದ ಕಬಂಧ ಬಾಹು ಸರಿ ಹೋಗ್ತದೆ. ಎಷ್ಟು ಬೇಕಾದ್ರೂ ಡೆಲ್ಲಿ ಡೈಲಿ ಬರುತ್ತೆ, ಇಲ್ಲ ಡೆಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಬೇಕಾದ್ರೂ ಓಡಾಡ್ತದೆ. ದೈವಗಳು ಸಿಕ್ಕಿತ್ತಿಂತ ಇದ್ದಂತೆ ಸಿಕ್ಕಿದ್ದಿಲ್ಲ. ಇವರು ಅಷ್ಟೇ ಸಿಮೆಂಟು ಕಾಂಕ್ರೀಟ್ ಏನು ಸಿಕ್ಕಿದ್ದಿಂದ ಹಾಕಿಬಿಡ್ತಾರೆ, ಸ್ಟೀಲು ಗೀಲು ಯಾವುದು ಬಿಡೋದಿಲ್ಲ. ಭ್ರಷ್ಟಾಚಾರ ಅಂತ ಹೇಳಿದರೆ ಈ ಸ್ಕ್ರ್ಯಾಪ್ ಮಾಡಿದ್ದನ್ನು ಅಲ್ಲೂ ತಿಂದು ಹಾಕ್ತಾರೆ. ಮತ್ತೆ ಅಷ್ಟ ರಾಕ್ಷಸರಿಗೆ ಅವನೊಬ್ಬ ವಾಸಿ ಪ್ರಾಣಿಗಳನ್ನು ಮಾತ್ರ ತಿಂದಿದ್ದೇವೆ, ಜಡ ಪದಾರ್ಥಗಳು ತಿಂದು ಹಾಕ್ತಾರೆ ಅಂತ ಜನಗಳು. ಅಂದರೆ ಕಬಂಧ ಬಾಹುವಿನ ಕಾನ್ಸೆಪ್ಟ್ ಇದೆಯಲ್ಲ, ಭ್ರಷ್ಟಾಚಾರ ಕಾಲಕ್ಕೂ ನೇರ ಸಂಬಂಧ ಇದೆ. ಬರೀ ಎಲ್ಲಿ ಹೋಗಿ ಹೋದಂಥ ಭ್ರಷ್ಟಾಚಾರದ ಕಬಂಧ ಬಾಹು ಅಂದರೆ ರಾಮನನ್ನು ಹಿಡಿದ, ಲಕ್ಷ್ಮಣನ್ನು ಹಿಡಿದ, ಮಠಮಾನ್ಯಗಳನ್ನು ಬಿಡೋದಿಲ್ಲ ಅಂತ ಅರ್ಥ. ದೇವರುಗಳಿಗೂ ಕೈ ಹಾಕ್ತಾರೆ, ದೇವರನ್ನೂ ಹಾಕಿಸ್ಬಿಡ್ತಾರೆ. ಈ ವಿಗ್ರಹಗಳಿಗೆ ಆ್ಯಂಟಿಕ್ ವ್ಯಾಲ್ಯೂ ಇರುತ್ತೆ, ಕದ್ದುಬಿಟ್ಟು ಪರದೇಶಕ್ಕೆ ಅರೆಸ್ಟ್ ಮಾಡಿ ಹಾಕ್ಬಿಡ್ತಾರೆ. ಪರದೇಶಕ್ಕೆ ಎಷ್ಟೋ ಒಂದು ಕೇಸ್ ನಡೆದೋಗಿಲ್ಲ, ಎಷ್ಟೋ ಕಡೆಗೆ ಒಂದು ಕುಲ ವಿಗ್ರಹಗಳಿಲ್ಲ. ಕಾರಣ ಏನೋ, ಇಂಥವ್ರು ಹಾರಿಸ್ಬಿಟ್ಟು ಮಾಡಿ ಹಾಕ್ಬಿಡ್ತಾರೆ, ಕೋಟ್ಯಂತರ ರೂಪಾಯಿ ಬೆಲೆ ಮಾಡಿ ಹಾಕ್ಬಿಡ್ತಾರೆ. ಸೊ ದೇವರನ್ನು ಕೈ ಹಿಡಿದಾಗ ವಿಗ್ರಹಕ್ಕೆ ಕಾನ್ಸೆಪ್ಟು ಅದರಲ್ಲಿ ಅಲ್ಲಿಗೆ ಮುಗಿಬೇಕಾಗೆ. ಮುಂದೇನು ಮಾಡಬೇಕಾಗ ಡಾಕ್ಟರ್ ರಾಮದೇವ್ ಹೇಳ್ತಾರೆ, ಲಕ್ಷ್ಮಣ ಯೋಚನೆ ಮಾಡಬೇಡ ಬಿಡು, ಈ ಕೈ ನಾನು ಕತ್ತರಿಸೆ, ನಾ ಕೈ ನೀರು ಕತ್ತರಿಸೋ ಅಂತ ಹೇಳಿದೆ. ಇಬ್ಬರು ಒಂದೊಂದು ಕೈ ಕತ್ತರಿಸಿ ಆಗ್ತಾರೆ, ಅಲ್ಲಿಗೆ ಕಬಂಧನ ಗತಿ. ಆಗ ಅವರಿಗೆ ಬುದ್ಧಿ ಬಂತಂತೆ, ರಾಮಾನನ್ನನ್ನು ಕ್ಷಮಿಸುವಂತ ಕೇಳಿದರು. ಅಂದರೆ ಕೈ ಕತ್ತರಿಸ ಮೇಲೆ ಬುದ್ಧಿ ಬಂತು. ಭ್ರಷ್ಟಾಚಾರದ ಕಬಂಧ ಬಾಹುವಿನ ನಾಶ ಯಾರಿಂದ ಆಯಿತು ಅಂತ ಕೇಳಿದರೆ, ಬೇರೆ ಭಾಳ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಂಟಿ ಕರೆಕ್ಷನ್ ಅಂತ ಮಾಡ್ತಾರೆ, ಅವರು ಕರೆಕ್ಟ್ ಆಗ್ತಾರೆ ಗೊತ್ತಲ್ಲ, ಅವರು ಕರೆಕ್ಟ್ ಆಗ್ತಾರೆ. ಇನ್ನೊಂದು ಇಲ್ಲಿ ಜಾಸ್ತಿ ಆದಾಗ ತಿನ್ನೋರ ಸಂಖ್ಯೆ ಜಾಸ್ತಿ ಆದಾಗ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಅದರಿಂದ ಹೇಗೆ ಸಾಲ್ವ್ ಆಗುತ್ತೆ? ರಾಮನಿಂದ ಸಾಲ್ವ್ ಆಯಿತು, ಭಗವಂತನಿಂದ ಸಾಲ್ವ್ ಆಗುತ್ತೆ. ಲಕ್ಷ್ಮಣನಿಂದ ಆಯಿತು, ಭಗವದ್ಭಕ್ತರಿಂದ ಸಾಲ್ವ್ ಆಗುತ್ತೆ. ಭಗವಂತನಿಂದ, ಭಗವದ್ಭಕ್ತರಿಂದ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ ಹೊರತು ಬೇರೆಯವರಿಂದ ಸಾಧ್ಯ ಇಲ್ಲ. ಅದು ಹೇಗೆ ಅಂತ ಪ್ರಶ್ನೆ. ಗೊತ್ತು, ಜನ ಹಿಡಿತಾರೆ, ನಾವು ಬ್ರಹ್ಮೋತ್ಸವ ಮಾಡಿ ಜನ ಹಿಡಿತಾರೆ. ಅಷ್ಟೇನು ಮಾಡ್ತಾರೆ ಗೊತ್ತಾ, ಜನ ಕಂಡ್ರ ತಾನೇ ಹಿಡಿಯೋದು, ಕಾಣದಂತೆ ತಿಂದ್ರೆ ಸಾಕು ಮನುಷ್ಯ ಈ ಥರ ಯೋಚನೆ ಮಾಡ್ತಾರೆ. ಏಕಾಶಿ ಉಪವಾಸ ಪಕ್ಕದ ಮನೆಯವರಿಗೋಸ್ಕರ ಮಾಡಿದರೆ ಎಷ್ಟು ಮಾಡ್ತೇವೆ ನಾವೀಗ? ಅವ್ರು ಕಷ್ಟ ಫಿಲೆಕ್ಷನ್ ಮಾಡ್ತೇವೆ, ಬರೋವರೆಗೂ ಫ್ರೀ ಅಂತ ತಿಳ್ಕೊಂಡಿದ್ದೆ. ಇನ್ನೊಬ್ಬ ನೋಡೋರಿದ್ರೆ ಅಷ್ಟೇ. ಯಾವ ಭ್ರಷ್ಟಾಚಾರ ಯಾವಾಗಲೂ ಕೂಡ ಇನ್ನೊಬ್ಬರಿಂದ ನಿಯಂತ್ರಣ ಮಾಡೋಕ್ಕೆ ಯಾಕೂ ಸಾಧ್ಯ ಇಲ್ಲ. ಅಂದರೆ 24 ತಾಸು ನೋಡೋ ಶಕ್ತಿ ಯಾರಿಗೂ ಇಲ್ಲ. ಆದ್ದರಿಂದ ಮನುಷ್ಯ ಭ್ರಷ್ಟಾಚಾರ ಮಾಡೇ ಮಾಡ್ತಾನೆ, ನೋ ಹಿಂಗೆ ಅನ್ನೋ ಹಿಂಗೆ ಮಾಡಿ. ಆದರೆ ಯಾವಾಗ ಸಾಧ್ಯ ಅಂತ ಹೇಳಿದರೆ, ಯಾವಾಗ ಭಗವಂತನನ್ನು ಸ್ಮರಣೆ ಮಾಡ್ತೇವೆ, ಭಗವತ್ ಭಕ್ತರಾಗ್ತೇವೆ, ಆಗ ನಮಗೆ ಭ್ರಷ್ಟಾಚಾರ ಮಾಡೋ ಬುದ್ಧಿ ಬರೋದಿಲ್ಲ. ಕನಕದಾಸರ ಕಥೆ ಹಿಡಿತದೇನೆ, ವ್ಯಾಸರಾದ ಎರಡು ಬಾಳೆಹಣ್ಣು ಕೊಟ್ಟಿರ್ತೀವಿ, ಎರಡು ಏಕಾಶಿ ಅಂತ ಹೇಳಿ ಎರಡು ಬಾಳೆಹಣ್ಣು ತಿನ್ನಿ ಅಂತ ಹೇಳಿ ಕಷ್ಟ ಮಠದವ್ರಿಗೆಲ್ಲರಿಗೂ ಕೊಟ್ಟರು, ಕನಕದಾಸರಿಗೂ ಕೊಟ್ಟರು. ಕಥೆ ನಿಮಗೆ ಗೊತ್ತಿರುತ್ತೆ. ಮರು ದಿವಸ ಬಂದರು, ಎಲ್ಲ ತಿಂದು ಬಂದಿದ್ದರು, ಕನಕದಾಸರು ಎರಡು ಬಾಳೆಹಣ್ಣು ವಾಪಸ್ಸು. ಯಾತಕ್ಕೆ ಅಂತ ಕೇಳಿ, ನೀವು ಬರೀ ಬಾಳೆಹಣ್ಣು ಕೊಡ್ತಿರೋ ತಿಂದ್ಬಿಡ್ತಾ ಇದ್ದೆ, ಒಂದು ಕಂಡೀಷನ್ ಹಾಕಿದ್ರೆ ವ್ಯಾಸರಾದರು, ಯಾರೂ ನೋಡದ ಜಾಗದಲ್ಲಿ ತಿನ್ನಿ ಅಂತ ಹೇಳಿ. ಅದಕ್ಕೆ ತಿನ್ನಕ್ಕಾಗಲಿಲ್ಲ ಅಂದರು. ಮತ್ತು ಇವರೆಲ್ಲ ತಿಂದ್ರಲ್ಲ, ದೊಡ್ಡ ಆಚಾರ ತಿಂದು ಹಾಕಿಬಿಟ್ಟಿದ್ರು ಪಾಪ. ಇವರೆಲ್ಲ ಯಾಕೆ ತಿಂದರು ಅಂತ ಕೇಳಿದರೆ, ಅವ್ರನ್ನ ಕೇಳಿದ್ರು ಯಾಕೆ ತಿಂದಿರಿ ಅಂತ ಕೇಳಿ ಹೇಳಿದ್ರಂತ. ಅವರೆಲ್ಲ ತಿಂದಿದ್ವಿ ನಾವು, ಕತ್ಲೆ ಕೋಣೆ ತಿಂದ್ವಿ ಅಂತ ಕೆಲವರು, ಕಣ್ಣು ಬಿಟ್ಕೊಂಡು ತಿಂದ್ವಿ ಅಂತ ಕೆಲವರು, ಕೆಲವರು ಭಾಳ ವಿಚಿತ್ರ ಇದ್ದಾರೆ, ನೀರಲ್ಲಿ ಮುಳುಗಿದಂತೆ ಎದ್ದಂತೆ ಅಕ್ಕಲ್ಲೇ ತಿಂದಿದ್ದಂತೆ. ಅವನು ಎಂಥ ತಿಂದ್ರೆ ಪ್ರಾಕ್ಟೀಸ್ ಮಾಡಿರೋ ಪುಣ್ಯಾರ್ಥ ಅಂದರೆ, ಮುಳುಗಿ ಹೇಳೋದ್ರೆ ತಿಂದು ಹಾಕ್ತಿರ್ತಾರೆ, ಕಣ್ಣು ಮುಚ್ಚಿ ಕಣ್ಣು ತೆರೆಯಲು ತಿಂತಾರೆ ಅಂತಲ್ಲ, ಎಲ್ಲರೂ ತಿಂದವರೇ. ಹಾಗೆ ಕನಕದಾಸರು ಕೇಳ್ತಾರೆ, ಅಲ್ಲ ಇವರೆಲ್ಲ ತಿಂದಿದ್ದಾಗ ನಿಮಗೆ ಜಾಗ ಸಿಗಲಿಲ್ಲ ಅಂತ ಕೇಳ್ತಾರೆ. ಅವರಂದ್ರಂತೆ ಸ್ವಾಮಿ ಪಾಪ ಕರೆಕ್ಟ್ ಹೇಳ್ತಾರೆ, ಇವರೆಲ್ಲ ಜನ ನೋಡದ ಜಾಗದಲ್ಲಿ ತಿಂದಿದ್ದಾರೆ, ಆದರೆ ಜನಾರ್ದನ ನೋಡದೇ ಇರೋ ಜಾಗ ಯಾವುದಿದೆ ಅಂತ ಕೇಳಿ. ಇದೇ ಕಬಂಧ ಬಾಹು ಭ್ರಷ್ಟಾಚಾರ ಕಥೆ. ದೇವರು ನೋಡ್ತಾನೆ ಅಂದಮೇಲೆ ಒಬ್ಬರೇ ಕೂತ್ರು ಮೋಸ ಮಾಡೋಕ್ಕಾಗೋದಿಲ್ಲ, ಯಾಕೆ ದೇವರು ನೋಡ್ತಾ ಇದ್ದಾರೆ ನಮ್ಮನ್ನು. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಎಷ್ಟೋ ದೊಡ್ಡ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ವೆಬ್ ಕ್ಯಾಮರಾ ಇಟ್ಟಿರ್ತಾರೆ, ಯಾಕೆ ಕಳ್ಳರು ಬಿದ್ದಾಗ ಕ್ಯಾಮರಾ ಗೊತ್ತಾಗ್ತಾ ತೆಗೆಯೋದಿಲ್ಲ, ಯಾಕೆ ರೆಕಾರ್ಡ್ ಆಗಿಬಿಡುತ್ತೆ ಅಂತ ಗೊತ್ತವ್ರೆ. ವೆಬ್ ಕ್ಯಾಮರಾ ಇದ್ದ ಕಾನ್ಸೆಪ್ಟ್ ಇದ್ದವರೇ ಕಲಿಯೋದಿಲ್ಲ, ಇನ್ನು ಭಗವಂತನಂತ ವೆಬ್ ಯಾರಿದ್ದಾರೆ? ಒಂದೆರಡು ಕಣ್ಣಿಲ್ಲ ದೇವರಿಗೆ ಅನಂತ ಕಣ್ಣುಗಳು ಪರಮಾತ್ಮರಿಗೆ, ಅನಂತ ಭಾವಗಳು. ಅಂತ ಪರಮಾತ್ಮ ನೋಡ್ತಿದ್ದಾನೆ ಅಂತ ಗೊತ್ತಾಗಿಬಿಟ್ರೆ ಯಾರು ಮೋಸ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಮಾತಿದೆ, ಟ್ರೂ ಟು ಯುವರ್ ಓನ್ ಸೆಲ್ಫ್ ಅಂತ ಹೇಳಿ, ಟ್ರೂ ಟು ಯುವರ್ ಓನ್ ಸೆಲ್ಫ್. ನಿನ್ನ ಒಡಗಿರ ಪರಮಾತ್ಮನಿಗೆ ಸೆಲ್ಫ್ ಅಂದ್ರೆ ನಮಗೆ ಅಲ್ಲ, ಒಡಗಿರ ಪರಮಾತ್ಮನಿಗೆ ನಾವು ನಿಷ್ಠರ ಆಗಿಬಿಟ್ಟಿದ್ರೆ ಯಾರು ಮೋಸ ಮಾಡೋ ಸಾಧ್ಯತೆ. ಇವತ್ತು ಮೋಸ ಅಂದ್ರೆ ತೀರ ಸಹಜ ಅಂತ ಆಗಿಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ನೋಡಿದ್ದೇವೆ, ಕಾರ್ಯ ಕಣ್ಣಿಲ್ಲ ಬಿಟ್ಟೆ ಕೂತಿರ್ತಾರೆ, ಹೋಗ್ತಾನೆ ಓ ಒಳ್ಳೆ ಕೇಸು ಅಂತ ಹೇಳ್ತಾನೆ. ಏನ್ ಮಾಡ್ತಾವ, 5 ರೂಪಾಯಿ ಹಾಕ್ತಾನೆ, 100 ರೂಪಾಯಿ ತೆಕ್ಕೊತಾನೆ. ಯಾಕೆ ಅವನಿಗೆ ಕಣ್ಣಿಲ್ಲ ತಾನೆ, ಅಷ್ಟೇ ಕೆಲಸ. ಆದ್ರೆ ದೇವ್ರು ನೋಡ್ತಾನೆ ಅಂತ ಗೊತ್ತಾದ್ರೆ ಎಂದೂ ಕೆಲಸ ಮಾಡಲ್ಲ. ಇವತ್ತು ನಾವು ದೇವರನ್ನು ಮರ್ತಿದ್ದಕ್ಕಾದ ಅನಾಹುತ. ಅನೇಕರಲ್ಲಿ ಆಧುನಿಕರಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇವತ್ತು ದೇವರನ್ನಂದ್ರೆ ಸಮಾಜ ಹಾಳಾಗ್ತಿದೆ, ಹೆಚ್ಚು ಮಾಡಿದೆ ದೇವರನ್ನಂದ್ರೆ ಸಮಾಜ ಹಾಳಾಗ್ತಿದೆ. ದೇವರನ್ನ ತಲೆಯಲ್ಲಿ ತುಂಬಿಸಿ ಜನ ಹಾಳು ಮಾಡ್ತಿದ್ದಾರೆ. ದೇವರಿದೇ ಇಲ್ಲ, ದೇವರು ಜನಗಳ ಸೃಷ್ಟಿ ವಿಚಾರವಾಗಿ ಬೇರೆ ಅದೊಂದೇ ಕೆಲಸ. ಅವರು ದೇವರನ್ನು ಬಿಡಬೇಡಿ, ನಂಬೇಡಿ, ನಂಬೇಡಿ, ನಂಬೇಡಿ ಯಾಕೆ. ಆದರೆ ಶಾಸ್ತ್ರ ಹೇಳ್ತದೆ, ದೇವರಿಂದ ನಂಬಿದರೆ ಮಾತ್ರ ನಮಗೆ ಇವತ್ತು ಪ್ರಾಮಾಣಿಕತೆ ಉಳಿಯಲು ಸಾಧ್ಯ. ಬೇರೆ ಯಾರಿಂದಲೂ ಪ್ರಾಮಾಣಿಕತೆ ಉಳಿಯಲು ಸಾಧ್ಯ ಇಲ್ಲ. ನೆನಪಿರಲಿ, ಒಬ್ಬ ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಬಹಳ ಪ್ರಸಿದ್ಧನಾದ ವೆಸ್ಟರ್ನ್ ಫಿಲಾಸಫರ್, ಅವನೊಂದು ದೊಡ್ಡ ಪುಸ್ತಕವನ್ನು ಬರೆದ, ಕ್ರಿಟಿಕ್ ಆಫ್ ಪ್ಯೂರಿಸಮ್ ಅಂತ ಹೇಳಿ, ಕ್ರಿಟಿಕ್ ಆಫ್ ಪ್ಯೂರಿಸಮ್, ಪ್ಯೂರಿಸಮ್ ಇಂಡಿಪೆಂಡೆಂಟ್ ರಿಲಿಜನ್ ಅಂತ. ಅದರ ಮೇನ್ ಕಾಂಟೆಂಟ್ ಏನು, ಬಹಳ ಪಾಪ್ಯುಲರ್ ಆದ ಪುಸ್ತಕ ಬಂತು. ಅದರ ಮೇನ್ ಕಂಟೆಂಟ್ ಏನು ಗೊತ್ತಾ, ದೇವರಿದ್ದಾನೆ ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಇದು ಅವನು ವಾರ, ದೇವರಿದ್ದಾನೆ ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಯಾವ ಯುಕ್ತಿಯಿಂದನೂ ದೇವರ ಎಕ್ಸಿಸ್ಟೆನ್ಸ್ ಪ್ರೂವ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದ. ಇಂಥದ್ರಲ್ಲಿ ಕಷ್ಟ ದೇವರಿದ್ದಾನೆ ಬೇಕಾಗಿಬಿಡುತ್ತಿದ್ದಲ್ಲ, ಖುಷಿಯಾಯ್ತು. ಹಾಗೆ ಯೋಚನೆ ಮತ್ತೊಂದು ಪುಸ್ತಕ ಬರ್ತಾನೆ, ಅವನು ಹೇಳ್ತಾನೆ ದೇವರಿಲ್ಲ ಇದ್ದಾನೆ ಅಂತ ಪ್ರೂವ್ ಮಾಡಕ್ಕೆ ಆಧಾರ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದೆ. ಆದರೆ ದೇವರಿದ್ದಾನೆ ಅಂತ ಒಪ್ಪಬೇಕಾದ ನಮ್ಮ ಕರ್ತವ್ಯ ಅಂತ, ದೇವರು ಒಪ್ಪಬೇಕು ನಾವು ಅಂತ ಇನ್ನೊಂದು ಪುಸ್ತಕ ಬರ ಹೇಳ್ತಾರೆ. ಯಾತಕ್ಕೆ, ಕ್ರಿಟಿಕ್ ಆಫ್ ಮಾರಲ್ ಆರ್ಗ್ಯುಮೆಂಟ್ ಅಂತ ಹೇಳ್ತಾರೆ. ಇವತ್ತೇನಾದರೂ ದೇವರಿಲ್ಲ ಅಂತ ನಾವು ಅಂದ್ಕೊಂಡು ಬಿಟ್ರೆ ಜಗತ್ತು ಹಾಳಾಗಿ ಹೋಗುತ್ತೆ. ಯಾವಾಗ ದೇವರಿದ್ದಾನೆ ತಿಳ್ಕೊತೇವೆ ಆಗ ಜಗತ್ತು ಉಳಿಯುತ್ತೆ ಅಂತ ಹೇಳ್ತಾರೆ ಭಗವಂತ ಗೀತೆಯಲ್ಲಿ. ಅದೇ ಮತ್ತೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ ಈಶ್ವರ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೈದ್ಯುತಂ ಏಕಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನು ಅಲ್ಪ ಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತಾ. ಭಗವಂತ ಹೇಳಿದ ಎರಡು ಶ್ಲೋಕದಲ್ಲಿ ಈ ಅರ್ಥ ಇತ್ತು. ದೇವರಿಲ್ಲ ಅಂತ ತಿಳ್ಕೊಂಡ ಮನುಷ್ಯ ಏನಾಗ್ತಾನೆ, ಉಗ್ರ ಕರ್ಮಾಣ ಟೆರರಿಸ್ಟ್ ಆಗ್ತಾರೆ ಅಂತ ಭಗವಂತ ಹೇಳ್ತಾನೆ. ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ಅವನು ಭಗವದ್ಭಕ್ತನಾಗ್ತಾನೆ, ದೇವರಿಲ್ಲ ಅಂತ ತಿಳ್ಕೊಂಡ್ರೆ ಟೆರರಿಸ್ಟ್ ಆಗ್ತಾರೆ. ಇವತ್ತು ಆಗ್ತಿರೋದು ಅದೇ, ಮಕ್ಕಳೇ ಟೆರರಿಸ್ಟ್ ಆಗೋ ಕಾಲ ಬಂದಿದೆ. ಪರಸ್ಪರ ಗಂಡ ಹೆಂಡತಿ ಟೆರರಿಸ್ಟ್ಗಳಾಗಿರ್ತಾರೆ. ನೀ ಯಾವ ನನ್ನ ಕೇಳೋಕ್ಕೆ ಅಂತ ಕೂತಿರ್ತಾರೆ, ಯಾರು ಯಾರನ್ನು ಕೇಳಬಾರ್ದು. ಯಾಕೆ, ದೇವರ ಕಾನ್ಸೆಪ್ಟೇ ನಮಗಿಲ್ಲ, ಆನ್ಸರಬಲ್. ಇಬ್ಬರು ಜಗಳಾಡ್ತಿರ್ತಾರೆ, ಪಾಸ್ ಬರ್ತಾರೆ, ಸುಮ್ಮನೆ ಆಗಿರ್ತಾರೆ. ಯಾಕೆ, ನಮ್ಮನ್ನು ಕೇಳೋ ಒಬ್ಬನಿದ್ದಾನೆ, ನೀವೇನು ಅಭಿಜಿ ಕೆಲಸ ಮಾಡಕ್ಕೆ ಬಂದಿದ್ರೆ ಜಗಳ ಮಾಡಕ್ಕೆ ಬಂದಿರೋ ಅಂತ ಕೇಳ್ತಾರೆ. ಕಷ್ಟ ಸಾರಿ ಸರ್ ಅಂತ ಕೊಟ್ಬಿಡ್ತಾರೆ. ಯಾತಿಗೆ ಬಾಸ್ ಇದ್ದಾರೆ ಕೇಳೋದು. ಇವತ್ತು ಜಗತ್ತಿಗೆ ಬಾಸ್ ಇದ್ದಾರೆ ಅಂತ ಗೊತ್ತಾದರೆ ಎಂದೂ ನಮಗೆ ಸಮಸ್ಯೆ ಇಲ್ಲ. ತುಂಬ ಜನ ಇರ್ತಾರೆ, ಬಾಸ್ ಜೀವಾಕ್ಬಿಟ್ಟಿರ್ತಾರೆ, ಅವನ ನೆಕ್ಸ್ಟ್ ಇನ್ಚಾರ್ಜ್ ಹೋಗ್ಬಿಡ್ತಾನೆ, ಅವನಿಗೆ ಗೊತ್ತು ತನ್ನ ಮಾತು ಯಾರು ಕೇಳಬೇಕು. ಅವ್ರು ಏನು ಮಾಡ್ತಾನೆ ಗೊತ್ತಾ, ಬಾಸ್ ರಿಯಾಕ್ಟ್ ಅಂತ ಹೇಳೋದೇ ಇಲ್ಲ, ಬಾಸ್ ಮೊದಲೇ ಮೊದಲು ಕೊಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಎಲ್ಲ ತುಂಬ ಕೆಲಸ ಮಾಡ್ತಾರೆ, 5 ಗಂಟೆ ಹೋಗಿ ಆಮೇಲೆ ಹೇಳ್ತಾರೆ ಬಂದಿಲ್ಲ ಬಾಸ್ ಅಂತಾರೆ, ಮೊದಲೇ ಹೇಳ್ಬಾರ್ದಾಗಿರ್ತಾರೆ, ಏನು ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಬಾಸ್ ಇಲ್ಲೇ ಇಲ್ಲ, ಬಾಸ್ ಇದ್ದೆ ತಿಳ್ಕೊಂಡಿದ್ದೆ ಕಾಫಿ ಒಂದು ಆಗ್ತಾರೆ, ಬಾಸ್ ಒಳಗೆ ಕೂತಿದ್ದಾರೆ, ಇಲ್ಲ ಅಂತ ಹೇಳ್ಬಿಡ್ತಾರೆ, ಬದಲಾಶ್ರು ನೋಡ್ಬಿಡ್ತಾರೆ. ಅಂದರೆ ದೇವರು ಇದ್ದಾನೆ ಅಂತ ಹೇಳ್ಕೊಂಡ್ರೆ ಅವರಿವರಿಗೆ ಉಪಯೋಗ, ನಮಗೆ ಉಪಯೋಗ ಕಷ್ಟದಿಂದ ನಾವು ಪ್ರಾಮಾಣಿಕರಾಗ್ತೇವೆ, ಜನ ಪ್ರಾಮಾಣಿಕರಾಗ್ತಾರೆ, ಅಷ್ಟು ಶ್ರೇಷ್ಠವಾದ ಮನುಷ್ಯ ಬದುಕ್ತಾನೆ. ಇವತ್ತು ಕಬಂಧನ ಕಥೆ ಕೇಳಿದವರಿಗೆ ಅವರ ಬಾಹುಗಳ ನಾಶ ರಾಮ ಲಕ್ಷ್ಮಣರಿಂದ ಮಾತ್ರ ಸಾಧ್ಯ. ಭಗವಂತ ಇದ್ದಾನೆ, ರಾಮಕೃಷ್ಣಾದಿ ರೂಪದ ಅವತಾರವನ್ನು ಮಾಡ್ತಾ ರಕ್ಷಣೆ ಮಾಡ್ತಾನೆ. ಇನ್ನು ಭಗವಂತ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ದಾರೆ, ಸತ್ಯ ಧರ್ಮ ರಥಾಯಶ. ಭಗವಂತ ಇವರು ಸತ್ಯ ಧರ್ಮ ರಥಾಯ, ಸತ್ಯ ಧರ್ಮದಿಂದಾಗಿ ಎಷ್ಟು ಮೇಲೆ ಎತ್ತಿದ್ದಾರೆ. ಇವತ್ತು ಸ್ವಲ್ಪ ಯೋಚನೆ ಮಾಡಿ, ಇವತ್ತು ಎಷ್ಟೆಷ್ಟು ಜನ ಆಧುನಿಕ ಸಂತರಿದ್ದಾರೆ, ಅವ್ರ ಮೇಲೆಲ್ಲ ಕೇಸ್ ಇದೆ, 3 ಸ್ಕಿಮಲಿ ಕೇಸ್ ಇದೆ ಹೆಚ್ಚಿಗೆ ತುಂಬ ಜನದ ಮೇಲೆ. ಆದರೆ ಆ ವಿಧಾನ 338 ಆಗೋಗ್ಬಿಟ್ಟಿದೆ, ಇನ್ನೂ ಅವ್ರ ಮೇಲೆ ಒಬ್ಬರು ಮಾತಾಡೋದಿಲ್ಲ ಅಂತ ಹೇಳ್ಬೋದು. ಪೇಪರಲ್ಲಿ ಎಲ್ಲ ರಾಯರ ಬಗ್ಗೆ ಎಲ್ಲ ರಾಜಕೀಯ ಓದಿದ್ದಾರೆ, ಯಾರಾದ್ರೂ ಇಲ್ಲ, ಜಗತ್ತಲ್ಲೇ ಸಾಧ್ಯ ಇಲ್ಲ. ಯಾಕೆ, ಅವ್ರ ಬ್ರ್ಯಾಂಡ್ ಏನು, ಸತ್ಯ ಧರ್ಮ ರಥಾಯ. ಯಾರು ಜೀವನದಲ್ಲಿ ಸತ್ಯ ಧರ್ಮ ರಥ ಆಗಿರ್ತಾರೋ ಅವ್ರ ಬಗ್ಗೆ ಯಾರು ಮಾತಾಡಕ್ಕೆ ಬರೋದಿಲ್ಲ. ಇವತ್ತು ನಾ ದೇವರನ್ನು ನಂಬಿದ ಮನುಷ್ಯ ಹೇಗಿರ್ತಾರೆ ಅನ್ನೋದಕ್ಕಿಂತ ಗುರುಗಳು ಸಾಕು. ವಾದಿರಾಜ ರಾಘವೇಂದ್ರ ಸ್ವಾಮಿಗಳಂಥವರೆಲ್ಲ ದೈತೀರ್ಥರು, ರಘುತು, ಎಂತೆಂಥ ಜ್ಞಾನಿಗಳವರೆಲ್ಲ ಕೂಡ ಆ ಒಬ್ಬರಿಂದ ಸಮಾಜ ಉಳಿ. ಒಂದು ಬಸ್ ಹೋಗಲಿಕ್ಕೆ 22 ಡ್ರೈವರ್ ಒಬ್ಬ ಡ್ರೈವರ್ ಮಾತ್ರ ಬಸ್ ಓಡ್ತಾನೆ ಗೊತ್ತಲ್ಲ, ಆ ಟ್ರೈನ್ ಹೋಗುತ್ತೆ ಒಬ್ಬ ಪೈಲಟ್ ಕೂತಿರ್ತಾರೆ, ಒಂದು ಟ್ರೈನ್ ಹೋಗುತ್ತೆ ಒಬ್ಬ ಇವರು ಡ್ರೈವ್ ಮಾಡ್ತಾರೆ, ಅದು ಎಷ್ಟು ಜನ ಕರ್ಕೊಂಡು ಹೋಗ್ತಾನೆ ಗೊತ್ತಲ್ಲ. ಇಂಥ ಒಬ್ಬ ಗುರುಗಳು ರಾಘವೇಂದ್ರ ಸ್ವಾಮಿಗಳಂತ ಒಬ್ಬರು ಇಡೀ ಸಮಾಜವನ್ನೇ ಮುಂದುವರಿಸ್ತಾರೆ. ಅದರಿಂದಾಗಿನೇ ಅಂಥವ್ರನ್ನ ಫಾಲೋ ಮಾಡಬೇಕೆ ಹೊರತು ಕಂಡವನ್ನು ಫಾಲೋ ಮಾಡಕ್ಕೆ ಹೋಗ್ಬಾರ್ದು. ಯಾರಲ್ಲಿ ಸತ್ಯ ಧರ್ಮಗಳ ಬಗ್ಗೆ ಬೆಲೆ ಇಲ್ಲ ಅಂಥವ್ರು ಭಗವಂತನನ್ನು ಒಪ್ಪಿಲ್ಲ ಅಂತ ಅರ್ಥ. ಭಗವಂತನನ್ನು ಒಪ್ಪಿದರೆ ಭಗವಂತ ಯಾರು ಗೊತ್ತಾ, ಗುಣಪೂರ್ಣ, ಬರೀ ವರ್ಚುಸ್, ಫುಲ್ ಆಫ್ ವರ್ಚುಸ್, ದೋಷ ದೂರ, ವಾಯ್ಡ್ ಆಫ್ ಆಲ್ ವೈಸಸ್. ಅದ ಮೇಲೆ ದೋಷ ದೂರನಾದ ಭಗವಂತ ನಾವು ತಪ್ಪು ಮಾಡಿದರೆ ಕ್ಷಮಿಸೋದಿಲ್ಲ, ಗುಣಪೂರ್ಣನಾದ ಭಗವಂತ ಒಳ್ಳೆಯದನ್ನು ಮಾಡಿದರೆ ಬಿಡೋದಿಲ್ಲ, ಉದ್ಧಾರ ಮಾಡ್ತಾನೆ. ಆದ್ದರಿಂದಲೇ ಭಗವಂತನನ್ನ, ಭಗವದ್ ಭಕ್ತರನ್ನು ನಂಬೋದು ನಮ್ಮ ಜೀವನದ ಅತ್ಯಂತ ಕಲ್ಯಾಣಕರವಾದ ಸಂಗತಿ ಅನ್ನೋದು ಈ ಕಬಂಧನ ಕಥೆಯ ಮುಖ್ಯವಾದಂಥ ಸಂದೇಶ. ಅದನ್ನು ವರ್ಣನೆ ಮಾಡಿದ್ದಾರೆ ಇಲ್ಲಿ. ಅಲ್ಲಿಗೆ ಕಬಂಧ ಒಳ್ಳೆ ಬುದ್ಧಿ ಬಂದವನಿಗೆ, ರಾಮ ಯಾಕೆ ಓಡಾಡ್ತೀರಿ, ನನ್ನ ಶಾಪ ಹೋಗಬೇಕಾದ್ರೆ ಇಂದ್ರದೇವರು ಹೇಳಿದರು ಕೊನೆಗೆ, ನನ್ನ ಈ ವಿಕೃತ ರೂಪ ಹೋಗಬೇಕಾದ್ರೆ ರಾಮ ಬಂದು ಕೈ ಕತ್ತರಿಸ್ತಾ ಹೋಗುತ್ತೆ ಅಂತ ಹೇಳಿ. ಇದನ್ನ ಕೈ ಕತ್ತರಿಸಿದ್ರೆ ರಾಮ ಅಂತ ನನಗೆ ಗೊತ್ತಾಯಿತು, ಇವನು ಲಕ್ಷ್ಮಣ, ನೀನು ರಾಮ, ನನಗೆ ತುಂಬ ದುಃಖವಾಗಿದೆ, ನನ್ನ ಕ್ಷಮಿಸಿಕೊಡು ಅಂತ ಕೇಳ್ತಾ ಯಾಕಿದ್ದೀರಿ ಅಂತ ಕೇಳಿ. ಹೀಗಾಗಿದೆ, ರಾವಣ ಬ ರಾಕ್ಷಸ ಸೀತಾಪಹರಣ ಮಾಡಿದ್ದಾನೆ ಅಂತ ರಾಮದೇವರು ಹೇಳಿದ್ರಂತೆ. ಆಗ ಕಬಂಧ ಹೇಳ್ತಾನೆ, ರಾಮ ನನಗೆ ಅವನ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೋಗಿ ಏನು ಗೊತ್ತಾಗ್ತಾ ಇಲ್ಲ, ಯಾಕೆ ಗೊತ್ತಾ, ದೇಹ ಅಂಥದ್ದು ಇದು ರಾಕ್ಷಸ ದೇಹ, ಏನು ತೋರಿಸ್ತಾ ಇಲ್ಲ, ಒಂದು ಕೆಲಸ ಮಾಡು, ನನ್ನ ದೇಹ ದಹನ ಮಾಡಿ, ನನಗಾಗ ಒಳ್ಳೆ ರೂಪ ಬರುತ್ತೆ, ಹಾಗೆಲ್ಲ ಹೇಳ್ತೀರಿ ಅಂತ ಹೇಳಿದೆ. ಎಷ್ಟಷ್ಟೇ ಇರಲ್ಲ, ಆ ದೇಹಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಮೂಡ್ ಸರಿ ಇಲ್ಲ ಅಂತಾರಲ್ಲ, ಹಾಗೆ ಎಟ್ಟೋದಲ್ಲ, ಮೂಡ್ ಸರಿ ಇಲ್ಲ ಅವ ದೇಹ, ನಮಗೆ ಈ ರಾಕ್ಷಸ ದೇಹ ಸರಿ ಇಲ್ಲ, ಆದ್ದರಿಂದ ನನ್ನ ದಹನ ಮಾಡಬಾರ್ದು ಅಂತ ಹೇಳಿರ್ತಾರೆ ರಾಮದೇವರು. ಅವನು ದಹನ ಮಾಡ್ತಾರೆ, ಇವರು ರಾಕ್ಷಸ, ಇವರು ದಹನ, ಅವನ ಹದ್ದು ಅವನು ದಹನ. ಇವತ್ತು ರಾಮಾಯಣ ದಹನ ಮಾಡೋ ಮಹಾಪಾಪಿಗಳು ಇದ್ದಾರೆ, ನನಗೆ ರಾಮಾಯಣ ಸುಡೋ ಜನರಿದ್ದಾರೆ, ಎಂಥ ರಾಕ್ಷಸ, ರಾಮಾಯಣ ಸುಡೋದಲ್ಲ, ವ್ಯಾಲ್ಯೂಸನ್ನೇ ಸುಡ್ತಾರೆ ಅಂತ, ಧರ್ಮಗಳನ್ನೇ ನಾಶ ಮಾಡ್ತಾರೆ ಅಂತ ರಾಮದೇವರು ದಹನ ಮಾಡಿದ್ರಂತೆ. ಆ ದಾನ ಅವರು ಆಗ್ತಾ ಆಗ್ತಾ ಹೋದಂತೆ ಅವರ ದೇಹ ಸುಡ ಕ್ರಮ ಹೇಳ್ತಾರೆ ಆಶ್ಚರ್ಯ. ನಿಧಾನವಾಗಿ ಸುಟ್ಟ ಆಗ ದಿವ್ಯ ದೇಹ ತೊಗೊಂಡು ನಿಂತಂತೆ ಮೇಲೆ, ವಿರಾಧನ ಹಾಗೆ ನಿಂತಿದ್ದ, ಶರಭಂಗರು ಹಾಗೆ ಆಗಿದ್ರು, ಇವರು ಹಾಗೆ ಆಗ್ತಿದ್ದ, ದಿವ್ಯ ದೇಹ ತೊಗೊಂಡಿದ್ದಾನೆ ರಾಮ. ನಾನು ಎಲ್ಲದನ್ನು ಕಾಣಿಸ್ತಾ ಇದೆ ಈಗ, ಎದ್ಕೊಂಡು ಹೋದವನು ರಾವಣ, ಲಂಕಾಪಟ್ಟಣದಲ್ಲಿ ಎಲ್ಲ ಗುರುತೆಲ್ಲ ಹೇಳ್ತಾನೆ, ಈಗ ಹೋಗಬೇಕು, ಈ ಕೆಲಸ ಮಾಡಿದ್ರೆ ಏನೇ ನಡೀತು ಅಂತ ಎಲ್ಲ ಹೇಳ್ತಾನೆ. ದೇಹದಿಂದ ಎಷ್ಟು ಉಪಯೋಗ ಆಯ್ತಲ್ಲ, ಬರೀ ಕಣ್ಣಿಗೆ ಕಾಣತ್ತನ್ನ, ನಾವು ಸ್ಪೆಕ್ಸ್ ಹಾಕೊಂಡ ಕಾಣುತ್ತೆ, ಮೈಕ್ರೋಸ್ಕೋಪ್ ಹಾಕೊಂಡ ಕಾಣುತ್ತಲ್ಲ, ಆ ದೇಹದಲ್ಲಿ ಎಷ್ಟು ಮಹತ್ವ ಇದೆ ಅಂತ ತಿಳಿಸ್ತಾರೆ. ಅಂತ ದೇಹ ದೇವರನ್ನು ಕೊಟ್ಟಿದ್ದಾನೆ ಇವತ್ತು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ, ಉಜ್ಜಪ್ಪಗಳಿಲ್ಲ, ಪ್ರಾಣಿಗಳಿಗೆ ಏನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಇವತ್ತು ನಮಗೆ ಕಾಣುತ್ತೆ. ಮನುಷ್ಯನಾದವನು ಉಪಯೋಗಿಸಿದ ಪ್ರಾಣಿಗಳಂತೆ ಇದ್ರೆ ಏನು ಉಪಯೋಗ ಬರೋದಿಲ್ಲ, ಬುದ್ಧಿ ಕೊಟ್ಟಿರೋದೇ ಅರ್ಥ ಮಾಡ್ಕೊಳ್ಬೇಕು. ಕಬಂಧ ಅಂತ ಹೇಳಿ ರಾಮ ನಮಸ್ಕಾರ ಅಂತ ಹೇಳ್ತಾ ಕೊನೆಗೆ ಒಂದು ಮಾತಾಡ್ತಾನೆ. ಇಲ್ಲಿ ಮುಂದೆ ಹೋದರೆ ಶಬರಿ ಅಂತ ಒಬ್ಬಿದ್ದಾರೆ, ಇನ್ನೂ ಮುಂದೆ ಹೋದರೆ ಋಷಿಯೋಗ ಪರ್ವತ ಸಿಗುತ್ತೆ, ಅಲ್ಲಿ ಸುಗ್ರೀವ ಅಂತ ಒಬ್ಬಿದ್ದಾನೆ. ಅವನ ಅಣ್ಣನಿಂದ ಗಡಿಪಾರಾದರು, ಹೆಚ್ಚಿನ ಕಳ್ಕೊಂಡು ಹೋದರು, ಬಹಳ ದುಃಖದಲ್ಲಿದ್ದಾನೆ. ಅವನ ಸಹಾಯ ನೀನು ತಗೋ, ನೀನು ಭಾರಿ ಒಳ್ಳೇದಾಗುತ್ತೆ, ಇಷ್ಟೆಲ್ಲ ಮಾಡಿ ರಾಮದೇವರು ಉದ್ದೇಶ ಮಾಡಿ ಹೊರಟುಬಿಡ್ತಾನೆ, ಗೊತ್ತಾಯ್ತಾ. ಇದನ್ನೇ ಅವರ ಯೋಗ್ಯ ಲಿಮಿಟೇಷನ್ ಅಂತ ಕರೀತಾರೆ. ಶುದ್ಧ ವಾಯುದೇವರಂತೆ ಯಾವಾಗಲೂ ದೇವರನ್ನ ಶುದ್ಧ ಅಂತ ತಿಳ್ಕೊಳ್ಳೋ ಶಕ್ತಿ ಎಲ್ಲರಿಗೂ ಇರೋದಿಲ್ಲ, ಒಂದು ಸ್ಟೇಜಲ್ಲಿ ಏನು ಮಾಡಿಬಿಡ್ತಾರೆ, ಆ ರೀತಿ ತಮ್ಮ ಇನ್ವಿಟೇಷನ್ ತೋರಿಸ್ತಾ ರಾಮನ ಭಾರಿ ಗೈಡ್ ಮಾಡಿದೆ ಅಂತ ತಿಳ್ಕೊಂಡು ಹೋಗಿಬಿಡ್ತಾರೆ. ಇದು ಮಾಡಿದ ತಪ್ಪಿ, ಒಳ್ಳೆ ನಿದರ್ಶನವನ್ನು ಕಾಣುತ್ತೇವೆ. ಕಬಂಧ ಎಷ್ಟು ಹೇಳಿ ಹೋಗ್ತಾರೆ, ಮುಂದೆ ಹನುಮಂತ ದೇವರು ಬರ್ತಾರೆ, ಸುಂದರಕಾಂಡದಲ್ಲಿ ಕೇಳಿರ್ತೇವೆ, ಚೂಡಾಮಣಿ ಎಂಥ ಹನುಮಂತ ಮಾಡಿದ ಕೆಲಸ ಯಾರೂ ಮಾಡಿಲ್ಲ, ರಾಮದೇವರೇ ಮಾತನ್ನು ಹೇಳ್ತಾರೆ, ರಾಮದೇವರ ಹತ್ರ ಹನುಮಂತ ಬರ್ತಾರೆ, ಒಂದು ಮಾತಾಡೋದಿಲ್ಲ ರಾಮದೇವರು, ಕೃಷ್ಣಾರ್ಪಣ ತಪ್ಪಿಸಿಬಿಡ್ತಾನೆ. ಅಹಂಕಾರದ ಹೆಸರಿಲ್ಲ ಹನುಮಂತನಿಗೆ, ರಾಮನಿಗೆ ಏನೋ ಉಪಕಾರ ಮಾಡದೆ ಅಂತಿಲ್ಲ ಹನುಮಂತನಿಗೆ. ಅದಕ್ಕೆ ರಾಮನಿಗೆ ಯಾರು ಉಪಕಾರ ಬೇಕಾಗಿದೆ, ಭಗವಂತನಿಗೆ ಯಾರು ಸಹಾಯ ಬೇಕಿದೆ, ನಮಗೊಂದು ಅವಕಾಶ ಕೊಟ್ಟ ರಾಮ ಅಂತೇಳಿ, ಸಂಪ್ರಾಪ್ತ ಸರ್ವ ಕವಿವೀರ ವರೈಸ್ತಮೇತ ಚೂಡಾಮಣಿ ಪವನಜ ಪದಯೋರ್ನಿಧಾಯ ಸರ್ವಾಂಗಗೈ ಪ್ರಣತಿಮಶ್ಯ ಚಕಾರ. ತಕ್ಷಣ ರಾಮದೇವರು ಮಾಡಿದ್ದೇನು ಹನುಮಂತನ ತಕ್ಷಣ ಅವರು ಎಷ್ಟು ಅನುಗ್ರಹ ಮಾಡಿದ್ರು ಅಂದರೆ ಅಂತ ಅನುಗ್ರಹ ಯಾರಿಗೂ ಮಾಡಲಿಲ್ಲ ರಾಮದೇವರು. ಇದರಿಂದ ಎರಡು ತಿಳಿದಿದೆ, ಪೂರ್ಣ ಸೇವೆ ಮಾಡೋಕ್ಕೂ ಉಳಿದವರಿಗೆ ಬರೋದಿಲ್ಲ, ಮಾಡಿದ ಸೇವೆ ಉಳಿಸ್ಕೊಳ್ಳೋಕ್ಕೂ ಉಳಿದವರಿಗೆ ಬರೋದಿಲ್ಲ, ಎರಡನ್ನೂ ಮಾಡಿದ ಹಿರಿಮೆ ವಾಯುದೇವರು. ಅದಕ್ಕೆ ಅವರನ್ನು ವಾಯು ಜೀವೋತ್ತಮ ಅಂತ ಯಾಕೆ ಕರೀತಾರೆ ಅಂದರೆ, ಯಾವ ಹಂತದಲ್ಲೂ ಕೂಡ ತಪ್ಪನ್ನು ಮಾಡದೆ ಹೋದರು. ಲಕ್ಷ್ಮಣ ಮಾಡಿದ್ದನ್ನು ಕೇಳಿದ್ದೇನೆ, ಅದೇ ಲಕ್ಷ್ಮಣ ಇನ್ನೊಮ್ಮೆ ಏನು ಮಾಡ್ತಾನೆ ಗೊತ್ತಾ, ಕೊನೆಗೆ ರಾಮದೇವರು ಪರಂಧಾಮಕ್ಕೆ ಹೊರಡಬೇಕು. ಆಗ ರುದ್ರದೇವರು ಬಂದು ರಾಮದೇವರ ಜೊತೆ ಮಾತಾಡ್ತಾ ಇದ್ದಾರೆ, ಬ್ರಹ್ಮದೇವರು ಕಳಿಸ್ಕೊಟ್ಟಿರ್ತಾರೆ, ರಾಮದೇವರೇ ನೀವಿನ್ನು ವಾಪಸ್ ಬರಬೇಕು, ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೆ ಅವತಾರ ಮಾಡಿದ್ದೇವೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಕೆಲಸ ಮುಗಿದಿದೆ, ದಯವಿಟ್ಟು ವಾಪಸ್ ಬರಬೇಕು, ಪರಿಗ್ರಹ ಮಾಡಬೇಕು ಅಂತ ರುದ್ರದೇವರು ಅಂತ ಸಂದೇಶ ಕರೀತಾರೆ. ರಾಮದೇವರು ಏನು ಮಾಡಿದ್ರಂತಾಗ, ಲಕ್ಷ್ಮಣ ಅವರು ಮಾತಾಡ್ತಿರ್ತೇವೆ, ಒಳಗೆ ಯಾರನ್ನೂ ಬಿಡಬೇಡ, ಒಳಗೆ ಯಾರನ್ನೂ ಬಿಡಬೇಡ, ನೀವು ಹೊರಗೆ ಅನೇ ನಿಂತಿರ್ಬೇಕು, ಇಷ್ಟು ಕೇಳೋದಿಲ್ಲ, ಇನ್ನೂ ಸೇರಿಸ್ತಾರೆ, ಅಕಸ್ಮಾತ್ ಒಳಗೆ ಏನಾದ್ರು ಬಿಟ್ಟರೆ ಇದನ್ನು ಕೊಂದು ಬಿಡ್ತೇನೆ ಅಂತ ಹೇಳಿದ್ರು, ಸಣ್ಣ ಪುಟ್ಟ ಶಿಷ್ಯಲ್ಲ ಕೊಂದೇ ಬಿಡ್ತೇನೆ ಅಂತ ಹೇಳಿದ್ರು. ಲಕ್ಷ್ಮಣ ಆಗಲಿ ನಿಂತ್ಕೊಂಡ್ಬಿಡ್ತಾರೆ, ರಾಮದೇವರು ಮಾತಾಡ್ತಾ ಇರ್ತಾರೆ, ದುರ್ವಾಸವನ್ನು ಇವರು ಬರ್ತಾರಾಗ, ಲಕ್ಷ್ಮಣ ಒಳಗೆ ಹೋಗ್ಬೇಕು ರಾಮ ನೋಡ್ಬೇಕು ಅಂತ ಹೇಳ್ತಾನೆ. ಸ್ವಾಮಿ ಒಳಗೆ ಬಿಡಾಗಿಲ್ಲ ನಾನು ಅಂತ ಹೇಳ್ತಾನೆ. ಓ ಹಾಗಿದ್ರೆ ರಾಮ ಸೋತ ಅಂತ ಅರ್ಥ ಅಂತ. ಏನು ಸ್ವಾಮಿ ಅಂತ ಕೇಳ್ತಾನೆ. ನಾನು ಯಾತಕ್ಕೆ ಬಂದಿದ್ದೇನೆ ಗೊತ್ತಾ ಲಕ್ಷ್ಮಣ, ನಾನು ದೊಡ್ಡ ಒಂದು ಸ್ಪರ್ಧೆ ಹಾಕೊಂಡು ಬಂದಿದ್ದೆ. ನಾನು ಕೇಳಿದ್ದನ್ನು ಕೊಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ಇದು ನಾನು ತೀರ್ಮಾನ ಮಾಡಿರೋ ಅಂಶ, ಎಲ್ಲರ ಮುಂದೆ ಹೇಳ್ಬಿಟ್ಟಿದ್ದೇನೆ. ಯಾರಿಗೂ ಸೋತ್ಬಿಟ್ಟಿದ್ದಾರೆ, ಯಾರು ನನಗೆ ಕೊಟ್ಟಿಲ್ಲ ಕೇಳಿದ್ದೀನ. ರಾಮ ಒಬ್ಬ ಬಾಕಿ ಇದ್ದ, ಅದಕ್ಕೆ ನಾನು ಬರ್ತಾ ಇದ್ದೇನೆ. ಈಗ ನೀವು ಒಡಗೆ ಬಿಟ್ಟರೆ ರಾಮನ ಕೇಳ್ತೇನೆ, ಇಲ್ಲವನು ಏನು ಮಾಡ್ತಾನೆ ಗೊತ್ತಾ, ರಾಮನ ಕೊಡ್ಲಿಕ್ಕೆ ಆಗೋದಿಲ್ಲ, ಒಡಗೆ ಬಿಡಲಿಲ್ಲ ಅಂತ ಅನೌನ್ಸ್ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ ಗೊತ್ತಾಯ್ತಾ. ಒಡಗೆ ಬಿಡಲಿಲ್ಲ ಅಂತ ಹೇಳ್ತೇನೆ, ಏನು ಮಾಡ್ತೀನಿ ಅಂತ ಕೇಳ್ತಾನೆ. ಆ ಲಕ್ಷ್ಮಣ ಯೋಚನೆ ಮಾಡ್ತಾನೆ, ನಾನೀಗ ಒಡಗೆ ಬಿಟ್ಟರೆ ರಾಮನನ್ನು ಕೊಲ್ತಾನೆ. ರಾಮ ಹೇಳ್ಬಿಟ್ಟಿದ್ದಾನೆ ರಾಮನನ್ನು ಕೊಂದು ಬಿಡ್ತಾನೆ. ಒಳಗೆ ಬಿಡದೆ ಹೋದ್ರೆ ರಾಮನ ಕೀರ್ತಿ ಇವ್ರು ಕೊಲ್ತಾರೆ, ರಾಮನ ಕೀರ್ತಿ ಇವ್ರು ಕೊಂದಾಗ್ತಾರೆ, ರಾಮ ಅಸಮರ್ಥ ಅಂತ ಹೇಳಿಬಿಡ್ತಾನೆ. ಇಲ್ಲಿ ನನ್ನ ಸಾವು ದೊಡ್ಡದು, ರಾಮನ ಕೀರ್ತಿಗೆ ಬರೋ ಕಳಂಕ ದೊಡ್ಡದು ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ನಾನು ಶತ್ರು ಪರವಾಗಿಲ್ಲ, ರಾಮನ ಕೀರ್ತಿ ಮುಖ್ಯ ಅಂತ ಒಳಗೆ ಹೋಗಿ ಅಂತ ತಿಳಿಸಿದೆ. ಲಕ್ಷ್ಮಣ ನೋಡಿ ಎಷ್ಟು ಚೇಂಜ್ ಆಗಿದ್ದಾನೆ. ಅಲ್ಲಿ ಲಕ್ಷ್ಮಣ ರಾಮನ ಮಾತನ್ನು ಮೀರಿದ್ದ, ಇಲ್ಲೂ ಲಕ್ಷ್ಮಣ ರಾಮನ ಮಾತನ್ನು ಮೀರಿದ. ಆದರೆ ಅಲ್ಲಿ ಮೀರಿ ಬಯಸ್ಕೊಂಡ, ಇಲ್ಲಿ ಮೀರಿ ಹೊಲಿಸ್ಕೊತಾನೆ ಅಂತ ಕೆಲಸ ಮಾಡ್ತಾನೆ. ಕಷ್ಟ ಒಳಗೆ ಹೋಗ್ತಾರೆ ದುರ್ವಾಸರು. ರಾಮನ ರಸಿವೆ ಆಗಿದೆ ಕೊಡು ಅಂತ ಕೇಳಿದರು. ನಾನು ಅನ್ನಬೇಕು, ರಾಮದೇವರು ಹೇಳ್ತಾರೆ. ರಾಮ ಉಳಿದವರಾಗಿ ಏನು ಮಾಡ್ತಾರೆ, ಫಸ್ಟ್ ಲಕ್ಷ್ಮಣ ಕೇಳಿ ಯಾಕೆ ಹೊಳಿಬಿಟ್ಟು ಅಂತ ಕೇಳ್ತಿದ್ರು. ಫಸ್ಟ್ ಯಾಕೆ ಹೊಳಿಬಿಟ್ಟು ಗಡ ಹೋಗ್ತಾ ಅದೆಲ್ಲ ಮಾಡಲಿಲ್ಲ. ಫಸ್ಟ್ ಕೇಳ್ತಾರೆ ಏನು ವಿಷಯ, ನನಗೆ ಅನ್ನಬೇಕು ಭಾರಿ ಹಸಿವಾಗಿ. ಆಯ್ತು ಊಟಕ್ಕೆ ಕೇಳಿ ಅಂತ ಅಂದರೆ ನಾವು ಊಟಕ್ಕೆ ಕೇಳೋದಿಲ್ಲ. ಯಾಕೆ ಗೊತ್ತಾ, ಈಗಾಗಲೇ ಮಾಡಿದ ಅಡಿಗೆ ಅದು ತಿನ್ನೋದಿಲ್ಲ, ಈಗಾಗಲೇ ಮಾಡಿದ ಅಡಿಗೆ ಊಟ ಮಾಡೋದಿಲ್ಲ. ಆಯ್ತು ಸ್ವಲ್ಪ ಕಾಯಿನಿ ಅಡಿಗೆ ಮಾಡ್ತೀರಿ ಅಂದರೆ ಅದಕ್ಕೆಲ್ಲ ಕಾಯಿ ಕಾಯಿರಿಲ್ಲ. ಇದಕ್ಕೆ ಬ್ರಾಹ್ಮಣ ಸಹವಾಸ ಅಂತಾರಲ್ಲ, ಈ ಕಡೆ ಈ ಕಾಯೋದಿಲ್ಲ ಬೀಳಕ್ಕೆ ಬರ್ಬೇಕು. ಏನು ಮಾಡ್ಬೇಕು, ಉಳಿದವರಾದ್ರೆ ಏನು ಬುದ್ಧಿ ಹೋಗಿದೆ ಅಂತ ಬಿಡ್ತದೆ ಅಷ್ಟೇ. ರಾಮ ಇಡೋದಿಲ್ಲ, ಅಷ್ಟೇ ತಾನೇ ತಗೊಳ್ಳಿ ಅಂತ ಕೈ ಚಾಡ್ತಾನೆ ರಾಮ, ಕೈ ಚಾಡ್ತಾನೆ ಅಷ್ಟೇ. ಆದ್ರಿಂದ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಅವ್ರು ತಿಂತಾ ಇದ್ದಾರೆ ತಿಂತಾ ಇದ್ದಾರೆ. ಅವ್ರು ಕೇಳಿದ್ದೊಂದು ರಾಮ ಕೊಡದೇ ಇದ್ದಿದ್ದೇ ಇಲ್ಲ, ಸುಸ್ತಾಯ್ತಾ ರಾಮ ನಾನು ಸೋತೆ ಸಾಕೋ ಸಾಕು ಅಂದ್ಬಿಟ್ಟು. ಅವನು ಹೇಳ್ತಾನೆ ರಾಮನೇ ಸರ್ವೋತ್ತಮ ಸಾರಿದರಂತೆ ಪುಣ್ಯಾತ್ಮ ದುರ್ವಾಸ. ಈ ಕೆಲಸ ಆಗಲಿ ಅಂತ ಲಕ್ಷ್ಮಣ ಬಿಟ್ಟಿದ್ದ ಪುಣ್ಯಾತ್ಮ. ಈಗ ರಾಮನ ಶಕ್ತಿ ನೋಡಿದ್ರೆ ತನ್ನ ಕೈಯಿಂದ ಅಕ್ಷಯ ಕೊಡೋ ರಾಮನಿಗೆ ಸೀತೆ ಕಳ್ಕೊತಾನ ರಾಮ. ಯೋಚನೆ ಮಾಡಿ, ಇನ್ನೊಬ್ರು ಸಹಾಯ ರಾಮನಿಗೆ ಬೇಕಾ? ಅಡಿಗೆಯವರಿಲ್ಲ ಮನೆಯಲ್ಲಿ ಅಂತ ಹೇಳಿಲ್ಲ, ಎಷ್ಟು ಜನ ಬಂದಿದ್ದೀರಿ ಕೇಳಲಿಲ್ಲ, ಸ್ವಲ್ಪ ಕಾಯಿಲೆ ಇರಲಿಲ್ಲ, ಕಷ್ಟ ಕೊಟ್ಟಿದ್ದೇನೆ. ಅದು ಎಲ್ಲ ವಿಧವಾದ ಪಕ್ಷಗೋಚರನ್ನು ಕೊಡ್ತಾ ಇರಬೇಕಾದ್ರೆ ಆಗ ದುರ್ವಾಸರು ಪರಾಜಿತರಾಗ್ತಾರೆ, ರಾಮನ ಸ್ತೋತ್ರ ಮಾಡ್ತಾರೆ, ಆದರೆ ಹೊರಟೋಗ್ತಾರೆ. ಲಕ್ಷ್ಮಣ ಅಂತ ರಾಮದೇವರಿಗೆ ಈಗೇನು ಹೇಳಿ ಯಾಕೆ ಒಳಗೆ ಬೇಕು ಅಂತ ಕೇಳ್ತಾರೆ. ಲಕ್ಷ್ಮಣ ಅಣ್ಣ ಯಾಕೆ ಬಿಟ್ಟಿದ್ದೆ ನಿಮ್ಗೆ ಗೊತ್ತಿದೆ, ಏನು ಚಿತ್ರ ಕೊಟ್ಟರು ತಗೋತೀನಿ, ಕೊಲ್ಬೇಕು ನಾನು ಕೊಲ್ತೀನಿ ತಾನೆ ಅಂತ ಹೇಳಿದ ತಕ್ಷಣ ತಯಾರು ಅಂತ ಹೇಳ್ತಾರೆ ಲಕ್ಷ್ಮಣ. ತಯಾರು ಅಂತ ಹೇಳಿದ ತಕ್ಷಣ ರಾಮದೇವರು ಹೇಳ್ತಾರೆ, ಹಾಗಿದ್ರೆ ಹೋಗ್ಬಿಡು ಹೋಗ್ಬಿಡು. ಜನ ಏನು ತಿಳ್ಕೊಂಡ್ಬಿಟ್ರು ಗೊತ್ತಾಗ, ರಾಮನ ಬೈಲಕ್ಕೆ ಒಂದು ಹೊಸ ಸ್ಕೋಪ್ ಸಿಕ್ಕಿ. ಎಂಥ ರಾಮ, ಹೆಂಡತಿನೂ ತ್ಯಾಗ ಮಾಡಿದ, ಸೀತಾಪತಿ ತ್ಯಾಗ, ತಮ್ಮನ್ನೂ ತ್ಯಾಗ ಮಾಡಿಬಿಟ್ಟ. ಎಂಥ ತಮ್ಮ 14 ವರ್ಷ ಹಿಂದಿನ ರಾಮ 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 ಅಂತ ಓಡಾಡಿದರೆ ಗೆಟೌಟ್ ಅಂದು ಬಿಟ್ಟಾನ, ಏನು ಮಾಡಬೇಕಿಲ್ಲ. ರಾಮ ಕೊಲ್ಲಿಲ್ಲ, ಗೆಟೌಟ್ ಅಂತ ಹೇಳ್ತಾನೆ. ಯಾತಕ್ಕೆ ಅತ್ಯಂತ ಬಂಧು ನಿಧಾನ ತ್ಯಾಗ ಏವ, ಅತ್ಯಂತ ಪ್ರಿಯವನ್ನು ಕೊಲ್ಲೋದಂದ್ರೆ ಗೆಟೌಟ್ ಅಂದ್ರೆ ಕೊಂದಾಗಬೇಕಾಗ ಬಿಟ್ಟುಬಿಟ್ರಾಯ್ತಾರೆ. ಲಕ್ಷ್ಮಣ ಏನು ಮಾಡಿದ್ರೆ ಗೊತ್ತಾ, ಖುಷಿ ಆಯ್ತಂತೆ ಲಕ್ಷ್ಮಣನಿಗೆ. ಯಾತಕ್ಕೆ ಅಂದರೆ ರಾಮನ ಮಾತು ಅರ್ಥ ಆಯ್ತಂತೆ, ಅವತ್ತು ಅರ್ಥ ಆಗಿದ್ದೀರ, ಇವತ್ತು ಅರ್ಥ ಆಯ್ತು ರಾಮನ ಮಾತು. ಅವತ್ತು ಸೀತೆ ಮಾತು ಇದೇ ಅರ್ಥ ಇತ್ತು. ಏನು ಅರ್ಥ ಇತ್ತು ಗೊತ್ತಾ, ನೀನೀಗ ನಾಟಕ ಮಾಡ್ತಾ ಇದ್ದೇವೆ ದೂರ ಹೋಗುವಂತ ಅಷ್ಟೇ ಅರ್ಥ ಇತ್ತು, ಅಪಾರ್ಥ ಮಾಡ್ತಾರೆ. ಈಗ ಅರ್ಥ ಆಯ್ತಾದ್ರೆ ಏನು ಅರ್ಥ ಗೊತ್ತೇನು, ಅವತಾರ ಕಾರ್ಯ ಮುಗಿದಿದೆ, ನೀನು ಲೋಕಕ್ಕೆ ಹೋಗುವಂತ ಅರ್ಥ. ತಷ್ಟ ಲಕ್ಷ್ಮಣ ಆವಾಗ ವಾಪಸ್ ಹೋಗ್ಬಿಡ್ತಾರೆ. ಇವತ್ತು ಅರ್ಥ ಅವತ್ತ್ಯಾಗೆ ಅರ್ಥ ಮಾಡ್ಕೋಬಾರ್ದಾಗಿತ್ತು, ಅವತ್ತಾಗಲಿಲ್ಲ ಇವತ್ತಾಯಿತು. ಅಂದರೆ ಅವತ್ತಿನ ಪಾಠ ಇವತ್ತು ಕಲಿತ ಲಕ್ಷ್ಮಣ. ಇದು ಲಕ್ಷ್ಮಣನ ಹಿರಿಮೆ. ಇಂತ ಲಕ್ಷ್ಮಣ ಲೋಕಮಾನ್ಯನಾದ ಕಾರಣ ಅದೇನೆ, ಅನೇಕರಿಗೆ ಒಂದು ಗೊಂದಲ, ರಾಮ ಸೀತೆ ಪಕ್ಕದಲ್ಲಿ ಲಕ್ಷ್ಮಣ ಪೂಜಿತಾನಾಗ್ತಾರೆ. ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ, ಎಷ್ಟೋ ಮಠಗಳಲ್ಲೂ ಕೂಡ ಹಾಗಿರ್ತಾರೆ, ಲಕ್ಷ್ಮಣ ಇರ್ತಾರೆ. ಏನಿದೆ ಅಷ್ಟೇ, ಲಕ್ಷ್ಮಣೆ ಅಂತ ಸ್ಥಾನಮಾನ ಎಲ್ಲಿಂದ ಬಂತು? ಆದಿಶೇಷ ಇಲ್ಲಿ ರಾಮ ಇಲ್ಲಿ ಜೊತೆಗೆಲ್ಲ ಬರುತ್ತಾ ಅಂದರೆ ಆ ಒಗಟನ್ನು ಯಾರೂ ಬಿಡಿಸಿಲ್ಲ. ಮತ್ತೆ ಭದ್ರಾಚಾರ್ಯ ಅವರೇ ಮಹಾಭಾರತ ತಾತ್ಸರ ನಿರ್ಣಯ ಸಂಶಯ ಹೆಚ್ಚಿದ ಹೇಳ್ತಾರೆ. ಲಕ್ಷ್ಮಣರೊಳಗೆ ಸಂಕಷ್ಟನಾಮಕ ಭಗವಂತನ ಒಂದು ಸನ್ನಿಧಾನ ಇದೆ. ಯಾವ ಬಲರಾಮನಲ್ಲಿ ಶುಕ್ಲಕೇಶ ಆವೇಶ ಆಗಿತ್ತೋ ಅದು ಸಂಕಷ್ಟ ರೂಪದ ಸನ್ನಿಧಾನ ಇದೆ. ಅದಿದ್ದಾಗ ಮಾತ್ರ ರಾಮನಿಗೆ ಇಕ್ಕಲ್ಲ ಅಷ್ಟು ಶಕ್ತಿ, ಅದು ಅದೃಶ್ಯವಾಗಿಬಿಟ್ರೆ ಆದಿಶೇಷ ಅಷ್ಟೇ ಅಂತ ಅದಿಲ್ಲ. ಇದು ಲಕ್ಷ್ಮಣನ ಜೊತೆ ಕುಳಿಸಕ್ಕೆ ಕಾರಣ ಇದೆ. ಮಠಗಳಲ್ಲಿ ಆ ರೀತಿ ಇರ್ತಾರೆ, ಜೊತೆ ಭುಜನ್ ಜೊತೆಗಿರ್ತಾರೆ, ಮತ್ತೆ ರಾಮದೇವರ ಪ್ರತಿಮೆ ಜೊತೆಗಿರ್ತಾರೆ. ಕಾರಣ ಏನು ಅಂದರೆ ಲಕ್ಷ್ಮಣಗಿರುವ ಸಂಕರ್ಷಣ ರೂಪದ ಭಗವಂತ ಸನ್ನಿಧಾನ. ಸಂಕರ್ಷಣ ಶೇಷಣಿ ಬೇರೆ ಹೆಸರಿದೆ, ಸಂಕರ್ಷಣ ನಾರಾಯಣ ಸಂಕರ್ಷಣ ಇದ್ದಾನೆ. ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ, ಆ ರೂಪದಲ್ಲಿ ಪರಮಾತ್ಮ ಇದ್ದು ರಕ್ಷಣೆ ಮಾಡ್ತಿದ್ದಾನಾದ್ದರಿಂದ ಅವರಿಗೆ ಆ ಸ್ಥಾನ ಬಂದಿದೆ. ಇಲ್ಲಿ ಕಬಂಧನಿಗೂ ಜ್ಞಾನ ಬಂತು, ಆದರೆ ಉದ್ದೇಶ ಮಾಡೋ ರೀತಿ ಮಾಡಿ ಮುಂದೆ ಹೋಗು ಅಂತ ಹೇಳ್ತಾರೆ. ರಾಮದೇವರು ಹೊರಡ್ತಾ ಇದ್ದಾರೆ, ಹೋಗ್ತಾ ಹೋಗ್ತಾ ಈಗಾಗಲೇ ಎಲ್ಲಿ ಬಂದು ರಾಮದೇವರು ಬರ್ತಾರೆ, ಪಂಪಾ ಸರೋವರಕ್ಕೆ ಬರ್ತಾರೆ, ಯಾವತ್ತಿನ ಹಂಪೆ ಅಲ್ಲಿ ಬರ್ತಾರೆ. ಆ ಕಡೆಯಿಂದ ಬಂದಾಗ ಮೊದಲು ಅದು ಬರೋದು, ಈ ಕಡೆಯಿಂದ ಹೋದಾಗ ನಾವು ಈ ಕಡೆ ಬಂದು ಹೋಗ್ತೇವೆ. ಆ ಕಡೆಯಿಂದ ರಾಮದೇವರು ಬರ್ತಿದ್ದಾರೆ ಪಂಪಾ ಸರೋವರ. ಅಲ್ಲಿ ಶಬರಿ ಇವತ್ತು ಪಂಪಾ ಸರೋವರ ಇದೆ, ರಾಮಾಯಣಕ್ಕೆ ಯಥಾರ್ಥವಾದ ಗ್ರಂಥ ಅಂದರೆ ಇವತ್ತು ತುಂಬ ದೊಡ್ಡ ಸರೋವರ. ಅಲ್ಲಿ ರಾಮದೇವರು ಬರ್ತಾರೆ, ಒಳ್ಳೆ ದಿವ್ಯವಾದ ವಾತಾವರಣ, ಅಷ್ಟು ಮನಮೋಹಕವಾದ ದೃಶ್ಯಗಳಲ್ಲಿತ್ತು. ಇದರಿಂದ ಅರ್ಥ ಇದೆ, ಶಬರಿ ಒಬ್ಬ ತಪಸ್ವಿ, ಆದರೆ ಆಶ್ರಮ ಹೇಗಿಟ್ಕೊಂಡಿದ್ದು ಅಂದರೆ ಮನೆಯನ್ನ ಇಟ್ಕೊಂಡಿರ್ತಾರೆ. ಮನೆ ನೋಡಿದ್ರೆ ಅವಸ್ಥ ಅಸಹ್ಯ ಬಂದ್ಬಿಡ್ತಾರೆ, ಇಟ್ಕೊಂಡಿರ್ತಾರೆ. ತಪ್ಪು, ಮನೆ ಯಾಕೆ ಸ್ವಚ್ಛ ಇರಬೇಕು ಅಂದರೆ ದೇವತಾ ಸನ್ನಿಧಾನ ಬರುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಸ್ವಚ್ಛತೆ ಇದ್ದರೆ ದೇವತಾ ಸನ್ನಿಧಾನ ಬರುತ್ತೆ, ಇಲ್ಲವಂದ್ರೆ ಆಸುರಿ ಸನ್ನಿಧಾನ ಬರುತ್ತೆ. ಗಂಟೆ ಬಾರಿಸ್ತವರು ರಾಕ್ಷಸರು ಬಂದ್ಬಿಡ್ತಾರಂತ, ಅಲ್ಲಿ ಬಾರಿಸಿದ್ರೆ ದೇವತೆಗಳು ಬರ್ತಾರೆ. ಶಬರಿ ಅಷ್ಟು ಹುಡುಕಿ ಒಬ್ಬ ಬೇಡಿಕೆ ಆ ಸ್ವಚ್ಛ ಆಶ್ರಮ ಇತ್ತು. ರಾಮದೇವರು ಬರ್ತಾರೆ, ಶಬರಿ ನೋಡ್ತಾಳೆ, ಗಟ್ಟಿಯಾಗಿ ರಾಮದೇವರು ಕಾಲು ಬರ್ತಾರೆ, ಭಾರಿ ಭಾರಿ ಅದಕ್ಕೆ ಸಂತೋಷ ಸಂಭ್ರಮ ಪಡ್ತಾಳೆ ಅವಳು. ಆಗ ರಾಮದೇವರು ಪ್ರಾರ್ಥನೆ ಮಾಡ್ತಾಳೆ, ರಾಮ ನನ್ನ ಸಾಧನೆ ಮುಗಿದಿದೆ, ನಾನೀಗ ನನ್ನ ಗುರುಗಳು ಉಪದೇಶ ಮಾಡಿದ್ದರು ಅಂತ ಹೇಳಿ ನಿನಗೋಸ್ಕರ ಕಾಯ್ತಾ ಕೂತಿದ್ದೇನೆ. ಪತಂಗ ಮುನಿಗಳ ಶಿಷ್ಯಳು ಪತಂಗ ವಚನ ತತ್ರ ಸಾಬು ಅಂತ ಆಚಾರ್ಯ ಬರೀತಾರೆ. ಪತಂಗ ಇವತ್ತು ಪತಂಗ ಬೆಟ್ಟ ಅಂತಿದೆ ಅಪ್ಪಿ, ಅಲ್ಲಿ ವಾಸ ಮಾಡ್ತಿದ್ದ ಜಾಗ ಪತಂಗ ಮುನಿಗಳು. ಅವರು ನಾನು ಗುರುಮಂತ್ರ ಹೇಳಿದವರು, ಅವರು ಗುರುಗಳು, ಅವರು ನೋಡಿ ದೊಡ್ಡ ಋಷಿಗಳು, ಇವಳು ಇವಳು ಬೇಡಿಕೆ ಅವಳು ಮಂತ್ರೋಪದೇಶ ಮಾಡಿದ್ದಾರೆ ಅಂತ ಏನರ್ಥ, ಎಲ್ಲ ವರ್ಣದವರಿಗೂ ಭಗವಂತನ ಆರಾಧನೆ ಮಾಡೋ ಹಕ್ಕಿ. ದೇವರು ಆಕಾಶ, ಅವರಿಗೆ ಮಾತ್ರ ಆಕಾಶ, ಇವರು ಮಾತ್ರ ಆಕಾಶ ಅಲ್ಲ, ಎಲ್ಲರಿಗೂ ಆಕಾಶ ಬೇಕು, ಎಲ್ಲರಿಗೂ ಭಗವಂತ ಬೇಕು, ಎಲ್ಲರೂ ಆರಾಧನೆ ಮಾಡಬೇಕು. ಅವರವರ ರೀತಿ ತಕ್ಕಂತೆ ಆಧಾರ ಮಾಡಬೇಕೆ ಹೊರತು ಒಂದೇ ರೀತಿ ಮಾಡಕ್ಕೆ ಮಾತ್ರ ಬರೋದಿಲ್ಲ. ಶಬರಿ ಆ ರೀತಿ ಮಾಡ್ಕೊಂಡಿದ್ದರ ಫಲ ರಾಮನ ದರ್ಶನವಾಯಿತು. ನಾನು ನಿನ್ನ ಹೊರಡ್ತೇನೆ ರಾಮ, ನಿನಗೋಸ್ಕರ ನಾನು ಹಣ್ಣುಗಳನ್ನು ಇಟ್ಕೊಂಡಿದ್ದೇನೆ, ಒಂದು ಋಷಿಯಾದ ಹಣ್ಣಿಟ್ಟಿದ್ದೇನೆ ಅಂತ ಹೇಳಿ ವನ್ಯ ಫಲದ ಸಮರ್ಪಣೆ ಮಾಡಿದಂತೆ, ರಾಮದೇವರು ಸ್ವೀಕಾರ ಮಾಡಿದರಂತೆ. ಶಬರಿ ಎಷ್ಟು ಭಾಗ್ಯವಂತ, ಒಬ್ಬ ಶಬರಿ ಅವಳು ಸ್ತ್ರೀ, ಗಂಡಸಲ್ಲ, ಅದು ಯಾವುದೋ ಸ್ತ್ರೀ ಅಲ್ಲ, ಬೇಡಿಕೆಯವಳು, ಬೇಡಿಕೆಯಾದವಳು. ಅವಳು ಕೊಟ್ಟ ಅನ್ನವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಅನ್ನ ಅಂದರೆ ಯಾವುದು, ಅನ್ನ ಅಂದ್ರೆ ಏನು ಗೊತ್ತಾ, ಅಕ್ಕಿ ಅನ್ನನೇ ಅನ್ನ ಅಂತ ಅರ್ಥ, ಅದೇತೈತಿ ಅನ್ನ, ಎನಿ ಹುಟ್ಟಿ ಅನ್ನ ಆಗ್ತೇನೆ. ಅವಳು ಕೊಟ್ಟಿದ್ದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ದೇವರು ಅವರಿವರು ಕೊಟ್ಟ ಸ್ವೀಕಾರ ಮಾಡ್ತಾನೆ ಅಂದರೆ ಯಾರು ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಭಕ್ತಿ ಇರಬೇಕಂತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತು ಭರತಮಸ್ಯಾಮಿ ಪ್ರಯತಾತ್ಮನ. ಭಕ್ತಿ ಹೊಂದಿದ್ದರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಎರಡು ಕೇಸ್ ಇದು. ಭಾಗವತ ಪುರಾಣದಲ್ಲಿ ವಿಪ್ರಪತ್ನಿಯರು ಅನ್ನವನ್ನು ಕೊಡ್ತಾರೆ, ಭಗವಂತ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಶಬರಿ ಕೊಡ್ತಾರೆ, ರಾಮ ಸ್ವೀಕಾರ ಮಾಡ್ತಾರೆ. ಇಬ್ಬರು ಹೆಂಗಸರಾಗಿಯೇ ಕೊಟ್ಟವರು. ಇಲ್ಲಿ ಅಲ್ಲಿ ವಿಪ್ರಪತ್ನಿಯರು, ಇಲ್ಲಿ ಶಬರಿ. ಅಂದರೆ ದೇವರು ಹೆಂಗಸರು ನೈವೇದ್ಯ ಮಾಡಿ ಸ್ವೀಕಾರ ಮಾಡ್ತಾನೆ ಅಂದರೆ ಗ್ಯಾರಂಟಿ ಮಾಡ್ತಾನೆ ಅಂತ ಆಯ್ತು. ಕೆಲವು ಹೆಂಗಸರು ಏನು ಮಾಡ್ತಾರೆ, ಯಜಮಾನ್ ಊರಲ್ಲಿಲ್ಲ ಅಂದರೆ ಈ ಉಳ್ಳಾಗಡ್ಡೆ ಈರುಳ್ಳಿ ಹುಡಿನೇ ಆಗುತ್ತಾರೆ. ಇಲ್ಲಿ ದೇವರ ನೈವೇದ್ಯ ಕ್ಯಾನ್ಸಲ್ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪುದು, ಮನೆ ಯಜಮಾನರಿಲ್ಲ ಅಂತ ಹೇಳಿ ನೈವೇದ್ಯ ಬಿಡಬೇಡಿ. ನೀವೇ ದೇವ್ರ ಮುಂದಿರಿ, ಕೃಷ್ಣಾರ್ಪಣೆ ದೇವ್ರು ತೊಗೊಂಡ್ಬಿಡ್ತಾರೆ, ಹಾಗೆ ಊಟ ಮಾತ್ರ ಮಾಡಬಾರ್ದು. ಅದೇನು ಒಂದಿಷ್ಟು ತುಪ್ಪ ಹಾಕಿದ ಕೃಷ್ಣಾರ್ಪಣೆ ಅಂದ್ರೆ ಖಂಡಿತ ದೇವ್ರು ತಗೋತಾರೆ. ಆದರೆ ದಿವಸ ಅದೇ ಕೆಲಸ ಮಾಡಬಾರ್ದು, ಯಜಮಾನರಿದ್ದಾಗಲೂ ಕೂಡ ಇದೇ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ತಾವು ಈ ಕೆಲಸ ದೇವ್ರು ಖಂಡಿತ ಸ್ವೀಕಾರ ಮಾಡ್ತಾನೆ. ಶಬರಿ ಅಲ್ಲಿ ವಿಪ್ರ ಪತ್ನಿಯರು ರಾಮ ಸ್ವೀಕಾರ ಮಾಡಿದ, ಬರೀ ಸ್ವೀಕಾರ ಮಾಡಿ, ಇಬ್ಬರು ಸದ್ಗತಿ ಕೊಡ್ತಿದ್ದಾರೆ. ಅವರಿಗೆ ಮೋಕ್ಷ, ಇವರಿಗೆ ಮೋಕ್ಷ. ದೇವರಿಗೆ ಯಾರು ಅರ್ಪಣೆ ಮಾಡ್ತಾರಲ್ಲ ಅವರಿಗೆ ಕಣ್ಣುಪುಟ್ಟ ಪುರುಷಾರ್ಥ ಪರಮಾತ್ಮ ಕೊಡೋದಿಲ್ಲ, ಅವನು ಮೋಕ್ಷವನ್ನೇ ಕೊಡ್ತಾನೆ. ದೇವರು ಕೊಡೋ ರೀತಿಯೇ ಆಯ್ತು. ಕಥೆ ಕೇಳಿರ್ತೇನೆ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾರೆ, ಬೇಸಿಗೆಯಲ್ಲಿ ಬರ್ತಾರೆ, ಯಾವುದೋ ಕಾಡಲ್ಲಿರ್ತಾನೆ ಒಂದು ಪಾಪ, ಅವರು ಯಾರೋ ಒಬ್ಬ ಬಜ್ಜಿಯನ್ನು ನಿರ್ಣಯ ಪಟ್ಬಿಡ್ತಾರೆ, ಭಾರಿ ಖುಷಿಯಾಗುತ್ತೆ. ಸಾಮಾನ್ಯ ವ್ಯಕ್ತಿ ಬಂದಿರೋದಲ್ಲಿ ಇನ್ನೂ ಸತ್ಯ ಏನು ಮಾಡಿ, ಇವರೆಲ್ಲ ಹೋದರೆ ಅವರೊಂದಷ್ಟು ಇವರು ಮಜ್ಜಿಗೆ ಕೊಡ್ತಾರಷ್ಟೇ, ಅದಕ್ಕಿಂತ ಹೆಚ್ಚು ಕೊಡೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಶ್ರೀಮಂತ ಬರ್ತಾರೆ, ಅವನೇನು ಮಾಡ್ತಾರೆ ಗೊತ್ತ, ಮಜ್ಜಿಗೆಯಲ್ಲಿ ಕೊಡೋದಿಲ್ಲ, 100 ರೂಪಾಯಿ ಕೊಟ್ಬಿಡ್ತಾರೆ. ಕೊಟ್ಟಿದ್ದು ಮಜ್ಜಿ ಸೇಮ್ ಮಜ್ಜಿಗೆ ಇವರಿಗೆ ಕೊಟ್ಟಿದ್ದು 100 ರೂಪಾಯಿ ಕೊಟ್ಬಿಡ್ತಾರೆ. ಇವಾಗ ರಾಜಬದ್ಧ ಕೊಟ್ಬಿಟ್ರೆ ಜಾಗಿರಿ ಹಾಕಿ ಕೊಟ್ಬಿಡ್ತಾರೆ ದೊಡ್ಡದಾಗಿ. ಇವತ್ತು ಭಗವಂತನೇ ಕೊಟ್ಟರೆ ಅನಂತ ಕೋಟಿ ಬ್ರಹ್ಮಾಂಡಕ್ಕೆ ಮೋಕ್ಷನೇ ಕೊಟ್ಬಿಡ್ತಾರೆ ಅಂತ. ಅದಕ್ಕೆ ಯಾವಾಗಲೂ ದೊಡ್ಡವರಿಗೆ ಕೊಟ್ಟರೆ ಫಲ ಜಾಸ್ತಿ ಬರ, ಸಣ್ಣವರಿಗೆ ಕೊಟ್ಟರೆ ಫಲ ಜಾಸ್ತಿ ಬರೋದಿಲ್ಲ. ಇದನ್ನೆಲ್ಲ ಮನುಸ್ಮೃತಿಯಲ್ಲಿ ಹೇಳ್ತಾರೆ ಒಂದು ಮಾತುಗಳ. ಸಮಂ ಅಬ್ರಾಹ್ಮಣೇ ದಾನಂ ದ್ವಿಗುಣಂ ಬ್ರಾಹ್ಮಣ ಬ್ರುವೇ. ಮತ್ತೆ ಒಬ್ಬರಿಗೆ ಒಬ್ಬ ಯೋಗ್ಯತೆಯಲ್ಲಿ ಅವನಿಗೆ ದಾನ ಕೊಟ್ಟರೆ ಈಕ್ವಲ್ ಅದು, 50 ಒಂದು ಕೊಟ್ಟರೆ ಒಂದಷ್ಟೇ, ಜಾಸ್ತಿ ಇಲ್ಲ. ದ್ವಿಗುಣಂ ಬ್ರಾಹ್ಮಣ ಬ್ರುವೇ, ಎರಡಕ್ಕೆ ಬರುತ್ತೆ. ಒಬ್ಬ ಹೆಸರಿ ಬ್ರಾಹ್ಮಣ ಅಂತ ಆಗಿದ್ರೆ, ಹೆಸರಿ ದೇವ್ರ ಹೆಸರು ಇದ್ರೆ ಡಬಲ್ ಬರುತ್ತೆ. ಆಮೇಲೆ ಮುಂದೆ ಹೇಳ್ತಾರೆ, ಸ್ವಾಧೀತೆ ಶತಸಹಸ್ರ, ಅಧ್ಯಯನಾದಿಗಳನ್ನು ಮಾಡಿದವನು ಕೊಟ್ಟರೆ 100,000 ಲಕ್ಷ ಆಗುತ್ತೆ. ಅನಂತಂ ವೇದ ಪಾರಕ್ಕೆ, ದೇವರನ್ನು ತಿಳ್ಕೊಂಡ ಬ್ರಹ್ಮಜ್ಞಾನಿ ಕೊಟ್ಟುಬಿಟ್ರೆ ಅವನಿಗೆ ಕೊಟ್ಟಿದ್ದು ಅಕ್ಷಯ ಆಗಿಬಿಡುತ್ತೆ. ಬ್ರಹ್ಮಜ್ಞಾನಿ ಕೊಟ್ಟಿದ್ದೇ ಅಕ್ಷಯ, ಪರಬ್ರಹ್ಮನಿಗೆ ಕೊಟ್ಟರೆ ಏನಾಗಬೇಕು, ಅದು ಅನಂತ ಅನಂತವಾಗಿ ಅನಂತ ಮಡಿ ಮಾಡಿ ಭಗವಂತ ಕೊಟ್ಟು ಉದ್ಧಾರ ಮಾಡಿರ್ತಾನೆ. ಶಬರಿ ಸದ್ಯಕ್ಕೆ ಹೋಗ್ತಾರೆ. ಅವ್ರ ಮೂಲತಃ ಯಾರು ಗೊತ್ತಾ, ಅಪ್ಸರ ಸ್ತ್ರೀಯವರು, ಇಂದ್ರಲೋಕದ ಅಪ್ಸರೆಯವರು. ಶಾಪವಶಾತ್ ಹುಟ್ಟು ಬಂದಿರ್ತಾಳೆ. ರಾಮದೇವರ ದರ್ಶನದಿಂದಾಗಿ ರಾಮದೇವರು ಕೇಳಿದ್ರಂತೆ, ಏನಮ್ಮ ಚೆನ್ನಾಗಿದ್ದೀಯಾ ಅಂತ ಕೇಳಿದ್ರಂತೆ, ನಿನ್ನ ತಪಸ್ ಚೆನ್ನಾಗಿ ನಡೀತಿದ್ಯಾ ಅಂತ ಕೇಳ್ತಾರೆ. ಇವತ್ತು ಆ ಕೇಳೋರು ಹೇಳಿದ್ದಾರೆ, ಇವತ್ತು ದುಡ್ಡು ಚೆನ್ನಾಗಿ ಬರುತ್ತಾ ಅಂತ ಕೇಳ್ತಾರೆ ಹೊರತು ತಪಸ್ಸು ಹೇಗೆ ಇರ್ತೀರಾ, ಅನೇಕ ಮಾಡ್ತೀರಾ, ಎಷ್ಟು ಜಪ ಮಾಡ್ತೀರಾ, ಏನು ಜಪರಿ ಬುದ್ಧಿ ಇದೆಯಾ ಅಂತ ಕೇಳ್ತಾರೆ. ಏನಿಲ್ಲ, ನಾವು ಜಪ ಮಾಡ್ತೀಯಾ, ಸರಿಯ ಸಿದ್ಧಿ ಮಾಡ್ತಿದ್ಯಾ, ಅನೇಕ ಮಾಡ್ತಿದ್ಯಾ ಅಂತ ಕೇಳಿದಾಗ ರಾಮ ಎಲ್ಲ ಮಾಡಿದ್ದರ ಫಲವೇ ನೀನು ಕಂಡಿದ್ದು ಅಂತ ಹೇಳ್ತಾರೆ. ನೀನು ಕಂಡಿದ್ದೆ ಇಲ್ಲ ಹೋದ್ರೆ ಅದೆಲ್ಲದರ ಫಲ ನಾನು ಕೃತಾರ್ಥನಾದೆ ಅಂತ ಹೇಳಿರ್ತಕ್ಕ ರಾಮದೇವರು. ರಾಮದೇವರು ಮುಂದೆನೆ ಅವಳು ಚಿತ್ರ ತಯಾರು ಮಾಡಿಕೊಂಡಿರ್ತಾರೆ. ಅದರಲ್ಲಿ ಹಾಗೆ ದೇಹ ಬಿಟ್ಕೊಂಡಿರ್ಬೇಕು, ಶರಭಂಗರು ಹಾಗೆ ಹೋಗ್ತಾರೆ, ಇವಳು ಶಬರಿನೂ ಹಾಗೆ ಹೋಗ್ತಾರೆ. ಶರಭಂಗರು ಶಬರಿ ಇಬ್ಬರು ಶಕಾರ ಇದೆ, ಇವಳು ಸದ್ಗತಿ. ಅವಳು ಗಂಡಸಾಗಿ ಅವಳು ಹೋಗ್ತಾರೆ, ಹೆಂಗಸಾಗಿ ಇವಳು ಹೋಗ್ತಾರೆ. ಅದು ಗಂಡಸರಿಗೂ ಸದ್ಗತಿ ಇದೆ, ಹೆಂಗಸರಿಗೂ ಸದ್ಗತಿ ಇದೆ. ಆದರೆ ಸರಿಯಾಗಿ ಬದುಕಿದರೆ ಇಲ್ಲೊಂದು ಹೆಂಗಸರಿಗೂ ದುರ್ಗತಿ ಇದೆ, ಕಾಟಕ್ಕೆ ಶಿವಪಣಿಗೆ ಆಯ್ತಲ್ಲ ಹಾಗೆ. ಇನ್ನು ಗಂಡಸರಿಗೂ ಸದ್ಗತಿ ಇದೆ, ಇವರಿಗಿದೆ. ಗಂಡಸರಿಗೂ ದುರ್ಗತಿ ಇದೆ, ರಾವಣ ದುರ್ಗತಿ ಆಯ್ತಲ್ಲ ಹಾಗೆ. ಭಕ್ತಿ ಮೇಕ್ಸ್ ಆಲ್ ದಿ ಡಿಫರೆನ್ಸ್ ಅಂತ. ಭಕ್ತಿ ಇದು ಮಾಡಿದ್ರಾಗೋ ಫಲನೇ ಬೇರೆ, ಇಲ್ಲ ಹೋದ್ರೆ ಮಾಡಿದ್ರಾಗದ ಫಲನೇ ಬೇರೆ. ಶಬರಿಯ ಸದ್ಗತಿ ಆಯ್ತು, ಇದು ರಾಮಾಯಣದ ಶಬರಿಯ ಕತೆ. ಕೆಲವರೆಲ್ಲ ಎಂಜಲನುಂಡ ಅಂತೇಳಿ ಶಬರಿ ಎಂಜಲು ಮಾಡಿಟ್ಟಿದ್ದು ಪಾಪ. ಎಂಜಲೆಲ್ಲ ರಾಮದೇವರು ಕೃತಾರ್ಥರಾಗಿ ಬಿಟ್ಟರು ಅಂತ ಹೇಳ್ಕೊಂಡು ಜನ ಎಲ್ಲ ಕತೆ ಕೆಟ್ಟುಬಿಟ್ಟಿದ್ದಾರೆ. ಶಬರಿ ಎಂಜಲ್ ಮಾಡಿಟ್ಟಿದ್ದ ಹಣ್ಣುಗಳನ್ನೆಲ್ಲ ರಾಮ ರುಚಿಯಾದ ಹಣ್ಣು ಕೊಡಬೇಕು ಅಂತ ಹೇಳಿ ಎಂಜಲ್ ಮಾಡಿಟ್ಟಿದ್ದಂತೆ ರಾಮನಿಗೆ ಕೊಟ್ಟರೆ ರಾಮ ತಿಂದುಬಿಟ್ಟಂತೆ. ಈ ಕತೆ ಹೀಗೆ ಕೇಳಿಬಿಟ್ರೆ ಎಷ್ಟು ಸಲ ಕೇಳೋದು ಗೊತ್ತಾ? ಈಗ ದೇವರಿಗೆಲ್ಲ ಊಟ ನೈವೇದ್ಯ ಕೇಳೋದ್ರ ಮುಂಚೆ ಊಟ ಗಿಟ್ಟ ಮುಗಿಸಿ ಆಮೇಲೆ ನಿರ್ಣಯ ಇಲ್ಲ. ಯಾಕೆ ಶಬರಿ ಹಾಗಿಟ್ಲಲ್ಲ, ಭಾರಿ ರುಚಿ ಇದ್ರೆ ದೇವರಿಗೆ ಹೋದ್ರಿಲ್ಲ. ಮೊದಲೇ ನಮ್ಮ ಜನ ಅಡುಗೆ ಮಾಡ್ತಾ ಮಾಡ್ತಾನೆ ಅರ್ಥ ತಿಂದುಬಿಟ್ಟಿರ್ತಾರೆ. ಇದು ನೋಡಿ ಇನ್ನು ಪೂರ್ತಿ ಊಟನೂ ಮಾಡಿದ್ಮೇಲೆ ಮಾಡ್ತಾರೆ, ನೈವೇದ್ಯಕ್ಕಿಂತ ಊಟನೇ ಅಂದ್ರೆ ನೈವೇದ್ಯ ಮಾಡ್ತಾರೆ. ಏನು ಮಾಡ್ಬೇಕಾದಕ್ಕೆ ಅದು ಸುಳ್ಳು ಕಥೆ, ಅದು ಬಂದೇ ಇಲ್ಲ ನಂತರದ್ದು. ಶಬರಿಗೆ ನಾವು ವಾಲ್ಮೀಕಿ ರಾಮಾಯಣ ಓದಿ ಹಾಗೆ ಹಣ್ಣುಗಳನ್ನು ಕೊಟ್ಟು ರುಚಿಯಾದ ಹಣ್ಣು ಕೊಟ್ಟರು ಅಂತ ಹೇಳ್ತಾರೆ ಹೊರತು ತಿಂದು ಕೊಟ್ಟಲು ಅಂತ ಹೇಳಿಲ್ಲ. ರುಚಿಯಾದ ಹಣ್ಣು ಅಂತ ಹೇಗೆ ಗೊತ್ತು ನಿಮಗೆ ಅಂತ ಕೇಳಿದರೆ ಮಾರೋರಿಗೆ ಗೊತ್ತಿರುತ್ತೆ, ಸ್ವಾಮಿಯನ್ನು ತಗೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ತಿಂದಲ್ಲ, ಇದು ಈ ಗಿಡದ ವೆರೈಟಿ, ಈ ಗಿಡದ ವೆರೈಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಳ್ಳಿಗಳಿಗೆ ಹೋಗಬೇಕಾದ್ರೆ ಈ ಮರದಣ್ಣು ಭಾರಿ ರುಚಿ ಅಂತ ಹೇಳ್ತಾರೆ. ಮರದಣ್ಣದ ತಿಂದು ಹೇಳೋದಿಲ್ಲ, ಮರದ ಕ್ವಾಲಿಟಿನೇ ಆಗಿರುತ್ತ. ಆ ರೀತಿಯಲ್ಲಿ ತಿಳಿದು ಅವ್ರು ಏನು ಮಾಡ್ತಿದ್ದು ಗೊತ್ತಾ? ಹಣ್ಣು ಅಂತ ತಿಂತಿದ್ದು ಯಾವ ಮರದಲ್ಲಿ ಭಾರಿ ಚೆನ್ನಾಗಿರ್ತಿದ್ದ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದ. ಆ ಅರ್ಥನೇ ಹೊರತು ತಾನು ತಿಂದಣ್ಣೆ ತೆಗೆದಿರ್ತಿಲ್ಲ ಅರ್ಥ ಅಲ್ಲ. ಅರ್ಥ ಮಾಡಿದರೆ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಆಗ್ತದೆ. ಎಲ್ಲರೂ ಎಂಜಲ್ ಉಂಟ ಅಂತ ಅದಕ್ಕೆ ಎಂಜಲ್ ಅಂತ ಕರೀತಾರೆ. ಈ ಎಂಜಲ್ ಅಲ್ಲ, ಅಲ್ಲ ನಾ ಮಾಡ್ತಕ್ಕಂಥ ಎಂಜಲ್ ಅಲ್ಲ, ಶಬರಿ ತಿಳ್ಕೊಂಡ ಎಂಜಲ್ ಅದು ಒಂದು. ಆ ಮಟ್ಟಿಗಿನ ಎಂಜಲನ್ನು ಕೂಡ ಪಿತೃಗಳು ಸ್ವೀಕಾರ ಮಾಡಬೇಕು ನೆನಪಿರಬೇಕು. ಪಿತೃಗಳಿಗೆ ಆ ಎಂಜಲು ಆಗಬಾರದು, ಆ ಎಂಜಲು ದೇವ ಒಪ್ಪೋದಿಲ್ಲ. ದೇವರು ಮಾತ್ರ ಹಾಗಲ್ಲ, ಅಂಥದನ್ನು ಸ್ವೀಕಾರ ಮಾಡ್ತಾನೆ ಅಂತ ತಿಳ್ಕೋಬೇಕೆ ಹೊರತು ಈ ಎಂಜಲನ್ನು ತಿಳ್ಕೊಂಡ್ಬಿಡಬಾರ್ದು. ಇದು ನಿಜವಾದ ಇದರ ಕಥೆ. ಇದಕ್ಕೆ ಕತೆ ಕಟ್ಟಿದ್ದಾರೆ. ಇವಾಗ ರಾಷ್ಟ್ರ ಪ್ರಶಸ್ತಿ ಇತ್ಯಾದಿ ಬರಬೇಕಾದ್ರೆ ತಪ್ಪು ಬರದೇ ಬರೋದು, ಸುಳ್ಳು ಬರದೇ ಬರೋದು, ಸರಿಯಾಗಿ ಬರದೇ ಬರೋದಿಲ್ಲ ಅಂದ್ರೂ ಕೂಡ. ಅವ್ರು ಯಾವ ಬರೆದಾರು ಗೊತ್ತಾ? ಅಲ್ಲಿಗೆ ರಾವಣ ಲಕ್ಷ್ಮಣರು ಬಂದರು, ತುಂಬ ಸುಸ್ತಾಗಿತ್ತು ಅವರಿಗೆ. ಶಬರಿ ನೋಡಿದ್ಲು ರಾವಣ ಇವ್ರು ತಪ್ಪದ ಬಿದ್ದುಬಿಟ್ರಂತ ಇವ್ರು ಕೂಡ ಬರ್ತಿರ್ಲಿಕ್ಕೆ. ಇವಳು ಎತ್ತಿದ್ಲಂತೆ ರಾಮ ಏನಂತಾರ ಅವಕ ಪಾಡ್ರಾಗಿಬಿಟ್ಟಿದ್ದಾರೆ ರಾಮ ಬಿಸಿಲು ಬಿಸಿಲ ಆಗೋಗ್ಬಿಟ್ಟಿದೆ. ಏನು ಮಾಡಿಲ್ಲ ಅಂತ ಶಬರಿ ರಾವಣ ಆಲಿಂಗನ ಮಾಡ್ಕೊಂಡಂತೆ ಜೋರಾಗಿ, ತನ್ನ ಶಕ್ತಿ ಕೊಟ್ಲಂತೆ. ಆಗ ರಾಮನ ಆಗಬಲ್ಲ ಅಂತ. ಇದು ಶಬರಿ ಉದ್ಧಾರದ ಕತೆ, ರಾಮ ಉದ್ಧಾರದ ಕತೆನೇ ಗೊತ್ತಾಗೋದಿಲ್ಲ, ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆಗ ಅಜ್ಜಿ ಅಜ್ಜಿ ಅಂತ ರಾಮ ಮಾತಾಡಿದ್ದು ಮಾತಾಡಿದ್ದೇನೆ, ಶಬರಿ ಇದು ಮಾಡಿದ್ದು ಮಾಡಿದ್ದೇನೆ. ಈ ಕಥೆ ಯಾರಷ್ಟೇ ಅನ್ನೋ ಹುಡುಗರ ತಲೆ ಎಷ್ಟು ಕೆಟ್ಟೋಗುತ್ತೆ. ಶಬರಿ ಕೊಟ್ಟ ಶಕ್ತಿಗೆ ರಾಮ ನಾರ್ಮಲ್ ಆಗೋದಾದ್ರೆ ರಾಮಾವತಾರ ಯಾಕೆ ಬರಬೇಕು? ಶಬರಿಯಿಂದಲೇ ರಾವಣ ಕೊಡಿಸಿದ್ರೆ ಮೂಲೋಗ್ತಿದ್ದಾರೆ. ಶಬರಿ ರಾಮದೇವ್ರು ಯಾಕೆ ಬರಬೇಕಾಗಿತ್ತು? ಇವೆಲ್ಲ ಏನು ಮಾಡಿ ಎಮೋಷನ್ ತಂದು ತಂದು ಇಲ್ಲಿ ಹಾಳು ಮಾಡಿದ್ದಾರೆ. ವಸ್ತುಸ್ಥಿತಿ ಹೇಗೆ ವಿಕೃತಗೊಳಿಸ್ತಾರೆ ನೋಡಿದ್ರೆ. ಈಗೆಲ್ಲ ನಡೆದಿದ್ದು ರಾಮನಿಂದ ಶಬರಿ ಉದ್ಧಾರವಾದ ಹೊರತು ಶಬರಿಯಿಂದ ರಾಮ ಏನನ್ನೂ ಪಡೆದಿಲ್ಲ. ಪರಾಶ್ಯ ಶಕ್ತಿ ವಿವಿಧ ಇವ ಶೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯ ಅಂತ. ಭಗವಂತನಿಗೆ ಯಾರು ಸೂರ್ಯನ ಬೆಳಕು, ಇವಾಗ ಬೆಳಗ್ಗೆ ದೀಪ ಹಚ್ಚಿದ್ವಿ, ಇವತ್ತು ಎಷ್ಟು ಬೆಳಗ್ತಾ ಇದ್ದಾರೆ ಸೂರ್ಯ ಅಂದ್ರೆ ಆಗುತ್ತೆ. ದೀಪ ಹಚ್ಚಿದ್ದಕ್ಕೆ ಸೂರ್ಯನ ಲೈಟ್ ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡ್ರೆ ಎಷ್ಟು ಮೂರ್ಖರಾಗ್ತದೆ. ನಮ್ಮ ಬೆಳಗ್ಗೆ ಸೂರ್ಯ ಬೆಳಗಬೇಕಾ? ಇವತ್ತು ಸಾಧ್ಯ ಇಲ್ಲ. ಭಗವಂತನಿಗೆ ಯಾರು ಶಕ್ತಿ ಕೊಡ್ರಿ, ನಾವು ಒಂದೆರಡು ನಮಗೆ ನೀರು ಎರಡು ಸಮುದ್ರಕ್ಕೆ ಹಾಕಿಕೊಡೋದು. ಎಷ್ಟು ದೊಡ್ಡದು ಕಾಣುತ್ತೆ ಸಮುದ್ರ ಈಗ ಅಂತ ಕೇಳಿದರೆ ಇವ್ರ ಬುದ್ಧಿ ಎಷ್ಟು ಕೆಟ್ಟೋಗಿದ್ರೆ ನಮ್ಗೆ ಅರ್ಥ ಆಗುತ್ತೆ ಹೊರತು ಸಮುದ್ರ ಅದರಿಂದ ಬೆಳೆಯೋದಿಲ್ಲ. ನಾವು ಕೊಡೋದ್ರಿಂದ ದೇವರಿಗೆ ಏನೂ ಆಗಬೇಕಾಗಿಲ್ಲ ಅನ್ನೋ ಪರಮಾಣ ಸತೃಪ್ತ. ಅಲ್ಲಿಂದ ಮುಂದೆ ರಾಮದೇವರು ಹೋಗ್ತಾ ಇದ್ದಾರೆ. ಪಂಪಾಸರದ ಮುಂದೆ ಹೋದ್ರೆ ಋಷ್ಯಮುಖ ಪರ್ವತ, ಇವತ್ತು ಋಷ್ಯಮುಖ ಪರ್ವತ ಇದೆ. ಆ ಋಷ್ಯಮುಖದ ಎದುರಿಗಿರೋ ಪರ್ವತದಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರು ಇರೋದು, ಅಂದರೆ ಹನುಮಂತನನ್ನು ಫಸ್ಟ್ ರಾಮದೇವರು ಕಂಡ ಜಾಗನೇ ಇದೆ. ಅದಕ್ಕೆ ಅದು ಇವತ್ತಿಗೂ ಸ್ಮಾರಕವಾಗಿ ಅಂಜನಾದ್ರಿ ಅಂತ ಇನ್ನೊಂದು ಕಟ್ಟೆ ಅಂಜನಾದ್ರಿ ಅಂತ. ಅದಕ್ಕೆ ಸರ್ ಋಷ್ಯಮುಖ ಅಂಜನಾದ್ರಿ ಅನೇಕ ಅಂಜನಾದೇವಿ ಹನುಮಂತನ ತಾಯಿ ವಾಸ ಮಾಡ್ತಿದ್ದ ಜಾಗ. ಎಷ್ಟು ಹತ್ತಿರದಲ್ಲಿ ರಾಮಾಯಣ ನಡೆದ ಜಾಗದಲ್ಲಿ ನಾವಿದ್ದೇವೆ ಅಂತ ತಿಳ್ಕೊಂಡ್ರೆ ನಿಜವಾಗಲೂ ಕೂಡ ದಕ್ಷಿಣ ಭಾರತದಲ್ಲಿ ಧರ್ಮಪ್ರಸಾದಕ್ಕೆ ಹೆಚ್ಚು ಅವಕಾಶ ಇದೆ ಅಂದರೆ ರಾಮದೇವರು ಪಾದ ಊರಿದಂಥ ಸ್ಥಳ ಇದೆ, ರಾಮದೇವರು ಓಡಾಡಿದ ಜಾಗಗಳು. ಎಷ್ಟೋ ಕಡೆಗೆ ನಾವು ದಕ್ಷಿಣ ಭಾರತದಲ್ಲಿ ತುಂಬ ಜನ ಕೃಷ್ಣ ರೂಪದ ಸಂಪರ್ಕ ತೋರಿಸೋದಿಲ್ಲ, ರಾಮರೂಪ ಸಂಪರ್ಕ ತೋರಿಸ್ತಾರೆ. ಅದು ಕೃಷ್ಣರಾಮ ಇಬ್ಬರು ಒಂದೇ ಆ ವಿಚಾರ ಬೇರೆ, ಅದು ವಿಶೇಷ ನಾವು ಒಪ್ಕೊಂಡಿದ್ದೇವೆ. ಅದರಿಂದಾಗೇ ರಾಮೇಶ್ವರರು ದಕ್ಷಿಣ ಭಾರತದಲ್ಲಿ ತಾನೇ ಇರುತ್ತೆ, ದ್ವಾರಕೆ ಉತ್ತರ ಭಾರತದಲ್ಲಿ ಬರುತ್ತೆ, ಮತ್ತೆ ಆ ಜಗಳ ಆಡಬಾರ್ದು, ರಾಮದ್ವಾರ ದೊಡ್ಡದು ಅಂತ ಇಬ್ಬರು ಕಡೆ ಜಗಳಕ್ಕೆ ಹೋಗಬಾರದು. ಎರಡೂ ಭಗವಂತನ ರೂಪಗಳಿವೆ. ಅಲ್ಲಿ ರಾಮದೇವರು ಬರ್ತಾರೆ, ಅಲ್ಲಿ ಹನುಮಂತ ಸುಗ್ರೀವ ಹನುಮಂತ ಎಲ್ಲ ನಿಂತಿರ್ತಾರೆ. ಸುಗ್ರೀವ ನೋಡ್ತಾನೆ, ಭಾರಿ ಇದಾಯ್ತಂತೆ, ಓಹೋ ನನ್ನ ಪ್ರಾಣ ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತಾನೆ ಪಾಪ. ಯಾಕೆ ಗೊತ್ತೇನು, ವಾಲಿ ಅವನನ್ನು ಹೊಡೆದು ಓಡಿಸಿರ್ತಾನೆ. ವಿಶ್ವಮುಖ ಪರ್ವತದಲ್ಲಿ ಬಂದು ಅವನು ವಾಸ ಮಾಡ್ತಿರ್ತಾನೆ, ಅಲ್ಲಿ ವಾಲಿ ಬಲ ಇರೋದಿಲ್ಲ. ಮತ್ತೊಂದು ಮುಂದೆ ಶಾಪ ಕೊಟ್ಟಿರ್ತಾರೆ, ಇಲ್ಲಿ ಏನಾದರೂ ವಾಲಿ ಬಂದರೆ ತಕ್ಕ ಸಾಯಿದೆ ಅಂತ ಹೇಳಿರ್ತಾರೆ. ಅದು ವಾಲಿ ಬಂದಿರೋದಿಲ್ಲ, ನನಗೆ ಒಂದು ಸೇಫ್ ಜಾಗ ಅಂತ ತಿಳ್ಕೊಂಡಿದ್ದೆ. ಅದು ವಾಲಿ ಏನು ಮಾಡಿದ್ದಾನೆ ಈಗ, ನಾನು ಬರಹಗಿಲ್ಲ ಅಂತ ತಿಳ್ಕೊಂಡು ತಾನು ಬರಹಗಿಲ್ಲ ಅಂತ ಹೇಳಿ ಇನ್ನೊಬ್ಬನು ಕಳಿಸ್ಕೊಟ್ಟಿದ್ದಾನೆ. ಅವನೇ ವ್ಯಕ್ತಿ ಎದುರು ಬರ್ತಿರೋದೀಗ, ಇಬ್ಬರು ಬರ್ತಿದ್ದಾರೆ. ನೋಡಿದರೆ ಭಾರಿ ಗಾಬರಿ ಆಗುತ್ತೆ ನನಗೆ, ನನ್ನ ಕತೆ ಮುಗಿತು ಅಂತ ಒಳ್ಳೆ ಶುರು ಮಾಡಿದ್ದಂತ ಅಲ್ಲಿಂದ. ಆ ಹನುಮಂತೇವರು ಹೇಳ್ತಾರೆ, ರಾವಣ ನೋಡು ಸುಗ್ರೀವ ಏನ್ ತಿಳ್ಕೊಂಡಿದ್ದೇ, ನೀವು ಬರ್ತಿರೋ ನೋಡಿ ಯಾಕೆ ಕಾಣ್ತಾರ, ಅವರು ಇನ್ನೊಬ್ಬರು ಮಾತನ್ನು ಕೇಳಿ ಬರೋದಾಗಿದ್ದಾರ, ಅವ್ರು ವರ್ಚಸ್ಸು ನೋಡಿ ಹೇಗಿದ್ದಾರೆ. ನೀನು ಬುದ್ಧಿವಂತಿಕೆ ಮಾಡು, ಓಡ್ ಹೋಗಬೇಡ, ಈ ಕಡೆ ಓಡಬೇಡ, ಆ ಕಡೆ ಓಡು, ಆ ಕಡೆ ಪಾದ ಹಿಡ್ಕೊ, ನೀನು ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಗೊತ್ತಾ, ನೀವು ಯಾವ ದುಃಖನೂ ಇರೋದಿಲ್ಲ, ಆ ಕಡೆ ಶರಣ ಹೊಂದು ಅಂತ ಹೇಳಿ ತಕ್ಷಣ ಸುಗ್ರೀವ ಹೇಳ್ತಾನೆ. ಹನುಮಂತ ನನಗೆ ಆ ಧೈರ್ಯ ಇಲ್ಲ, ಆದರೆ ನೀನು ಮಾತಾಡೋದು ಕೇಳಿದರೆ ನಿನಗದಿದೆ, ನನಗೆ ಅವ್ರು ಯಾರು ಅಂತ ಗೊತ್ತು, ನಿನಗೆ ಗೊತ್ತಾಗಿದೆ. ಅದಕ್ಕೊಂದು ಕೆಲಸ ಮಾಡು, ನೀನೇ ನನಗೆ ಕಟ್ಟಿ, ನನ್ನ ಪರವಾಗಿ ನೀನು ಹೋಗಿ ಆತ ನನ್ನ ಕಡೆ ಕರ್ಕೊಂಡು ಬಾ ಅಂತ ಹೇಳಿದ. ಈ ಮಾತು ಸುಗ್ರೀವ ಆಡಿದ, ಹನುಮನ ನಂಬಿದ, ಸುಗ್ರೀವನು ಗೆದ್ದ, ಸರೆಂಡರ್ ಆದ ಹನುಮಂತನಿಗೆ. ಇನ್ನು ಸುಗ್ರೀವನಿಗೆಲ್ಲ ವೆರಿ ಪ್ಲಸ್ ಪಾಯಿಂಟೆ, ಶುಕ್ರ ದಿಸೆ ತಿರುಗಾಗ ಅವತ್ತಿನಿಂದ ಸುಗ್ರೀವನ ಸೀತೆ ಚೆಂದೆ ಇದೆ. ಇದು ಮತ್ತೆ ಹೆರಲೇಬೇಕಾಗಿಲ್ಲ ಪುಣ್ಯಾತ್ಮ, ಅದು ಅನುಗ್ರಹ ಮಾಡಿ. ಯಾರು ಹನುಮಂತನ ಮೂಲಕ ರಾಮದೇವರು ತಿಳಿತಾರೋ ಅವ್ರು ಎಷ್ಟು ಮೇಲೆ ಬರ್ತಾರೆ ಎಂಬ ಸುಗ್ರೀವ ಸಾಕ್ಷಿ. ಅದಕ್ಕೆ ಕಷ್ಟ ಹನುಮಂತ ಹೋಗ್ತಾನೆ, ರಾಮದೇವ ಮುಂದೆ ನಿಲ್ತಾನೆ. ನಿಜವಾದ ರೂಪದಲ್ಲಿ ಹೋಗ್ಲಿಲ್ಲ, ಬಂದು ಭಿಕ್ಷು ವೇಷಂ ಪ್ರತಿಗ್ರಹ್ಯ, ಸನ್ಯಾಸಿ ವೇಷ ಹಾಕೊಂಡು ಹೋದ್ ನಾನು. ಇದು ಯಾತಕ್ಕೆ ಕೇಳಿದ್ರೆ ಮನೆ ಬಂದಿದ್ದ ರಾವಣನ ಸನ್ಯಾಸ, ರಾವಣನ ಸನ್ಯಾಸ ಸೀತೆಗೋಸ್ಕರ, ಸಂಪತ್ತಿಗೋಸ್ಕರ ಸನ್ಯಾಸಿಗಳಾದ ರಾವಣ ಸನ್ಯಾಸಿ, ಹನುಮಂತನ ಸನ್ಯಾಸ ರಾಮನಿಗೋಸ್ಕರ, ಭಗವಂತನಿಗೋಸ್ಕರ ಸನ್ಯಾಸಿಗಳಾದ ಹನುಮಂತ ಸನ್ಯಾಸಿಗಳು. ಹನುಮಂತನ ಸನ್ಯಾಸನೂ ಅಲ್ಲೇ ಬಂದಿದೆ, ರಾವಣ ಸನ್ಯಾಸನೂ ಅಲ್ಲೇ ಬಂದಿದೆ. ಆ ಕ್ಷಣಕ್ಕೆ ರಾಮದೇವರು ಮಾತಾಡುತ್ತಾರೆ, ಎಲ್ಲಿಂದ ಬಂದಿರಿ, ಯಾರು ನೀವು ಅಂತೆಲ್ಲ ನಾಲ್ಕು ಮಾತು ಕೇಳ್ತಾನಷ್ಟೇ. ಆಗ ರಾಮದೇವರು ಮಾತಾಡ್ತಾರೆ, ಹನುಮಂತನನ್ನು ಮಾತಾಡೋದು ಲಕ್ಷ್ಮಣ್ ಹೇಳ್ತಾರೆ, ಲಕ್ಷ್ಮಣ ಇದು ಹೇಗೆ ಮಾತಾಡಿದೆ ನೋಡಿದೆಯಾ ಅಂತ ಹೇಳ್ತಾರೆ. ಇದರ ಮಾತು ಕೇಳಿದೆಯಾ, ರಾಮದೇವರು ಅಷ್ಟು ಹೊಗಳ್ತಾರೆ ಹನುಮಂತನನ್ನ. ಇಡೀ ರಾಮಾಯಣ ತೆಗೆದು ನೋಡಿ, ಯಾರನ್ನೂ ಅಷ್ಟು ಹೊಗಳಿಲ್ಲ, ಲಕ್ಷ್ಮಣನನ್ನಲ್ಲ, ಭರತನನ್ನಲ್ಲ, ಯಾರನ್ನೂ ಅಲ್ಲ, ಹನುಮಂತನ ಬಗ್ಗೆ ಹೇಳ್ತಾರೆ. ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರಿತ, ದೊಡ್ಡ ವ್ಯಾಕರಣ ಪಂಡಿತ ಅಂತ ಹೇಳ್ತಾರೆ ಹನುಮಂತನನ್ನ, ದೊಡ್ಡ ವ್ಯಾಕರಣ ಪಂಡಿತ. ಅವರ ಪದ್ಧತಿ ಇದೆ, ಈ ಹುಡುಗರು ತಪ್ಪು ಗ್ರಾಮರ್ ಹೇಳ್ಬಿಟ್ರೆ ಕಪಿ ಅಂತ ಬೈತಾರೆ, ತಪ್ಪು ಗ್ರಾಮರ್ ಕಪಿ ಅಂತಾರೆ. ಕಪಿ ರೂಪದಲ್ಲಿ ಇದು ಬೆಸ್ಟ್ ಅನ್ಸ್ಕೊಂಡಿದ್ದ ಹನುಮಂತ, ಇರೋದು ಕಪಿ ರೂಪದಲ್ಲಿ. ಇಂಥ ವ್ಯಾಕರಣ ಯಾರಿಗೂ ಬರೋದಿಲ್ಲ. ಮಹಾವ್ಯಾಕರಣ ಭೋತಿ ಮಂಥಮಾರಕ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಉಪಾಸನೆ. ಇದು ಹನುಮಂತನ ವೈಭವ. ವ್ಯಾಕರಣ ಗೊತ್ತಿದೆ ಅಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ ಗೊತ್ತಾಯ್ತ. ಮಾತಿನ ಅರ್ಥ ನೋಡು, ನಾನು ಋಗ್ವೇದ ವಿನೀತಶ್ಚ ನಾಯುರ್ವೇದ ಧಾರಿಣ ನಾಸಾಮ ವೇದ ವಿದುಷ ಶಕ್ಯಮೇವಂ ಪ್ರಭಾಷಿತು. ಯಾರಿಗೆ ಋಗ್ವೇದ ಯಜುರ್ವೇದ ಅಥವಾ ಸಾಮವೇದ ಮತ್ತು ಎಲ್ಲ ಶಾಸ್ತ್ರಗಳು ಪೂರ್ತಿ ಗೊತ್ತಿಲ್ಲ ಅಂತವಿಂತ ಮಾತಾಡಲು ಬರೋದಿಲ್ಲ ಅಂತ ರಾಮದೇವ್ ಹೇಳ್ತಾರೆ. ಹನುಮಂತನನ್ನ ವ್ಯಾಕರಣ ಪಂಡಿತ ಪ್ಲಸ್ ಸರ್ವಶಾಸ್ತ್ರ ಪಂಡಿತ ಅಂತ ರಾಮದೇವ್ ಹೋಗುತ್ತಾರೆ. ಎರಡೇ ಭಾಗ ಲಕ್ಷ್ಮಣ ಇದು ನೋಡು, ಇಷ್ಟೆಲ್ಲ ಮಾತಾಡ್ತಾನಲ್ಲ ಹೇಗಿದ್ದ ನೋಡಿದ್ದೆ ನನ್ನ ನದೋಷ ಸಂವಿಧಿತ ಕೋಶಿ, ಒಂಚೂರಾದ ಅವಲಕ್ಷಣ ಇದೆಯಾ ನೋಡು, ಬರೀ ಸಂಲಕ್ಷಣ ಭರಿತ ದ್ವಾತ್ರಿಂಶ ಲಕ್ಷಣೋಪೇತನಾಗಿದ್ದಾನೆ, 32 ಲಕ್ಷಣ ಇದೆ ನೋಡಿದೆ ಅಂತ ಹೇಳ್ತಾರೆ. ಎಂಥ ಪ್ರಶಂಸೆ ಹನುಮಂತನ ಬಗ್ಗೆ ಅನೇಕವನ್ನ ಹೇಳ್ತಾನೆ. ಸಂಸ್ಕಾರ ಕ್ರಮ ಸಂಪನ್ನ ಅದೃತಾಮ ವಿಳಂಬಿತಾಂ ಉಚ್ಚಾರಯತಿ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ. ಇದನ್ನ ಮಾತು ಕೇಳಿದರೆ ತುಂಬಾ ವೇಗ ಅಲ್ಲ, ತುಂಬಾ ಮೆಲ್ಲಗಲ್ಲ. ಅದೃತಾಮ ವಿಳಂಬಿತಾಂ ಸಂಸ್ಕಾರ ಕ್ರಮ ಸಂಪನ್ನ, ಒಂದು ಮಾತಿದೆ, ಮಾತು ಕುಲ ಹೇಳಿತು ಅಂತ ಹೇಳ್ತಾರೆ. ಅದು ಮಾತು ಕೇಳಿದ ತಕ್ಷಣ ಯಾವ ಜಾತಿ ಅಂತ ಗೊತ್ತಾಗಿಬಿಡುತ್ತೆ. ಈ ಹನುಮಂತನ ಮಾತು ಯಾವ ರುಜು ಕುಲ ಇದ್ದಂತ ಅಂತಿಂತ ಮಾತಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಹೃದಯ ಹಾರಿಗಳು, ಮನಸ್ಸು ಎಳೆಯುತ್ತೆ ಆತನ ಮಾತು ಕೇಳಿದರೆ. ಸ್ವರಮೂಲ ಕೇಳಿದರೆ ವೇದವ್ಯಾಸರ ಮನಸ್ಸು ಎಳೆಯುತ್ತೆ ಅಂತ ಅಂತ ಮಾತಾಡ್ತಾರೆ. ಹನುಮಂತನ ಮಾತು ಅಂದರೆ ಸ್ವರಮೂಲ ಗ್ರಂಥಗಳು ಅಂತ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಯಾರು ಈತನ ಮಾತನ್ನು ಕೇಳ್ತಾರಲ್ಲ ಅವನು ಬದುಕಿದ ಅಂತ ಅರ್ಥ. ಉಚ್ಚಾರ ಐತಿ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ, ಇಂಥ ಅವನ ಮಾತು ಭಾರಿ ಪುಣ್ಯಾತ್ಮ ಇದೆ. ಇದು ಹೇಳ್ಕೊತಾರೆ ಸುಗ್ರೀವನ ಮಂತ್ರಿ ಅಂತ ಹೇಳ್ಕೊತಾನೆ. ನಾನು ಹೇಳ್ತೇನೆ, ಯಾರಿಗೊಂದು ಮಂತ್ರಿ ಆಗಿರ್ತಾನೋ ರಾಜ ಬದುಕಿದ ಅಂತ ಅರ್ಥ. ಇದು ರಾಮ ಹೇಳಿದ ಮಾತು, ಹನುಮಾನ ನಂಬಿದ ಸುಗ್ರೀವನು ಗೆದ್ದ ಮೂರು. ಇದು ಹನುಮಂತನ ವೈಭವ. ಅಲ್ಲಿಗೆ ಅರಣ್ಯಕಾಂಡ ಮುಕ್ತಾಯವಾಗಿ ರಾಮ ಹನುಮಂತರ ಸಮಾಗಮ, ಸರ್ವೋತ್ತಮ ಜೀವೋತ್ತಮರ ಸಮಾಗಮ. ಅಲ್ಲಿಂದ ರಾಮಾಯಣ ಹೊಸ ಟರ್ನ್ ಸಿಗುತ್ತಾನೆ. ಇಷ್ಟೊತ್ತು ಕೂಡ ರಾಮಲಕ್ಷ್ಮಣರಿದ್ದರು, ಈಗ ರಾಮಲಕ್ಷ್ಮಣ ಜೊತೆ ಹನುಮಂತ ಬರ್ತಾನೆ. ವಿಚಿತ್ರವಾದ ಸ್ಥಿತಿ ಬರುತ್ತೆ. ರಾಮದೇವರು ಸಹಾಯ ತಗೊಳ್ಳಕ್ಕೆ ಹೋದರೆ ಅಂತ ಕೇಳಿದರೆ ಏನು ತಿಳ್ಕೊಳ್ಳಕ್ಕೆ ಹೋಗಬೇಡಿ. ಯತ್ಪಾದ ಪಂಕಜ ರಜ ಶಿರಸಾ ವಿಭರ್ತಿ ಶ್ರೀರಜ್ಜಯಶ್ಚ ಗಿರೀಶಃ ಸಾಲೋಕಪಾಲೈ ಸರ್ವೇಶ್ವರಶ್ಚ ಪರಮಶ್ಚ ಸರ್ವಶಕ್ತೇ ಕಿಂ ತಸ್ಯ ಶತ್ರುಹರಣೆ ಕಪಯಸ್ವ ಹಾಯಃ. ಯಾರ ಪಾದಧೂಳಿಯನ್ನು ರಮಾ ಬ್ರಹ್ಮಾದಿ ದೇವತೆಗಳೆಲ್ಲ ತಲೆಮೇಲೆ ಹಾಕ್ಕೊಂಡು ಸಂತೋಷ ಪಡ್ತಾರೋ ಅಂತ ಭಗವಂತನಿಗೆ ಯಾರ ಸಹಾಯನೂ ಬೇಕಿಲ್ಲ. ಏಕಮೇ ವಾದ್ವಿತೀಯಂ ಬ್ರಹ್ಮ, ಅವನು ಸರ್ವತಂತ್ರ ಸ್ವತಂತ್ರನಾದವನು. ಅವನು ಸಹಾಯ ತಗೊಳಕ್ಕೆ ಬರಲಿಲ್ಲ, ಸಹಾಯ ಮಾಡಲಿಕ್ಕೆ ಬಂದ ಅಂತ ಹೇಳ್ತಾರೆ. ಸುಗ್ರೀವ ರಕ್ಷಣೆಗೆ ರಾಮದೇವರು ಬಂದರೆ ಹೊರತು ರಕ್ಷಣೆ ತಗೊಳಕ್ಕೆ ಅವರು ಬರಲಿಲ್ಲ. ಇದು ರಾಮಾಯಣದ ಅತ್ಯಂತ ಮುಖ್ಯವಾದ ಘಟ್ಟ. ಅಲ್ಲಿಗೆ ಮುಂದೆ ರಾಮದೇವರು ಅವರು ಸೀತೆ ಕಾಡ್ಕೊಂಡಿಲ್ಲ ರೂಪಿಸ್ತಾ ಇರ್ತಾರೆ ಕಥೆಗಳಷ್ಟೇ ಹೊರತು ನಡೆದಿದ್ದಷ್ಟೇ. ವಸ್ತುಸ್ಥಿತಿಯಲ್ಲಿ ಭಗವಂತನಿಗೆ ಸೀತಾಲಕ್ಷ್ಮಿಯರ ವಿಯೋಗ ಇಲ್ಲ, ರಾಮ ಸೀತೆಯರ ವಿಯೋಗ ಇಲ್ಲ. ಕೊನೆಗೆ ರಾಮದೇವರು ಮಾತು ಅಲ್ಲೇ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ, ಸೀತೆಯ ಕೆಲವು ಕಾರ್ಯಗಳು ಸಾಧ್ಯವಾಗುತ್ತಾ ಅಂತ ರಾಮದೇವರು ಹೇಳ್ತಾರೆ. ಅನನ್ಯಾಹಿಮಯ ಸೀತಾ ಭಾಸ್ಕರೇಣ ಪ್ರಭಾಯಥ. ವಾಲ್ಮೀಕಿ ಹೇಳದೇ ಮಾತು, ಸೂರ್ಯ ನಿಂತಂತೆ ನಾಡಿದ್ದೇನೆ, ಸೂರ್ಯ ಕಾಂತಿ ಅಂತ ಸೀತೆ ಇದ್ದಾರೆ. ಸೂರ್ಯ ಸೂರ್ಯಕಾಂತಿ ಒಬ್ಬನು ಬಿಟ್ಟಿರುತ್ತಾ, ಅದೇ ರೀತಿ ನಾನು ಸೀತೆ ಎಂದೂ ಒಬ್ಬನು ಬಿಟ್ಟಿರೋದಿಲ್ಲ. ನಿತ್ಯ ಅವಿಯೋಗಿಗಳು ಅಂತ ಅದಕ್ಕೆ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರೋ ವಿಚಾರವಾದ್ದರಿಂದ ಸೀತಾ ವಿಯೋಗದ ಪ್ರಶ್ನೆ ಇಲ್ಲ ಎಂದು ಆ ಕಲ್ಪನೆ ತಲೆಯಲ್ಲಿ ಹಾಕೊಳ್ಬಾರದು. ರಾವಣರ ಸಂಹಾರಕ್ಕೋಸ್ಕರ ಲಕ್ಷ್ಮೀನಾರಾಯಣರು ಮಾಡಿದ ವಿಚಿತ್ರವಾದ ಒಂದು ನಾಟಕ ಮಾತ್ರ ಅದು ಸಿದ್ಧಾಂತ. ಅಷ್ಟನ್ನು ಹೇಳ್ತಾ ಈ ಒಂದು ರಾಮ ಸೇವಾ ಮಂಡಳಿಯವರು ಪ್ರತಿ ವರ್ಷ ಬೆಳಗಿನ ಕಾಲದಲ್ಲಿ ಮಾಡ್ತಕ್ಕಂಥ ಶ್ರೇಷ್ಠವಾದ ಒಂದು ಜ್ಞಾನ ಕಾರ್ಯ ಅನೇಕ ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ. ಪ್ರತಿನಿತ್ಯದಲ್ಲೂ ಕೂಡ ಈ ಉತ್ಸವದ ಕಾಲದಲ್ಲಿ ಬೆಳಿಗ್ಗೆ ನಡೀತಕ್ಕಂಥ ರಾಮೋತ್ಸವ, ರಾಮದೇವರ ಕಥೆ, ಕೃಷ್ಣನ ಕಥೆ, ಭಗವಂತನ ಕಥೆಗಳೆಲ್ಲ ರಾಮನ ಕಥೆಗಳೇ, ಅದನ್ನು ಮಾಡಿಸ್ತಾ ಹೊಸ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಜ್ಞಾನ ಪ್ರಸಾರಕ್ಕೆ ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯ ಬಹಳ ಶ್ರೇಷ್ಠವಾದ ಕಾರ್ಯಕ್ಕೆ ಅಭಿನಂದನೆ ಮಾಡ್ತಾ ತುಂಬ ಹೇಳ್ತಾ ಇದೆ. ಇಂಥ ಕಾರ್ಯಕ್ರಮಕ್ಕೆಲ್ಲ ಹೆಚ್ಚು ಜನ ಇಲ್ಲಿ ಆಗಿಸ್ತಾ ಇರುತ್ತೆ. ಸಾಮಾನ್ಯವಾಗಿ ಬೆಳಗಿನ ಜಾವ ತುಂಬ ಜನ ಬರೋದು ಕಷ್ಟ, ತುಂಬ ಜನ ಬೇಕಂದ್ರೂ ಬರಲಿಕ್ಕಾಗೋದಿಲ್ಲ. ಅಂಥ ಕಾಲ ಕಾರ್ಯಕ್ರಮಗಳನ್ನು ಅವರು ಸಾಯಂಕಾಲ ಮಾಡಿಸಿದ್ರೆ ಭಾರಿ ಚೆನ್ನಾಗಿ ಪ್ರತಿ ವರ್ಷ ಹೇಳ್ತಾ ಇರ್ತೇನೆ. ಮುಂದೊಂದು ಸಾವಿರ ಪ್ರಯತ್ನ ಪಡಲಿ, ಒಂದೇ ಒಂದು ಸತ್ತು ಪ್ರಯತ್ನ ಪಟ್ಟು ಈ ಅಷ್ಟು ತಿಂಗಳ ಒಂದು ಸಂಗೀತ ಕಚೇರಿಯ ಮಧ್ಯೆ ಒಂದು ನಾಲ್ಕೈದು ದಿವಸವಾದರೂ ಕೂಡ ಸಾಯಂಕಾಲ ಸರಿಯಾಗಿ 7-8 ಆ ಪ್ರೈಮ್ ಟೈಮ್ಗೆ ಏನಾದರೂ ಪ್ರವಚನ ಮಾಡಿಸಿಬಿಟ್ರೆ ಬೆಂಗಳೂರಿನಲ್ಲಿ ಸಂಗೀತದ ವಾತಾವರಣದ ಬದಲು ಸಾಂಸ್ಕೃತಿಕ ವಾತಾವರಣ, ಆಧ್ಯಾತ್ಮಿಕ ವಾತಾವರಣ ಖಂಡಿತ ಬರುತ್ತೆ. ಆಗ ಹೊಸ ರೀತಿ ಬರುತ್ತೆ. ಸಂಗೀತ ಕೇಳಿ ಮನುಷ್ಯ ಎಂಜಾಯ್ ಮಾಡಿ ಮರ್ತು ಬಿಡಬಹುದು, ಆದರೆ ರಾಮಾಯಣ ಕೇಳಿ ಬರಲಿಕ್ಕಾಗೋದಿಲ್ಲ. ತನ್ನ ಜೀವನ ರಾಮಾಯಣ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ. ಅದರಿಂದಾಗಿಯೇ ಅದಕ್ಕಾಗುವ ಮಹತ್ವ ಭಾರಿ ದೊಡ್ಡ. ಇವತ್ತು ನೋಡಿಬೇಕಾದ್ರೆ ಟಿವಿಗಳಲ್ಲಿ ತೋರಿಸ್ತಾರೆ, ನೀವು ಉತ್ತರ ಭಾರತದ ಉಪನ್ಯಾಸಗಳು ತೋರಿಸ್ತಾರಲ್ಲ, ಬಹುಶಃ ಯಾವ ಎಲೆಕ್ಷನ್ ಮೀಟಿಂಗು ಅಷ್ಟೆಲ್ಲ ಸೇರೋದಿಲ್ಲ, ಯಾವ ಒಂದು ಸಂಗೀತಕ್ಕೆ ಅಷ್ಟೆಲ್ಲ ಸೇರೋದಿಲ್ಲ. ಭಾಗವತ ಪುರಾಣ ಅಂತ ಕೇಳಿದರೆ ಅಲ್ಲಿ ಜನಗಳು ಲಕ್ಷಗಟ್ಟಲೆ ಸೇರಿದ ಟಿವಿ ಕ್ಯಾಮರ ಸಿಗೋದಿಲ್ಲ, ಅಷ್ಟೆಲ್ಲ ಸೇರಿರ್ತಾರೆ. ಇದರ ಅರ್ಥ ಏನು ಅಂದರೆ ಜನಗಳಿಗಿರೋ ಜ್ಞಾನ ಲಾಲಸೆ ಯಾವುದೇ ಒಂದು ರಂಜನೆಗಿಂತ ಜಾಸ್ತಿ ಇದೆ. ಆದ್ದರಿಂದ ಸದು ಬೆಂಗಳೂರಲ್ಲಿ ಒಂದು ಪ್ರಯೋಗ ಮಾಡಬೇಕಲ್ಲ. ಬೆಂಗಳೂರಿನಲ್ಲಿ ಈ ಕೋಟೆ ಸ್ಕೂಲ್ ಅಂತ ಗ್ರೌಂಡ್ಸ್ ಒಳಗೆ ಒಂದು ಸತ್ತೆ ಭಾಗವತಾದಿ ಪ್ರವಚನ ಸಾಯಂಕಾಲ ಮಾಡಿಸಿ ತೋರಿಸ್ಬಿಟ್ರೆ ಬಹುಶಃ ಆಮೇಲೆ ಬರೀ ಪ್ರವಚನಗಳದ್ದೇ ಕಾಲ ಆಗುತ್ತೆ ಹೊರತು ಮತ್ತೊಂದು ಆಗೋದಿಲ್ಲ. ಅಂಥ ಶಕ್ತಿ ಅವರಿಗಿದೆ. ವರದರಾಜವರು ತಮ್ಮ ಹಿರಿಯರ ಆದರ್ಶವನ್ನು ಒಳ್ಳೆ ರೀತಿ ಪಾಲನೆ ಮಾಡ್ತಾ ಒಳ್ಳೆ ಕ್ರಾಂತಿ ಮಾಡ್ತಿದ್ದಾರೆ. ಅದಿನ್ನೂ ಬಹಳಷ್ಟು ಮುಗಿದು ಹೊಸ ವಾತಾವರಣ ಸೃಷ್ಟಿಯಾಗಲಿ. ರಾಮದೇವರ ಬಗ್ಗೆ ಎಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾಗೋದು ಯಾವಾಗ? ಪ್ರವಚನ ಕೇಳಿ ಸಂಗೀತ ಕೇಳಿದ್ರೆ ಗೊತ್ತಾಗುತ್ತೆ. ಸಂಗೀತ ಬೈತಾ ಇಲ್ಲ ನಾನು ಇವತ್ತೆ, ಸಂಗೀತ ಅವಶ್ಯ ಇರಬೇಕು, ಏನು ತಪ್ಪಲ್ಲ. ಆದರೆ ರಾಮದೇವ ಹನುಮಂತ ಸಂಗೀತ ಮಾಡಿ ರಾಮ ಪ್ರಸ್ಥಾನ ಮಾಡಿದರು. ಹನುಮಂತನಂತ ಸಂಗೀತಗಾರನೇ ಇಲ್ಲ ಜನಗಳಿಗೆ. ಹನುಮಂತ ಅಂದರೆ ಹನುಮಂತನೇ, ಆದರೆ ಅದು ವಿಷಯದಲ್ಲಿ ಬಂದಾಗ ಹೊಸ ಒಂದು ಕ್ರಾಂತಿ ಉಂಟು ಮಾಡುತ್ತೆ. ಅಂಥ ಒಂದು ಸಾಮಾಜಿಕ ವಿಚಾರಗಳನ್ನು ನಮ್ಮ ಇವತ್ತು ಸರಿಪಡಿಸ್ಕೋಬೇಕಾದ್ರೆ ಅಧ್ಯಾತ್ಮದ ಸಂದೇಶ ನಮಗೆ ಬೇಕೇ ಬೇಕು. ಅದು ಮುಟ್ಟಬೇಕಾದ್ರೆ ಜನಕ್ಕೆ ಅನುಕೂಲವಾದ ಟೈಮೇ ಆಗಬೇಕು. ಆ ಒಂದು ಕಾಲ ಬರುತ್ತೆ. ಆ ರೀತಿ ಏನಾದರೂ ಸಾಯಂಕಾಲ ಏನಾದರೂ ಪ್ರವಚನ ಇಟ್ಟರೆ ಬಹುಶಃ ಎಲ್ಲ ಟಿವಿಯವರು ನಿರ್ಣಯ ಮಾಡಿರ್ತಾರೆ ಇಮಿಡಿಯೇಟ್ ಆಗಿ. ಆ ಕ್ಷಣಕ್ಕೆ ಅದಕ್ಕೆ ಜನ ಸೇರ್ತಾರೆ ಅಂತ ಗೊತ್ತಾಗಿಬಿಟ್ರೆ ಖಂಡಿತ ಬರ್ತಾರೆ. ಅಂಥ ವಾತಾವರಣ ಅವಶ್ಯವಾಗಿ ಆಗಬೇಕು ಅಂತ ಹೇಳ್ತಾ ಅವರಿಗೆ ನನ್ನ ವೈಯಕ್ತಿಕವಾದ ತಮ್ಮೆಲ್ಲರ ಪರವಾದ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಾಡಿಕೊಂಡೆ. ಸರ್ವೇಂದ್ರಿಯ ಪ್ರೇರಣೆಯನ್ನು ಶ್ರೀಮಾನಪತಿ ನೇರಿತ ಯದ ಓಚ ಮಹಂತೇನ.
ಆಚಾರ್ಯರ ಅನುಮತಿ ಪಡೆದು ಎರಡು ಹೇಳಿದ್ದು ನಾನು ಬಯಸ್ತಾ ಇದ್ದೀನಿ.